ಶ್ರೀಬ್ರಹ್ಮರುದ್ರಪ್ರಕೃತಿಸುರಡರದ್ವೀಷತ್ವಾತ್ಮಕಸ್ಯ ಕೃಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣೈಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಾವುದೀಗ ಉದ್ಧೋವಾಚ ಕಥಂ ವರ್ತೇತ ವಿಹರೇತ್ ಕೈರ್ವಾ ಜ್ಞಾಯೇತ ಲಕ್ಷಣೈ ಕಿಂ ಭುಂಜೀತ ಉತ ವಿಸೃಜೇತ್ ಶಯೀತಾಸೀತ ಯಾತಿ ವಾ ಏತದಚ್ಯುತ ಮೇ ಬ್ರೂಹಿ ಪ್ರಶ್ನಂ ಪ್ರಶ್ನವಿದಾಂ ವರ ನಿತ್ಯಮುಕ್ತೋ ನಿತ್ಯಬದ್ಧಃ ಏಕ ಏವೇತಿ ಮೇ ಮತಿಃ ಇತಿ ಏಕಾದಶೋಧ್ಯಾಯಃ. ಗುಣೇಷು ವರ್ತಮಾನೋಪಿ ದೇಹದೇಶು ಅನಪಾವೃತಃ ಗುಣೈರ್ನ ಬದ್ಧತೆ ದೇಹಿ ಬದ್ಧತೆ ವಾ ಕಥಂ ವಿಭೋ. ಅದು ಬೂದಿಲ್ಲ, ಅದಿನ್ನು ಕೂಡ ಆಗಬೇಕಿತ್ತಲ್ಲ. ಕಾಲ ಆತ್ಮ ಆಗಮೋ ಲೋಕಃ ಸ್ವಭಾವೋ ಧರ್ಮ ಏವ ಚ ಇತಿ ಮಾಂ ಬಹುಧಾ ಪ್ರಾಹುಃ ಗುಣಂ ವ್ಯತಿಕರೇ ಅಸತಿ. ನನ್ನನ್ನು ಜ್ಞಾನಿಗಳು ಕಾಲ ಆತ್ಮ ಆಗಮ ಲೋಕ ಸ್ವಭಾವ ಧರ್ಮ ಅಂತ ಕರೀತಾರೆ. ಎಲ್ಲರೂ ಕೂಡ ನನ್ನ ಹೆಸರುಗಳೇ, ಎಲ್ಲರೆದ್ದು ಮಾಡಿಸೋನು ತಾನೇ ಅಂತ ಹೇಳಿದ. ಅದಕ್ಕೆ ಆಚಾರ್ಯರು ನಹಿ ಕರ್ಮಕ ಕರ್ಮ ವಿಮಾಮಲ ಕಾಲಗುಣ ಪ್ರಭೃತಿ ಈಶಂ ಅಚಿತ್ತನು ತದ್ಧೀಯತಃ. ಬರೀ ಅವನ್ನೇ ಅಂತ ಅದಕ್ಕೆ ಅರ್ಥ ಮಾಡ್ಕೊಳ್ಬಾರ್ದು ಅಂದರೆ ಅವೆಲ್ಲ ಅಚೇತನಗಳು, ಆದ್ದರಿಂದ ಅವುಗಳಿಂದ ಕೆಲಸ ಆಗೋದಿಲ್ಲ. ಆದ್ದರಿಂದ ಮುಖ್ಯವಾಗಿ ಶಬ್ದವಾಚನಾದವನು ತತ್ತತ್ ಶಬ್ದವಾಚನಾದವನು ಸಾಕ್ಷಾತ್ ಶ್ರೀಹರಿಯೇ ಅಂತ ಅರ್ಥ. ಗುಣೇಶು ವರ್ತಮಾನೋಪಿ ದೇಹದೇಶು ಅನಪಾವೃತ ಗುಣೈರ್ನ ಬದ್ಧತೆ ದೇಹಿ ಬದ್ಧತೆ ವಾ ಕಥಂ ವಿಭೋ. ಅಲ್ಲಿಗೆ ಇನ್ನೊಂದು ಹೇ ವಿಭೋ, ಗುಣೇಶು ವರ್ತಮಾನ ಅಪಿ. ಗುಣೇಶು ಅಂದರೆ ಈ ಪ್ರಾಕೃತ ಗುಣಗಳಲ್ಲಿದ್ದರೂ ಕೂಡ ಎಂಥ ಗುಣ, ದೇಹಜೇಶು ಗುಣೇಶು, ದೇಹಜನ್ಯವಾದ ಗುಣಗಳಲ್ಲಿ ಅಥವಾ ದೇಹಕ್ಕೆ ಕಾರಣವಾಗತಕ್ಕಂಥ ಗುಣಗಳಲ್ಲಿದ್ದರೂ ಕೂಡ ಅನಪಾವೃತ ಗುಣೈರ್ನ ಬದ್ಧತೆ ದೇಹಿ. ಯಾರು ಒಳಗಾಗೋದಿಲ್ಲ ಅವನು ಗುಣಗಳಿಂದ ಬದ್ಧತನಾಗೋದಿಲ್ಲ ಅಂದಮೇಲೆ, ಬದ್ಧತೆ ದೇಹದಲ್ಲಿ ಇದ್ದಾಗಲೇ ಅವನಿಗೆ ಬಂಧನ ಆಗೋದಿಲ್ಲ ಅಂದಮೇಲೆ, ಇನ್ನು ದೇಹ ಬಿಟ್ಟು ಮುಕ್ತನಾದಮೇಲೆ ಬಂಧನ ಆಗುತ್ತಾ? ಆಗೋದೇ ಇಲ್ಲ. ವೆರಿ ಇಂಪಾರ್ಟೆಂಟ್. ಮುಕ್ತರಿಗೆ ದುಃಖ ಉಂಟು ಅಂತ ಕೇಳಿದರೆ, ಜೀವ ಈ ಸಂಸಾರದಲ್ಲಿದ್ದೇ ಅಭಿಮಾನ ಬಿಟ್ಟವನಿಗೆ ದುಃಖ ಇಲ್ಲ, ಇನ್ನು ಮುಕ್ತನಾದವನಿಗೆ ಪ್ರಾಕೃತ ದೇಹರೇ ಇಲ್ಲ, ಅವನಿಗೆ ದುಃಖ ಆಗುತ್ತಾ ಇನ್ನ ಅಂತ ಹೇಳಿ. ಬೆಂಕಿ ಮುಟ್ಟೆ ಅವನಿಗೆ ಕೈ ಸುಟ್ಕೊಂಡಿಲ್ಲ ಅಂದಮೇಲೆ ದೂರ ಇದ್ದವರು ಯಾಕೆ ಸುಟ್ಕೋತಾರೆ? ಅರ್ಥ ಆಯ್ತಾ? ಸ್ಪರ್ಶವಾದರೂ ಸಂಸಾರದಲ್ಲಿದ್ದರೂ ಕೂಡ ಅವನೇನಾಗಿದೆ, ಬೆಂಕಿಯಲ್ಲಿ ಕೈ ಇಟ್ಟಿದ್ದಾನೆ, ಬೆಂಕಿ ತುಳ್ಕೊಂಡು ಓಡಾಡ್ತಿರ್ತಾರೆ ಎಷ್ಟೋ ಜನಗಳು ನೋಡ್ತಿರ್ತಾರೆ ಅದನ್ನು. ಅದು ನೋಡಿದಾಗ ಏನಾಗುತ್ತೆ, ದುಡಿದವನೇ ಸುಟ್ಟಿಲ್ಲ ಅಂದಮೇಲೆ ದೂರ ಇದ್ದವನು ಹೇಗೆ ಸುಡುತ್ತೆ? ಅದೇ ಸಂಸಾರದಲ್ಲಿ ಇದ್ದವರೇ ಈ ರೀತಿ ಸುಖವಾಗಿರ್ತಾರೆ ಜ್ಞಾನಿಗಳಾಗಿದ್ದರೆ ಅಂದಮೇಲೆ, ಇನ್ನು ಲಿಂಗದೇಹವೇ ಇಲ್ಲದೆ ಇರತಕ್ಕಂಥ ಜನಗಳಿಗೆ ದುಃಖ ಹೇಗೆ ಬರುತ್ತೆ? ಅದೇ ಹಿ ಕಥ್ಯತೆ ಬದ್ಧತೆ ವಾ ಕಥಂ ವಿಭೋ ಅಂತ ಹೇಳಿದರು. ಭಗವದುಕ್ತಿಯ ಸಮ್ಯಜ್ಞಾತ ಜೀವಪರಮ ಜೀವಪರಭೇದೋಪಿ ಉದ್ಧವ ಸ್ಥೂಲಮತೀನಾಮಪಿ ನಿಸ್ತುಷಂ ವಿವಿಚ್ಯ ಭೇದಂ ಜ್ಞಾಪಯಿತುಂ ಪೃಚ್ಛತಿ ಗುಣೇಶು ಇತಿ. ಸಮ್ಯಕ್ ಜ್ಞಾತ ಜೀವಪರಭೇದೋಪಿ ಉದ್ಧವ. ಮುಂದಕ್ಕೆ ಗುಣೇಶು ವರ್ತಮಾನೋಪಿ, ಇಲ್ಲೇನಾಗಿದೆ, ಎರಡು ರೀತಿ ಮಾಡಿಕೊಂಡಿದ್ದಾರೆ ಇಲ್ಲಿ. ಉದ್ಧವ ವಾಚ್ಯ ಅಲ್ಲೇ ಇದೆಯಾ? ಅಲ್ಲೇ ಇದೆ, ಇದರ ಮುಂದಿದೆ ಉದ್ಧವ ವಾಚ್ಯ. ಅಷ್ಟು ಇಲ್ಲಿ ಇರೋದೇ ಸರಿ. ಇದೊಂದಷ್ಟು ಪ್ರಶ್ನೆನೂ ಹೌದು, ಇದು ಉತ್ತರ. ಕೃಷ್ಣ ಹೇಳಿದ ಉತ್ತರ ಅಂತ ಇಟ್ಕೊಂಡ್ಬಿಟ್ರೆ ಅವನೇನು ಬಂಧಕ ಇಲ್ಲ ಅಂತ. ಇದು ಪ್ರಶ್ನೆ ಮಾಡೋದಾದರೆ, ಹಾಗಿದ್ದ ದೇಹದಲ್ಲಿದ್ದರೂ ಕೂಡ ದೇಹದ ಗುಣಗಳಿಂದ ಹೇಗೆ ಬಂಧಿತನಾಗೋದಿಲ್ಲ ಜೀವ ಅಂತ ಪ್ರಶ್ನೆ ಅಷ್ಟೆ. ಆ ರೀತಿ ಇಟ್ಕೊಂಡ್ಬಿಟ್ರೆ ಹೇಗೆ ಕಥಂ ನಬದ್ಧತೆ, ಬಂಧಿತನಾಗಬೇಕಲ್ಲ ಅಂತ. ಯಾಕೆ ದೇಹದಲ್ಲಿರ್ತಕ್ಕಂಥ ಗುಣಗಳ ಮಧ್ಯೆ ಇವನಿದ್ದಾನೆ ಅಂದಮೇಲೆ ಏನಾಗಬೇಕಾಗ, ದೇಹಕ್ಕಾಗೋ ಪರಿಣಾಮ ಇವನಿಗೂ ಆಗಲೇಬೇಕಲ್ಲ ಅಂತ ಪ್ರಶ್ನೆ ಇದೆ. ಕಥಂ ವರ್ತೇತ ವಿಹರೇತ್ ಕೈರ್ವಾ ಜ್ಞಾಯೇತ ಲಕ್ಷಣೈ ಕಿಂ ಭುಂಜೀತ ವಿತ ವಿಸೃಜೇತ್ ಸಯೀತ ಆಸೀತ ಯಾತಿ ವಾ. ಈ ಶ್ಲೋಕ ಹೇಗಿದೆ ಅಂದರೆ, ಚಿತ್ತಪ್ರಜ್ಞಸ್ಯ ಕಾಪಾಶ ಸಮಾಧಿಸ್ತಸ್ಯ ಕೇಶವ ಚಿತ್ತಧಿ ಕಿಂ ಪ್ರಭಾಷೇತ ಕಿಂ ಆಸೀತ ವ್ರಜೇತ ಕಿಂ. ಅಲ್ಲಿ ಅರ್ಜುನನ ಪ್ರಶ್ನೆ, ಉದ್ಧವರ ಪ್ರಶ್ನೆ ಅಷ್ಟೇ. ಜ್ಞಾನಿಯಾದವನು ಹೇಗಿರ್ತಾನೆ, ಕಥಂ ವರ್ತೇತ ಅವನ ಬದುಕು ಹೇಗಿರುತ್ತೆ ಅಂತ ಅರ್ಥ. ವಿಹರೇತ್ ಹೇಗೆ ವಿಹಾರ ಮಾಡ್ತಾನೆ, ಕೈರ್ವಾ ಜ್ಞಾಯೇತ ಲಕ್ಷಣೈಹಿ ಯಾವ ಲಕ್ಷಣಗಳಿಂದ ಇವನು ಅಪರೋಕ್ಷ ಜ್ಞಾನಿ ಅಂತ ತಿಳಿಬೇಕು. ಕಿಂ ಭುಂಜೀತ ವಿತ ವಿಸೃಜೇತ್ ಅದಕ್ಕೋಸ್ಕರ ತಿಂತಾನೆ, ಮುಗಿದೋಯ್ತಾರೆ ಸಂಸಾರದಲ್ಲಿ ಅವಸ್ಥೆ, ಇನ್ಯಾಕೆ ಊಟ ಮಾಡಿ, ಊಟ ಅದನ್ನು ಮತ್ತೆ ಊಟಕ್ಕೆ ಕೊಡ್ತಾರೆ, ಅವನಿಗೆ ಆನಂದ ಭೋಜನ ಪಡೆದ ಅವನು ಯಾಕೆ ಮತ್ತೆ ಮಾಡ್ತಾನೆ. ವಿಸೃಜೇತ್ ಹೇಗೆ ಕೆಲವು ದುಷ್ಕಾರ್ಯಗಳನ್ನು ಬಿಡ್ತಾನೆ, ಸೈಯೀತ ಹೇಗೆ ಮಲಗ್ತಾನೆ, ಆಸೀತ ಯಾತಿವಾ ಹೇಗೆ ಕೂಡ್ತಾರೆ, ಹೇಗೆ ಓಡಾಡ್ತಾನೆ. ಇಲ್ಲಿ ಹೇಗೆ ಎಂಬುದು ಒಂದು ಅರ್ಥ, ಯಾತಕ್ಕೆ ಅಂತ ಇನ್ನೊಂದು ಅರ್ಥ. ಅವನ ಕಾರ್ಯ ಮುಗಿದ ಮೇಲೆ ಇನ್ನೂ ಯಾಕಿದ್ದೀರಿ ಅಂತ ಕೇಳ್ತಾರಲ್ಲ, ಹಾಗೆ ಕ್ಯೂದ ನಿಂತಿರ್ತಾರೆ, ಟಿಕೆಟ್ ಸಿಕ್ಕಾಯ್ತು, ಬಂದು ನಿಂತಿದ್ರೆ ಮುಂದೆ ಹೋಗಿ ಆಯ್ತಾ ನಿಮ್ ಕೆಲಸ ದಬ್ತಾರೆ, ಅವರೇ ತಳ್ಳಿ ಕಳಿಸ್ಬಿಡ್ತಾರೆ. ಆ ತರ ಯಾಕಿರ್ತಾರೆ ಅಂತ ಇನ್ನೂ ಕೂಡ ಇದು ಭಾರಿ ಮೂಲಭೂತ ಪ್ರಶ್ನೆ ಇದು. ಬೇರೆ ಎಲ್ಲ ಮತ್ತೊಬ್ಬರು ಪ್ರಶ್ನೆ ಕೇಳಿದ್ರೆ ಭಾರಿ ಪ್ರಾಬ್ಲಮ್ ಇದೆ ಅದರಿಂದ. ಯಾಕೆಂದ್ರೆ ಅಪರೋಕ್ಷ ಜ್ಞಾನ ಆದಮೇಲೆ ಅವನಿರೋ ಪ್ರಶ್ನೆ ಇಲ್ಲ ಅವ್ರ ಪ್ರಕಾರ, ಇದ್ದಾರೆ ಅಂದಮೇಲೆ ಜ್ಞಾನ ಆಗಿಲ್ಲ, ಗೊತ್ತಾಯ್ತಾ? ಜ್ಞಾನ ಆಗಿಲ್ಲ ಅಂದರೆ ಅವ್ರ ಮಾತಿಗೆ ಬೆಲೆ ಇಲ್ಲ. ಹೀಗಾಗಿ ಅನೇಕ ಕನ್ಫ್ಯೂಷನ್ ಅವರು, ನಮ್ಮಲ್ಲಿ ಮಾತ್ರ ಉತ್ತರ ಇರೋದು. ಉದ್ಧವ ಪ್ರಶ್ನೆ ಕೇಳಿದ, ಏತದಚ್ಯುತ ಮೇ ಬ್ರೂಹಿ ಪ್ರಶ್ನಂ ಪ್ರಶ್ನವಿದಾಂ ವರ ನಿತ್ಯ ಮುಕ್ತೋ ನಿತ್ಯಬದ್ಧ ಏಕ ಏವೇತಿ ಮೇ ಮತಿ. ನೋಡ್ರಿ ಏನು ಅನಿಸುತ್ತೆ, ಇವೆಲ್ಲ ಗಲಾಟೆ ಬಿಟ್ಟುಬಿಟ್ಟು. ಏತದಚ್ಯುತ ಮೇ ಬ್ರೂಹಿ ಪ್ರಶ್ನಂ ಪ್ರಶ್ನವಿದಾಂ ವರ, ಹೇ ಅಚ್ಯುತ ಪ್ರಶ್ನವಿದಾಂ ವರ, ಪ್ರಶ್ನವಿದಾಂ ವರ, ಪ್ರಶ್ನೆ ಬಂದವರು ಶ್ರೇಷ್ಠನಾದವನೇ. ಪ್ರಶ್ನವಿದಾಂ ವರ ಅಂದರೆ ಪ್ರಶ್ನೆ ತಿಳಿದವರು ಶ್ರೇಷ್ಠನಾದವನೇ ಅಂದರೆ ಪ್ರಶ್ನೆಗೆ ಉತ್ತರ ತಿಳಿದು ಶ್ರೇಷ್ಠನಾದವರೇ ಅಂತ ಅರ್ಥ. ಪ್ರಶ್ನೆಗೆ ಉತ್ತರ ನೋಡೋದಕ್ಕೆ ಏನಿಸುತ್ತೆ, ಪ್ರಶ್ನೆ ಪಾಠದಲ್ಲಿ ಭಾರಿ ನಿಪುಣ ಕೃಷ್ಣ ಅಂತಾಗುತ್ತೆ. ಹಾಗಲ್ಲ, ಪ್ರಶ್ನೆಗೆ ಉತ್ತರ ಕೊಡೋದಲ್ಲಿ ಭಾರಿ ನಿಪುಣನಾದಂಥ ಕೃಷ್ಣನೇ. ಮೇ ಪ್ರಶ್ನೆಂ ಏತತ್ ಮೇ ಪ್ರಶ್ನೆಂ ಬ್ರೂಹಿ, ನಾನು ಪ್ರಶ್ನೆ ಕೊಡು ಅಂದರೆ ಪ್ರಶ್ನೆ ಹೇಳು ಅಂತ ಅರ್ಥ, ಪ್ರಶ್ನೆಗೆ ಉತ್ತರ ಕೊಡು ಅಂತ. ಪ್ರಶ್ನೆಂ ಬ್ರೂಹಿ ಅಂದರೆ ಪ್ರಶ್ನೆಗೆ ಉತ್ತರವನ್ನು ಕೊಡು. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡತಕ್ಕಂಥ ಕಾರ್ಯದಲ್ಲಿ ಅತ್ಯಂತ ಸಮರ್ಥನಾದ ಕೃಷ್ಣನೇ, ನನ್ನ ಈ ಪ್ರಶ್ನೆಗೆ ಉತ್ತರವನ್ನು ಕೊಡು. ನನಗೇನಿಸುತ್ತೆ ಅಂದರೆ ನಿತ್ಯ ಮುಕ್ತೋ ನಿತ್ಯಬದ್ಧ ಏಕ ಏವೇತಿ ಮತಿ, ಯಾಕೆ ಈ ರೀತಿ ಕೇಳಬಾರದು? ಈಗ ನಿತ್ಯ ಮುಕ್ತನಾದಂಥ ಪರಮಾತ್ಮ, ನಿತ್ಯಬದ್ಧರಾದಂಥ ಜೀವ, ಒಂದೇ ಅಂತ ಯಾಕೆ ತಿಳಿಬಾರದು? ಇದು ಉದ್ಧವನ ಪ್ರಶ್ನೆ. ಮೇ ಮತಿ, ಇದಕ್ಕೆ ಅರ್ಥ ಬರೀತಾರೆ. ಕೋ ಅರ್ಥ ಇತಿ ತತ್ರಾಹ ಕಥಮಿತಿ, ಯದಿ ಬದ್ಧ ತರ್ಹಿ ಕೇನ ಪ್ರಕಾರೇಣ ವರ್ತೇತ, ಲೋಕೆ ಬದ್ಧಶ್ಚ ಪ್ರವೃತ್ತಿ ಅದರ್ಶನಾತ್ ಚೇಷ್ಟಾದಿ ಲಿಂಗಾಭಾವೇನ ತಜ್ಞಾನಂಚ ದುರಾಪಾದಮಿತಿ ಭಾವೇನ ಕೈರಿತಿ, ಬದ್ಧಶ್ಯಾಪಿ ಭೋಗಾಭಾವೇ ಮರಣಂ ಸ್ಯಾದತಃ ಕಿಂ ಪುಂಜೀತ ಇತಿ, ಪುಂಜಾನಶ್ಚ ಹಾನೋಪಾತಾನೇ ದೃಷ್ಟೇ ತತ್ರಯಂ ಕಿಂ ಜಹಾತಿ, ಬದ್ಧ ಶಯನಾತಿ ಅನ್ಯತಮಂ ಕರೋತಿ ತತ್ರಯಂ ಕಿಂ ಕರೋತಿ. ಬದ್ಧನಾದವನಿಗೆ ಉತ್ತರ ಇದೆ, ಬದ್ಧನಲ್ದವನು ಯಾಕಿರಬೇಕಲ್ಲಿ? ಬ್ರೂಹಿ ಪರಿಹಾರೇಣ ಸ್ಫುಟೀಕುರು ಏವಂ ಪೃಚ್ಛತಸ್ತವ ಕೋ ಅಭಿಪ್ರಾಯ ಇತ್ಯತಃ ಏಕಜೀವವಾದಿ ಮತಂ ಅವಲಂಬ್ಯ ಪ್ರಶ್ನೆ ಬೀಜಮಾಹ ನಿತ್ಯ. ಅದ್ವೈತೆಯ ಪ್ರಶ್ನೆ ಮಾಡದಂತೆ ಮಾಡ್ತಾನೆ. ನಿತ್ಯಮುಕ್ತನಾದ ಪರಮಾತ್ಮ, ನಿತ್ಯಬದ್ಧನಾದ ಜೀವ ಅಂತ ಒಂದೇ ಅಂತ ಯಾಕೆ ತಿಳಿಬಾರದು ಅಂತ ಅಷ್ಟೇ ಅಲ್ಲ, ಮೇಮತಿ ನಾನು ತಿಳ್ಕೊಂಡ್ಬಿಟ್ಟಿದ್ದೇನೆ ಹಾಗೆ, ಅಕಾರ್ಡಿಂಗ್ ಟು ಮೈ ಒಪಿನಿಯನ್ ಅಂತ ಹೇಳಿದಾಗ ಹಾಗೆ, ಇನ್ ಮೈ ಒಪಿನಿಯನ್ ದೇವ ಪರಮಾತ್ಮ ಒಂದೇ ಅಂತ ಯಾಕೆ ಹೇಳಬಾರ್ದು? ನಮಗೇನು ಉದ್ಧವ ಇಷ್ಟು ದೊಡ್ಡ ವ್ಯಕ್ತಿ ಮಾತಾಡ್ತಾರಲ್ಲ ಅಂತ ಕೇಳಿದರೆ ಅದಕ್ಕೆ ಆಚಾರ ಶ್ಲೋಕ ಕೊಡ್ತಾರೋ. ಶಿಷ್ಯೋಪಿ ಪೂರ್ವಪಕ್ಷಸ್ಥಃ ತಮೇವಾತ್ಮಮತಂ ಬ್ರುವನ್ ನೈವ ದುಷ್ಯತಿ ಅಸತ್ಯೇನ ಸ್ಥಿರತ್ವಾರ್ಥಂ ಹಿ ತದ್ವಚಃ. ಬಹಳ ಇಂಪಾರ್ಟೆಂಟ್ ಇದು. ಅದು ಇದು ಯಾರೋ ಹೇಗೆ ಹೇಳ್ತಾರೆ ಉತ್ತರ ಕೊಡು ಅಂತ ಕೇಳಿದೆ, ನಾನೇ ತಿಳ್ಕೊಬಿಟ್ಟಿದ್ದೀನಿ ಅಂತ ಕೇಳ್ತಾನಲ್ಲ, ಈ ರೀತಿ ಕೇಳ್ಬೋದು ಅಂದರೆ ಶಿಷ್ಯೋಪಿ ಪೂರ್ವಪಕ್ಷಸ್ಥಃ, ಪೂರ್ವಪಕ್ಷ ಕೇಳ್ತಕ್ಕಂಥ ಶಿಷ್ಯ ಆ ಪೂರ್ವಪಕ್ಷವನ್ನು ಆತ್ಮಮತಂ ಬ್ರುವನ್ ತಂದೆ ಅಭಿಪ್ರಾಯ ಅಂತ ಹೇಳಿದರೆ ಏನು ತಪ್ಪಲ್ಲ. ಯಾಕೆ ಉದ್ದೇಶ ಏನಿದೆ ಆತನಿಗೀಗ? ಉತ್ತರ ತಿಳ್ಕೋಬೇಕು ಅಂತಿದೆ, ಆದರೆ ತಪ್ಪಲ್ಲ. ಅದು ಪ್ರಶ್ನೆಯಲ್ಲಿ ಬಹಳ ಆ ರೀತಿ ತಿಳ್ಕೊಂಡಾಗ ಏನಾಗ ಪ್ರಶ್ನೆ ಒಳ್ಳೆ ರೀತಿ ಕೇಳಕ್ಕೆ ಬರೋದು. ಯಾರೋ ಹೇಳ್ತಾರೆ ಅಂತ ಹೇಳಿದ್ರೆ ಏನಾಗುತ್ತೆ? ಡೈಲ್ಯೂಟ್ ಆಗುತ್ತೆ. ತಾನೇ ಕೇಳ್ತೀರಿಂದ ಏನಾಗುತ್ತದೆ? ಹೆಚ್ಚು ಜವಾಬ್ದಾರಿಯಿಂದ ಕೇಳಿದಾಗ ಇವತ್ತು ಪ್ರಶ್ನೆ ಎಷ್ಟೊತ್ತು ಅಂತಾರೆ, ನನಗೆ ಸಮಸ್ಯೆ ಬಂದಿದ್ದು ತಿಳ್ಕೊಳ್ಳಿ, ಏನು ಉತ್ತರ ಕೊಡ್ತೀರಿ ಈಗ? ಆ ಥರ ನನಗೆ ಬಂದಿದೆ ಅಂತ ತಿಳ್ಕೊಳ್ಳಿ, ಏನು ಮಾಡ್ತೀರಿ? ನಾ ದೇವರಿಲ್ಲ ಅಂತ ನಾನಂತೀನಿ, ಏನು ಉತ್ತರ ಕೊಡ್ತೀರಿ? ಆ ಥರ ಯಾರೋ ಅಂತಾರೆ, ಏನು ಉತ್ತರ ಕೊಡಬೇಕಲ್ಲ, ನಾನಂತೇನೆ ಏನು ಉತ್ತರ ಕೊಡಬೇಕು? ಈ ರೀತಿ ಪ್ರಶ್ನೆ ಉತ್ತರ ತಿಳ್ಕೊಳ್ಳೋ ದೃಷ್ಟಿಯಿಂದ ಕೇಳಿದರೆ ತಪ್ಪಲ್ಲ ಅಂತ ಹೇಳ್ಬಿಟ್ಟು, ಉತ್ತರ ತಿಳ್ಕೊಳ್ಳೋ ದೃಷ್ಟಿಯಿಂದ ಕೇಳಿದ್ರೆ ತಪ್ಪಲ್ಲ. ಆದರೆ ಕೆಲವರು ಇರ್ತಾರೆ ತಮಗೆ ಬರುತ್ತೆ ಇನ್ನೊಬ್ಬರು ಹೇಳಿ ಕೇಳ್ತಾರೆ, ಉಲ್ಟಾ ಪಲ್ಟಾ. ಇನ್ನೊಬ್ಬರು ಪ್ರಶ್ನೆ ಏನೇ ಅಂತ ಕೇಳ್ತಾರೆ ಇವರು, ತಮ್ಮ ಪ್ರಶ್ನೆಯಿಂದ ಕೇಳೋದು ಒಳ್ಳೆ ಸ್ವಭಾವ. ಆದರೆ ತಮ್ಮ ಪ್ರಶ್ನೆನ ಯಾರಿಗೂ ಈ ಡೌಟ್ ಬಂದಿದೆ ಏನು ಮಾಡಬೇಕು, ತನಗೆ ಡೌಟ್ ಬಂದಿದೆ ಯಾರಿಗೋ ಡೌಟ್ ಬಂದಿದೆ ಏನು ಮಾಡಬೇಕು ಅಂತ ಕೇಳ್ತಾರೆ. ಯಾಕೆ ತನಗೆ ಗೊತ್ತಿಲ್ಲ ಅಂತ ಅನಿಸ್ಕೋಬಾರ್ದು ಅಂತ, ಅವನಿಗೆ ತನಗೆ ಗೊತ್ತಿಲ್ಲ ಅಂತ ಅನಿಸ್ಕೋಬಾರ್ದು ಅಂತ ಹೇಳೋದಕ್ಕೋಸ್ಕರ ಇನ್ನೊಬ್ಬರ ಹೆಸರಲ್ಲಿ ಕೇಳ್ತಾನೆ, ಅದು ಮೋಸ. ಅದೇ ಹೇಳಿದ್ದು, ತಾನೇ ತಿಳ್ಕೊಳ್ಳೋದು ಇನ್ನೊಬ್ಬರು ತಿಳಿಸೋದು, ತತ್ವ ದೃಷ್ಟಿಯಾಗಬೇಕು. ಸಭೆಗಳಲ್ಲಿ ಸಂವಾದ ನಡೆಸೋದಿಲ್ವಾ? ಕೃಷ್ಣ ಜಾರ ಅಂತ ಹೇಳಿಬಿಡ್ತೇನೆ, ಏನು ಉತ್ತರ ಕೊಡ್ತೀನಿ ಅದಕ್ಕೆ? ನಾನು ಹೇಳಿಬಿಡ್ತೇನೆ ಅಂತ ಹೇಳಿದ್ರೆ ಹಾಗೋ ಹಾಗೆ. ಅಲ್ಲಿ ಪ್ರಶ್ನೆಗೆ ಉತ್ತರ ಕೊಡಿ ಅನ್ನೋ ದೃಷ್ಟಿಯಿಂದ ಹೇಳಿದ್ದೆ ಹೊರತು ಆಕ್ಷೇಪ ಮಾಡೋ ದೃಷ್ಟಿ ಅಲ್ಲ. ಇಂಥದಕ್ಕೆ ದೋಷ ಬರೋದಿಲ್ಲ, ಅರ್ಥ ಆಯ್ತಾ? ಟೀಕಾರ ಮಧ್ವದಲ್ಲಿ ಏನಂತ ಬರೆದ್ಬಿಟ್ಟಿದ್ದಾರೆ, ವಿಶ್ವಮಿಚ್ಛಾ ವಿಹೊರ ಗುಣವಾನ್ ಆತ್ಮನಾಮ್ ನಾಸ್ತಿ ಭೇದ ಬರೆದ್ಬಿಟ್ಟು ಅವರೇ ಬರೆದ್ಬಿಟ್ಟಿದ್ದಾರೆ. ಏನು ರೀ ಈಗೆಲ್ಲ ಬರೀತಾರಲ್ಲ, ಹಾರಾಡ್ಬಿಡ್ತಾ ಇನ್ನೂ ಕನ್ವರ್ಟ್ ಆಗಿದ್ದು ಹೋಗಿಲ್ಲ ಅವ್ರಿಗೆ ಇನ್ನೂ ಕೂಡ ಅಂತ ಅನಿಸ್ಬಿಟ್ಟು ಏನಾಗಬೇಕದಕ್ಕೆ? ದೈತ್ಯಾಯಿತ್ತ ಮುಂದೆ ಯಾತಕ್ಕೆ ಕೊಟ್ಟು ಮಾಡ್ತಾರೆ ಅದನ್ನು, ಅವ್ರು ಹೀಗೆ ಹೇಳ್ತಾರೆ ಅಂತ ಹೇಳೋದಕ್ಕೋಸ್ಕರ ಬರೀತಾರೆ. ಅವಾಗ ಏನಾಯ್ತದೋ ಗುಣ ಆಯಿತು, ದೋಷ ಆಗಲಿಲ್ಲ. ಮತ್ತೆ ಕೆಲವರು ಇರ್ತಾರೆ ಇವಾಗ ಬುದ್ಧಿ ಇಲ್ಲ ಅಂತ ಅವರಂತಾರೆ, ಅವಾಗೇನಾಯ್ತು? ಬುದ್ಧಿ ಸಿಟ್ಟು ಬಂದ್ಬಿಡ್ತೀವಿ ಅಂದಮೇಲೆ ಅವರಂತಾರೆ ಅಂತ ಅಷ್ಟು ಆಗಿಬಿಡ್ತಾರೆ, ಯಾವನ್ನು ಕರ್ಕೊಂಬಾಯಿಲ್ಲ ಅಂತ ಕೇಳಿ. ಅದು ಅದೇ ಮಾತ್ರ ಡೈರೆಕ್ಟ್ ಸ್ಪೀಚಲ್ಲಿ ಹೇಳಿದಾಗ ಅದು ಎಫೆಕ್ಟ್ ಯಾತಕ್ಕಾಗಿ ಆ ರೀತಿ ಹೇಳ್ತಾನೆ ಅವನು, ಅವ್ರು ಹೇಗೆ ಹೇಳಿದ್ರು ಅಂತ ಹೇಳೋದಕ್ಕೋಸ್ಕರ ಆ ಮಾತನ್ನು ಹೇಳ್ತಾರೆ. ಕೆಲವರು ತಾವು ಬೈದಾಗಾಯ್ತು ಅಂತ ಹೇಳಿಬಿಡ್ತಾರೆ, ತಮ್ಮ ಚಟರು ತಿಳಿಸ್ಕೊಂಡ್ಬಿಡ್ತಾರೆ ಕೆಲವರು. ಹಾಗಲ್ಲ, ಇನ್ನೊಬ್ರು ಹೀಗೆ ಹೇಳ್ತಾರೆ ಎಷ್ಟು ತಪ್ಪಲ್ವಾ ಇದು ಅಂತ ಕೇಳಿದಾಗ, ಹೌದಾ ಇವ್ರು ಸಿಟ್ಟು ಅಂದ್ಕೊಂಡ ಈ ಅವ ತಂದೆ ಅಂತ ಅನ್ಕೊಳ್ಳೋದಿಲ್ಲ ಇವರು. ಕೆಲಸ ಸಂಕೋಚಪಟ್ಟರೆ ಸರಿಯಾಗಿ ಹೇಳು ಏನಂತ ಹೇಳ್ಬಿಡೋದು ನಮ್ಗೆ ನೋಡೋಣಂತೆ ಅಂತ ಹೇಳ್ತಾರೆ. ಆ ಭಯನ ಇನ್ನೊಂದ್ಸರ್ತಿ ಹೇಳೋದ್ರ ಅಂತ ಕೇಳ್ತಾರೆ. ಯಾಕೆ ಅದು ಗಟ್ಟಿ ಮಾಡಿ ಉತ್ತರ ಕೊಡಬೇಕು ಅಂತೇಳಿ. ಅದು ಇವನ್ನೇ ಸಿಟ್ಟು ಬರೋದೇ ಇಲ್ಲ ಅವನಿಗೆ. ಯಾತಕ್ಕೆ ಅವನ ಉದ್ದೇಶ ಇವನು ಬೈಯೋದು ಅಲ್ಲೇ ಅಲ್ಲ, ಅವ್ರು ಹೇಳಿದ್ದನ್ನು ತಿಳಿಸ್ಬೇಕಾಗಿದೆ ಅಷ್ಟೇ. ಆದ್ರಿಂದ ದೋಷ ಇಲ್ಲ ಇದೆಲ್ಲ. ಯಾತಕ್ಕೆ ಹೇಳಿದ್ರು ಅಂದರೆ ಪ್ರಶ್ನೆ ಕೇಳಬೇಕಾದ್ರೆ ಸಂಕೋಚ ಪಡಬಾರ್ದು ಅಂತ ಅಷ್ಟೇ. ಎಲ್ಲ ಕೇಳಿದ ಮೇಲೆ ಏನಾಯ್ತು ಅಂದರೆ ಪ್ರಶ್ನೆ ಕೇಳೋದಕ್ಕೆ ಏನು ಮಾಡಬಾರ್ದು, ಸಂಕೋಚ ಪಡಬಾರ್ದು. ವೈದ್ಯರಲ್ಲಿ ರೋಗ ಮುಚ್ಚಿಟ್ಕೊಂಡ್ರೆ ಏನಾಗುತ್ತೆ, ಒಬ್ಬ ರೋಗವಾಸಿ ಆಗೋದೇ ಇಲ್ಲ. ಅದಕ್ಕೆ ಗುರುಗಳಲ್ಲಿ ಪ್ರಶ್ನೆ ಮುಚ್ಚಿಟ್ಕೊಂಡು ಏನಾಗುತ್ತಾಗ ಪ್ರಶ್ನೆ ಕ್ಲಿಯರ್ ಆಗೋದೇ ಇಲ್ಲ. ಕಂಡವ್ರ ಮುಂದೆ ಎಲ್ಲ ರೋಗ ಹೇಳ್ಕೋಬೇಕಾಗಿಲ್ಲ, ಆದ್ರೆ ಹೇಳೋರ್ ಮುಂದೆ ಹೇಳಿದವರು ಪದ್ಧತಿ ಆಗುತ್ತೆ. ಅದೇ ರೀತಿನೇ ಇವಾಗ ಅಪಾಯಿಂಟ್ಮೆಂಟ್ ಹೋಗಿದ್ದು ಹೆಸರು ಅಂತ ಕೇಳ್ತಾರೆ. ವಾಟ್ ಇಸ್ ಯುವರ್ ನೇಮ್ ಅಂದ್ರೆ ನಾ ಹೇಳೋದಿಲ್ಲ ಅಹಂಕಾರ ಆಗುತ್ತೆ ಅಂತ ಕುತ್ಕೊಂಡ್ಬಿಟ್ರೆ ಅವ್ರಿಗೆ ಜನರಲ್ಲಿ ಕೆಲಸ ಸಿಗೋದಿಲ್ಲ. ಏನು ಓದಿದ್ದೆ, ಅಹಂಕಾರ ಆಗ್ತದೆ ಹೇಳೋದಿಲ್ಲ ನಾನು. ಬಾಳೆ ವಿನಯ ಏನು ಓದಿಲ್ಲ ಸಾರ್ ಅಂತ ಹೇಳಿದ, ವಿನಯಕ್ಕೋಸ್ಕರ ಹೇಳಿ ಏನು ಓದಿಲ್ಲ ಅಂತ ಹೇಳು, ಗೆಟ ಔಟ್ ಅಂತ ಹೇಳ್ತಾರೆ. ಅಪ್ಲೈ ಆಗ್ಬಾರ್ದು ಆಗಿದ್ರೆ ಅವ್ರು ಹೇಳಿದಾಗ ಅಹಂಕಾರ ಅಂತ ಕರಿಬಾರ್ದು, ಅದನ್ನು ಫಸ್ಟ್ ರ್ಯಾಂಕ್ ಅಂತ ಹೇಳ್ಕೋತಾರೆ. ಅದು ಅಹಂಕಾರ ಅಲ್ಲ, ಅದು ವಸ್ತುಸ್ಥಿತಿ. ಅದು ಹೇಳಬೇಕಾದ ಜಾಗದಲ್ಲಿ ಹೇಳಬೇಕಾದ್ದು ದೋಷಕ್ಕೆ ಕಾರಣ ಆಗೋದಿಲ್ಲ, ಗುಣಕ್ಕೆ ಕಾರಣ ಆಗುತ್ತೆ. ಇದೆಲ್ಲ ಯಾತಕ್ಕೆ ಅಂದರೆ ತುಂಬ ಜನಗಳಿಗೆ ವಿನಯಕ್ಕೂ ಇದು ದೈನ್ಯಕ್ಕೂ ವ್ಯತ್ಯಾಸ ಗೊತ್ತಿರೋದಿಲ್ಲ. ಕೆಲವು ಮಾತುಗಳನ್ನು ಎಲ್ಲೆಲ್ಲಿ ಪ್ರಯೋಗ ಮಾಡೋಕೆ ಗೊತ್ತಿರೋದಿಲ್ಲ, ಅದರಿಂದ ಏನಾಗುತ್ತೆ ದೊಡ್ಡ ಕೆಲಸಗಳನ್ನು ಕಳ್ಕೊಂಡ್ಬಿಡ್ತಾರೆ. ಅದು ವೃದ್ಧ ಪ್ರಶ್ನೆ ಕೇಳೋದ್ರಲ್ಲಿ ಎಷ್ಟು ಒಳ್ಳೆ ಮಾತಿದೆ ಅಂದರೆ ವಿಷಯ ಭಾರಿ ಸರಿಯಾಗಿ ತಿಳ್ಕೋಬೇಕು ಅಂತಿದ್ದರೆ ಪೂರ್ವಪಕ್ಷನ ಸ್ಪಷ್ಟ ಕೇಳಿದರು. ಸ್ಪಷ್ಟತೆ ಬರೋದು ಯಾವಾಗ ಅಂದರೆ ನಾವೇ ಕೇಳ್ತೇವೆ ಅಂತ ತಿಳ್ಕೊಂಡಾಗ ಮಾತ್ರ ಅದಕ್ಕೆ ಇಷ್ಟೆಲ್ಲ ಬರೋದು. ಏತದಚ್ಯುತ ಮೇ ಬ್ರೂಹಿ ಪ್ರಶ್ನಂ ಪ್ರಶ್ನವಿದಾಂ ವರ ನಿತ್ಯಮುಕ್ತೋ ನಿತ್ಯಬದ್ಧ ಏಕಏವೇತಿ ಮೇ ಮತಿ. ಅದೇ ರೀತಿ ದಾಸರು ಏನು ಮಾಡಿದರು, ಶ್ರೀರಮಣ ತವ ಶರಣ ದೊರಕುವುದು ಹೇಗಿನ್ನು ಪರಮ ಪಾಪಿಷ್ಟ. ತಮ್ಮ ಬಗ್ಗೆ ಏನು ಹೇಳ್ಕೊಂಬಿಟ್ರು, ನಾನು ಭಾರಿ ಪಾಪಿಷ್ಟ ಅಂತ ಹೇಳ್ಕೊಂಬಿಟ್ರು. ವಿಜೇಂದ್ರ ಸ್ವಾಮಿಗಳು ಅವ್ರು ಎಲ್ಲಿಯವರು ಹೋಗ್ತಾರೆ ಅಂದರೆ ಮಮ್ಮ ಸಮಾನ ಪಾಪಕರ್ತ ನಾಸ್ತಿ 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 ಅಂತ ಹೇಳ್ಬಿಡ್ತಾರೆ ಮುಂದೆ. ಅದು ಕೇಳ್ಬಿಟ್ಟು ಸುಮ್ಮನೆ ಅದನ್ನು ಓದ್ಬಿಟ್ರೆ ಏನು ಪಾಪ ವಿಜೇಂದ್ರ ಸ್ವಾಮಿ ಏನು ಅಂದ್ಕೊಂಡಿದ್ವಿ ನಾವು, ಪಾಪ ಎಷ್ಟು ಇದು ಮಾಡಿದ್ರೆ ಏನು ಮಾಡಬೇಕು ಅದಕ್ಕೆ. ಏನು ಅವ್ರು ಏನಂತ ಹೇಳ್ತಾರೆ ಅದನ್ನು ನಾವು ಹ್ಯಾಕೆ ಕೇಳಬೇಕು ಅನ್ನೋದನ್ನು ತೋರಿಸ್ಕೊಡ್ತ. ಈ ರೀತಿ ಕೇಳು ನೀನು, ಅವಾಗ ನಿಮಗೇನಾಗತ್ತೆ ಅನುಗ್ರಹ ಮಾಡ್ತಾರೆ ಅಂತ ಹೇಳೋದಕ್ಕೋಸ್ಕರ ಹೇಳ್ತೇವೆ. ಎಲ್ಲ ಹಾಗೇನೆ ಎಲ್ಲೆಲ್ಲಿ ಪಾಪಗಳನ್ನು ಆರೋಪ ಮಾಡಿಕೊಂಡು ಜ್ಞಾನಿಗಳು ಬರೀತಾರೋ ಆ ಮಾತಿಗೆ ಇದೇ ಅರ್ಥ. ಇಷ್ಟು ಪಾಪವನ್ನೇ ಮಾಡಿದ್ದೇ ಸಾಕು, ಅದೆಲ್ಲ ಮಾತುಗಳಿಗೆ ಇಂಥ ಅರ್ಥಗಳು. ಆದ್ದರಿಂದ ಏನಂತ ಚಿಕಾರ ಹೇಳಿದ್ರು, ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಇಂಥ ವಿನಯ ಇರಲಿ ಅಂತ ಹೇಳೋದಕ್ಕೋಸ್ಕರ ಇದೆಲ್ಲ ಯೋಚನೆ ಮಾಡಿದರೆ ಉದ್ಧವರ ಪ್ರಶ್ನೆಗೆ ಕ್ಲಾರಿಫಿಕೇಶನ್ ಕೊಡದೆ ಹೋಗಿಬಿಟ್ರೆ ಸುಮ್ಮನೆ ಓದಿಬಿಟ್ರೆ ಏನೋ ಉದ್ಧವ ಭಾರಿ ದೊಡ್ಡ ವ್ಯಕ್ತಿ ಅಂತ ತಿಳ್ಕೊಂಡಿದ್ವಿ, ಇಂಥ ತಪ್ಪು ತಪ್ಪು ಪ್ರಶ್ನೆ ಕೇಳ್ತಾರೆ, ಜೊತೆ ನಾನೇ ತಿಳ್ಕೊಂಡಿದ್ದೀನಿ ಬೇರೆ ಹೇಳ್ತಾನೆ, ಇದು ಸರಿಯಲ್ಲ ಅನ್ನೋ ಭಾವನೆ ಬರ್ತಿತ್ತು. ಅದು ಕ್ಲಾರಿಫಿಕೇಶನ್ ಕೊಡ್ತಾರೆ. ಇಷ್ಟೇನು ಏನು ಬರೆಯೋದು, ಒಂದೇ ಶ್ಲೋಕ ಬರೆಯೋದು ಆಗ್ತಿಲ್ಲ, ಏನು ಬರೆಯೋದೇ ಇಲ್ಲ. ಆದ್ದರಿಂದ ಎಷ್ಟು ಆಕ್ಯುರಸಿ ಮೇಂಟೈನ್ ಮಾಡ್ತಾರೆ. ವೇದವ್ಯಾಸರ ವಾಕ್ಯನೇ ಕೊಡ್ತಾರೆ. ಆದ್ದರಿಂದ ಭಾಗವತಾದಿ ಗ್ರಂಥಸ್ಥವಾದ ವಾಕ್ಯಗಳಿಗೆ ಅವರೇ ಹೇಳಿದಂಥ ಒಂದು ಅಭಿಪ್ರಾಯ ಅಂತ ಅರ್ಥ ಆಯಿತು. ಅಲ್ಲಿಗೆ ಏಕಾದಶ ಅಧ್ಯಾಯ ಮುಗಿದು, ಏಕಾಶಕಂದದ ಏಕಾದಶ ಅಧ್ಯಾಯ ಮುಗಿತು. ಅಥ ದ್ವಾದಶೋಧ್ಯಾಯ ಶ್ರೀ ಭಗವಾನುವಾಚ ಬದ್ಧೋ ಮುಕ್ತ ಇತಿ ಹ್ಯಾಖ್ಯಾ ಗುಣತೋ ಮೇ ನವಸ್ತುತಃ ಗುಣಸ್ಯ ಮಾಯಾ ಮೂಲತ್ವಾತ್ ನಮೇ ಬಂಧೋ ನ ಮೋಕ್ಷಣಂ. ಉದ್ಧವಾದ ಪ್ರಶ್ನೆಯಲ್ಲೇ ಉತ್ತರ ಇದೆ ನೋಡು ಅಂತ ಹೇಳ್ತಾನೆ ಕೃಷ್ಣ. ಬದ್ಧ ಮುಕ್ತ ಇತಿ ಆಖ್ಯಾ ಗುಣತಃ ಮೇ ನವಸ್ತುತಃ. ಬದ್ಧ ಮುಕ್ತ ಅನ್ನೋ ಪದ ಯಾವ ಉಪಯೋಗಿಸ್ತಾರೆ ಗೊತ್ತಾ, ಗುಣತಃ ಪ್ರಕೃತಿ ಗುಣಗಳಿಂದ ಬಂಧನ, ಪ್ರಕೃತಿ ಬಂಧನ ಇಲ್ಲ ಅನ್ನೋ ಪ್ರಶ್ನೆ ಇಟ್ಕೊಂಡ್ರೆ ಒಂದೇ ಹೇಗಾಗ್ತಾರೆ ಆಗ. ನಿತ್ಯ ಮುಕ್ತ ಅಂದ್ರೇನು, ಎಂದೂ ಬಂಧನ ಇಲ್ಲದವನು. ನಿತ್ಯಬದ್ಧ ಅನಾಧಿಕಾರ ಬಂಧನದಲ್ಲಿರೋನು, ಇಬ್ಬರು ಒಂದೇ ಹೇಗಾಗ್ತಾರೆ ಆಗ. ಪ್ರಶ್ನೆಯಲ್ಲೇ ಏನಿದೆ ಅದು ಉತ್ತರ ಇದೆ. ಗುಣಸ್ಯ ಹಿ ಮಾಯಾ ಮೂಲತ್ವ, ಗುಣ ಅಂಬುದು ಮೂಲತಃ ಮಾಯಾ ಮೂಲ ಅಂದ್ರೇನು, ಪ್ರಕೃತಿ ಜನ್ಯವಾದದ್ದು. ನಮೇ ಬಂಧ, ನಾನು ಯಾರು ಪ್ರಕೃತಿಯ ಮೇಲಿರೋನು, ಪ್ರಕೃತಿ ಮೇಲಿರೋ ನನಗೆ ನಮೇ ಬಂಧ, ನಾನು ಬಂಧನೇ ಇಲ್ಲ. ಸ ನಮೋಕ್ಷಣಂ, ಮೋಕ್ಷದ ಹೆಸರು ಇಲ್ಲ. ಯಾತಕ್ಕೆ ಬಂಧ ಇದ್ರೆ ತಾನೆ ಮೋಕ್ಷ ಬರೋದು. ಅದು ನಿತ್ಯ ಮುಕ್ತ ಅಂದಮೇಲೆ ಎಂದೂ ಬಂಧನ ಇಲ್ಲದವನು ಅಂತ ಅರ್ಥ. ಆ ಜೀವನಿಗೆ ಬಂಧನ ಅನುಭವ ಬಂದ ಮೇಲೆ ಏನಲ್ಲ ಅಂತ ಆಯ್ತಲ್ಲಿಗೆ ದೇವರಲ್ಲ ಅಂತ ಗ್ಯಾರಂಟಿ ಆಗಿ. ಬದ್ಧೋ ಮುಕ್ತ ಇತಿ ಆಖ್ಯಾ ಗುಣತಃ ಮೇ ನವಸ್ತುತಃ ಗುಣಸ್ಯ ಮಾಯಾ ಮೂಲತ್ವಾತ್ ನಮೇ ಬಂಧ ನಮೋಕ್ಷಣಂ. ಯಾವ ಬಂದಿರಿ ಅಂದರು, ಎಲ್ಲಿ ಹೋಗಿದ್ದೆ ನಾನು ಅಂತ ಫಸ್ಟ್. ಹೋಗಿದ್ರೆ ತಾನೇ ಬರಲಿಕ್ಕೆ, ಅದೇ ರೀತಿ ಸಂಸಾರಕ್ಕೆ ಬಂದಿದ್ರೆ ತಾನೇ ದೇವರು ಮುಕ್ತನಾಗಬೇಕು, ಅದಿಲ್ಲೇ ಇಲ್ಲ ಅಂತ ಕೇಳಿ. ಭೇದ ಜ್ಞಾನಮೇವ ಮುಕ್ತಿ ಸಾಧನಂ ತತ್ಸಾಧನಂ ಭಕ್ತಿ ತಸ್ಯ ವೈರಾಗ್ಯಂ ಇತ್ಯೇತತ್ ಸರ್ವಮೇತಸ್ಮಿನ್ ಅಧ್ಯಾಯೇ ಕಥಯತಿ. ಭೇದ ಜ್ಞಾನವೇ ಮುಕ್ತಿಗೆ ಸಾಧನ ಅಂತ ಭೇದ ಜ್ಞಾನಕ್ಕೆ ಭಕ್ತಿ ತತ್ಸಾಧನಂ ಭಕ್ತಿ, ಅದು ಭಕ್ತಿಗೆ ಅದಕ್ಕೆ ಸಾಧನ. ತಸ್ಯ ವೈರಾಗ್ಯಂ, ಆ ಭಕ್ತಿ ಬರಲಿಕ್ಕೆ ಏನು ಬೇಕು, ವೈರಾಗ್ಯ ಬೇಕು. ಇತ್ಯೇತ ಸರ್ವಮೇತಸ್ಮಿನ್ ಅಧ್ಯಾಯ ಕಥೆಯಿದೆ. ಒಟ್ಟು ಮುಕ್ತಿಗೆ ಸಾಧನ ಭೇದ ಜ್ಞಾನ, ಭೇದ ಜ್ಞಾನಕ್ಕೆ ಭಕ್ತಿ, ಭಕ್ತಿಗೆ ವೈರಾಗ್ಯ, ಇವೆಲ್ಲವನ್ನೂ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂತ. ಒಟ್ಟು ಸಾಧನ ಪ್ರಪಂಚವನ್ನು ತಿಳಿಸ್ಕೊಡ್ತಕ್ಕಂಥ ಮಾತು. ಭೇದ ತತ್ರ ಆದೌ ಗುಣೇಶು ಇತ್ಯಾದಿನ ಬದ್ಧವಚೋದ್ಯಂ ತತ್ ಯತ್ ಉದ್ಧವಚೋದ್ಯಂ ತತ್ ಪರಿಹರತಿ ಬದ್ಧ ಇತ್ಯಾದಿನ. ಬದ್ಧೋ ಮುಕ್ತ ಇತಿ ಆಖ್ಯಾ ಜೀವಶ್ಚೇತಿ ಶೇಷ ಈ ಶಬ್ದ ಏವಾರ್ಥೆ ಜೀವಶೈವ ಇತ್ಯರ್ಥ. ಬದ್ಧ ಮುಕ್ತ ಅನ್ನೋ ವ್ಯವಸ್ಥೆ ಜೀವರಿಗೆ ಹೊರತು ದೇವರಿಗೆ ಅಲ್ಲ. ಸ್ವಸ್ತಿ ಸ್ವತಃ ಚಿತ್ರೂಪಶ್ಯ ಕಥಂ ಘಟತೆ ಇತ್ಯತ್ರ ಗುಣತಃ ಇತಿ. ಹಾಗಿದ್ದರೆ ಜೀವನು ನೀನು ಚೇತನ, ನೀನು ನಿತ್ಯ ಮುಕ್ತ, ನಾವು ಚೇತನ, ನಾವು ನಿತ್ಯ ಮುಕ್ತರು ಯಾಕಾಗೋದಿಲ್ಲ ಅಂತ ಕೇಳಿದರೆ ಕರೆಕ್ಟ್ ಅದು. ಜೀವ ಸಚ್ಚೇನಾಗಿದ್ದಾನೆ, ಚೇತನ ಅಂದಮೇಲೆ ಅವನು ಜಡದಿಂದ ದೂರ ಆದವನೇ ಅವನು. ಅದೇನಾಗಿದೆ ಅವನಿಗೆ, ಗುಣಗಳ ಕಾಂಟ್ಯಾಕ್ಟಿಂದಾಗಿ ಬದ್ಧತ್ವ ಬಂದಿದೆ, ದೇವರಿಗೆ ಅದಿಲ್ಲ. ಅದೇ ವ್ಯತ್ಯಾಸ. ಸತ್ವಾದಿ ಗುಣ ಸಂಬಂಧಾತ್, ಗುಣತಃ ಅಂದ್ರೇನು, ಸತ್ವಾದಿ ಗುಣ ಸಂಬಂಧಾತ್, ಆದ್ದರಿಂದಲೇ ದೇವರು ನಿರ್ಗುಣ ಅಂತೇಳಿ ಕರೀತಾರೋ, ಈ ರೀತಿ ಸತ್ಪ್ರಕೃತಿ ಗುಣಗಳ ಸಂಬಂಧ ಇಲ್ಲದವನು ಅಂತ ಅರ್ಥ. ಈ ನಿರವಯವಶ್ಯ ಏತತ್ ಸಂಬಂಧ ಕಥಮತ್ರ ಮೇಯಿತಿ. ದೇವರಿಗೆ ಅವಯವನೇ ಇಲ್ಲ, ಜೀವನಿಗೆ ಅವಯವನೇ ಇಲ್ಲ, ಹೇಗೆ ಬಂದ ಬರುತ್ತೆ ಅಂದರೆ, ಗುಣಾನಾಂ ಜೀವಶ್ಚ ಮಮ ವಶತ್ವಾತ್ ಮದಧೀನ ಪ್ರವೃತ್ತಿತ್ವಾಚ್ಚ. ಆದರೆ ಜೀವನ ನನ್ನ ಅಧೀನದಲ್ಲಿದ್ದಾನೆ, ಅವನು ಸ್ವತಂತ್ರನಾಗಿದ್ದರೆ ಬರ್ತಿದ್ದಿಲ್ಲ ಅಂತ ಅರ್ಥ. ಜೀವ ಚೇತನ ಹೌದು, ಜಡದಿಂದ ಭಿನ್ನ ಹೌದು, ಆದರೆ ಅವನಿಗೇನಿಲ್ಲ, ಸ್ವಾತಂತ್ರ್ಯ ಇಲ್ಲ, ಅದಕ್ಕೇನಾಗುತ್ತೆ, ಬಂಧನಕ್ಕೆ ಅವಕಾಶ ಇದೆ. ದೇವರಿಗೇನಿದೆ, ಬರೀ ಚೇತನತ್ವ ಇಲ್ಲ, ಪ್ಲಸ್ ಏನಿದೆ, ಸ್ವಾತಂತ್ರ್ಯ ಇದೆ, ಆದ್ದರಿಂದ ಬಂಧನದ ಹೆಸರಿಲ್ಲ. ಇಲ್ಲ, ಅದೇ ಹೇಳ್ತಿರೋದು ಅನಾಧಿಕಾರದ ಬಂಧ ಅಂತ ಕೇಳಿದಾಗ ಇದೆಯೋ ಇಲ್ವ, ಇದೆ, ಅದೇ ಹೇಳ್ತಿರೋದು ಅನಾಧಿಕಾರ. ಲಿಂಗ ಶರೀರ ಅಂದ್ರೆ ಏನದು, ಪ್ರಕೃತಿ ಬಂಧನ. ಲಿಂಗ ಶರೀರ ಯಾವಾಗಿಂದ ಬಂದಿದೆ, ಅನಾಧಿಕಾರ, ಅನಾದಿ ಮಾಯೆಯ ಪ್ರಸುಪ್ತ ಯದಾ ಜೀವ ಪ್ರಬುದ್ಧತೆ, ಅನಾಕಾರದ ಬಂಧ ಇರೋದ್ರಿಂದಾಗಿನೇ ಅದು ಸರಿನೇ. ಒಬ್ಬ ದುರ್ಘಟ ಘಟಕ ಶಕ್ತಿಮತ್ವಾದ್ ಮಮ ಇತ್ಯರ್ಥ. ದೇವರಿಗಿಲ್ಲ ಒಂದು, ಅದ ಕಾರಣ ಅಚಿಂತ್ಯದ್ಭುತ ಶಕ್ತಿ. ಜೀವರಿಗೆ ಅದಕ್ಕಿಲ್ಲ ಅಂದರೆ ಆ ಶಕ್ತಿ ಇಲ್ಲ, ಪ್ಲಸ್ ಅಂತ ಶಕ್ತಿ ಇರೋ ಜೀವರಿಗೆ ಅಧೀನನಾಗಿದ್ದಾರೆ. ಜೊತೆಗೆ ತರ್ಹಿ ಶೈವಲಾವೃತ ಶರೀರವತ್ ನ ಕದಾಪ್ಯಶ್ಚ ಸುಖ ಮಾತ್ರ ನ ವಸ್ತುತಃ ಇತಿ. ಹಾಗಿದ್ರೆ ಅವರಿಗೆ ಬಿಡುಗಡೆನೇ ಆಗೋದಿಲ್ಲ ಅಂತ ಕೇಳಿದರೆ, ಇಲ್ಲ, ಸ್ವರೂಪಕ್ಕಿಲ್ಲದು. ಆದ್ದರಿಂದ ಏನಾಗಿದೆ, ಈಗ ಬಿಡುಗಡೆಯಾಗ ಚಾನ್ಸ್ ಇದೆ. ಅಕ್ಕಿ ಮೇಲೆ ಹೊಟ್ಟಿದೆ, ಆ ಹೊಟ್ಟು ತೆಗಲಕ್ಕೆ ಬರುತ್ತೋ ಇಲ್ವೋ, ಬರುತ್ತೆ. ಬಟ್ ಅಂಟಿರೋದು ಯಾವಾಗಿನಿಂದ, ಅದು ಅನಾದಿಕಾರದಿಂದ ಅಂಟಿದೆ. ಎಂದ ಅದು ಅಂಟಿ ತೆಗೆದು ಬಿಡ್ತಾರೆ, ಅವಾಗ ಏನಾಯ್ತು, ಅದಕ್ಕೆ ಮತ್ತೆ ಹುಟ್ಟೋದಿಲ್ಲ, ಮುಗಿದೋಯ್ತು. ಅದೇ ಜೀವನಿಗೆ ಅನಾದಿಕಾರದ ಬಂಧಕ್ಕೆ ದೃಷ್ಟಾಂತ ಭತ್ತದ ಮೇಲೆ ಹೊಟ್ಟೆ ದೃಷ್ಟಾಂತ. ಹಿಂಗೆ ಅದಿದ್ದರಿಂದೇ ಅಕ್ಕಿ ಬೆಳೆಯೋದು, ಬೆಳೆಯೋಗಳೆಲ್ಲ ಅದರಿಂದ ತೆಗೆದ ತಷ್ಟೇ ಏನಾಯ್ತು, ಅಲ್ಲಿ ನಿಂತೋಯ್ತು. ಜಾತಸ್ಥೆಗೆ ಧ್ರುವ ಮೃತ್ಯು, ಧ್ರುವಜನ್ಮ ಮೃತಸ್ಥಿತಿ. ಎಲ್ಲಿವರೆಗೂ ಇದು, ಆ ಹೊಟ್ಟು ಕಳಿಸೋವರೆಗೂ. ಲಿಂಗ ಶರೀರ ಭಂಗ ಆದಮೇಲೆ ಏನಿಲ್ಲ, ಆ ಪ್ರಸಕ್ತಿನೇ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಶೋಕಮೋಹವು ಸುಖಂ ದುಃಖಂ ನ ವಸ್ತುತಃ ಅಂದ ಸ್ವರೂಪದಲ್ಲಿ ಜೀವನಿಗೆ ಬಂಧನ ಇಲ್ಲ, ಆದರೆ ಹೊರಗಿನಿಂದಾಗಿ ಬಂಧನ ಸೇರಿಕೊಂಡ್ಬಿಟ್ಟಿದೆ. ಅದಕ್ಕೆ ಅವನು ಬದ್ಧ ಅಂತ ಕರೆಸ್ತಾನೆ. ತನ್ನಿವರ್ತಕ ಈಶ್ವರೇಚ್ಛಾಧೀನತ್ವಾತ್ ನ ಮಿಥ್ಯಾ ಇತ್ಯರ್ಥ. ಆದರೆ ಅದೇ ಬಿಡಿಸ್ಕೊಳ್ಳೋಕೆ ಅವನಿಗೆ ಬರೋದಿಲ್ಲ, ಅದನ್ನು ನಿವರ್ತನೆ ಮಾಡತಕ್ಕಂಥ ಭಗವಂತನ ಕೈಯಲ್ಲದಿದೆ, ಅದಕ್ಕದು ಸುಳ್ಳು ಕೂಡ ಅಲ್ಲ. ಗುಣ ಸಂಬಂಧತ್ವಾದ್ ಭವತ ಏವತೌ ಕಿಮ್ಮನ ಸ್ಯಾತಾಮತ್ರಾಹ ಗುಣಶ್ಯ ಇತಿ. ಜೀವರಿಗಿರೋ ಹಾಗೆ ನಿನಗೂ ಇರ್ಬೋದಲ್ಲ ಅಂತ ಕೇಳಿದರೆ, ನನಗಿಲ್ಲ. ಅದಕ್ಕೆ ಜಾತಿ ವಿವಕ್ಷಯ ಏಕವಚನ, ಗುಣಾನಾಂ ಮಾಯಾಮೂಲತ್ವಾತ್ ತತ್ ಪ್ರವರ್ತಕತ್ವೇನ ಸಂಬಂಧ. ಮೊದಲೇನು ಹೇಳಿದ್ದು, ಗುಣಶ್ಯ ಅಂತ ಏಕವಚನ ಹೇಳಿದರು. ಗುಣಶ್ಯ ಅಂಬೋದಕ್ಕೆ ಏನರ್ಥ, ಮೂರು ಗುಣಗಳಿಗೆ ಅಂತ ಅರ್ಥ. ಮತ್ತು ಒಂದು ಉಪಯೋಗಿಸಿದ್ರೆ, ಸಿಂಗ್ಯುಲರ್ ಉಪಯೋಗಿಸೋದ್ರಲ್ಲ ಅಂತ ಕೇಳಿದರೆ, ಜಾತ್ಯೇಕವಚನ ಅಂತ ಹೇಳಿದ್ರು. ಅದಕ್ಕೆ ಜಾತಿ ವಿವಕ್ಷಯ ಏಕವಚನ, ಗುಣಾನಾಂ ಮಾಯಾಮೂಲತ್ವಾತ್ ತತ್ ಪ್ರವರ್ತಕತ್ವೇನ ಸಂಬಂಧ. ಗುಣಗಳೆಲ್ಲ ಮಾಯಾಮೂಲ ಅಂದ್ರೇನೋ, ಶ್ವೇತಾಶ್ವತರ ಉಪನಿಷತ್ ಹೇಳುತ್ತೆ. ಪ್ರಕೃತಿ ಮಾಯಾ ಅಂತೂ ಪ್ರಕೃತಿ ವಿದ್ಧಿ ಅಂತೇಳಿ, ಅಂದರೆ ಮಾಯಾ ಅಂದರೆ ಪ್ರಕೃತಿ, ಪ್ರಕೃತಿ ಮೂಲತ್ವಾತ್ ತತ್ ಪ್ರವರ್ತಕತ್ವೇನ ಸಂಬಂಧ. ಸ್ವತೋಹಂ ನಿರ್ಗುಣ ಇತ್ಯತೋ ಬಂಧ ಮೋಕ್ಷವು ರಸ್ತ ಇತಿ ಭಾವ. ಪ್ರಕೃತಿಯ ಸ್ವಾಮಿ ನಾನಾದ್ದರಿಂದ ಬಂಧದ ಪ್ರಶ್ನೆ ಇಲ್ಲ. ಅದಕ್ಕೆ ರೋಡ್ ಟ್ರಾಫಿಕ್ ಜಾಮ್ ಆದರೆ ಪ್ಲೇನ್ಗೆ ಏನಾಗುತ್ತೆ, ಅಬೋ ಹೋಗೋದಕ್ಕೆ ಪ್ರಶ್ನೆ ಇಲ್ಲ. ಸೊ ಜೀವನಿಗಿರೋ ಬಂಧನ ದೇವರಿಗಿರೋ ಚಾನ್ಸೇ ಇಲ್ಲ, ಮೇಲಿದ್ದಾರೆ. ತಮಸಃ ಪರಸ್ತಾತ್ ಅಂತ ಹೇಳಿ, ಆದಿತ್ಯ ವರ್ಣಂ ತಮಸಃ ಪರಸ್ತಾತ್. ತಮಸ್ಸು ಅಂದರೆ ಪ್ರಕೃತಿ, ಪ್ರಕೃತಿ ಮೇಲಿರೋರಿಗೆ ಪ್ರಕೃತಿಯ ಬಂಧನ ಇಲ್ಲ. ಇತಿ ಇದಂ ಚೋದ್ಯಂ. ಎಷ್ಟೊತ್ತಿರ ಪ್ಲೇನಲ್ಲಿ ಹೋಗಿ, ಇಷ್ಟು ಮೋಡ ಇರುತ್ತೆ ಪ್ಲೇನಲ್ಲಿ ಹೋಗ್ತಾರೆ, ಏನಿರೋದು ಅಲ್ಲಿ ಮೇಲ್ಗಡೆಗೆ. ಇಲ್ಲಿ ಇಲ್ಲಿ ಯಾಕೆಂದ್ರೆ ಕೆಳಗಿದ್ದಾರೆ, ಮೇಲಿದೆ ಅವರಿಗೆ ಟಚ್ ಆಗೋದಿಲ್ಲ ಅವರು. ಆ ರೀತಿಯಲ್ಲಿ ಬ್ರಹ್ಮಣ ಏವ ಮಾಯಾಮಯೌ ಬಂಧ ಮೋಕ್ಷೌ ನಾ ವಿದ್ಯಮಾನ ಜೀವಶ್ಚೈತ್ಯ ಅಂಗೀಕರ್ತು ಮುಚಿತಂ. ಪ್ರತಿ ತತ್ವಾನ್ನ ಅಪ್ರಾಮಾಣಿಕೋ ಅಧ್ಯಾಹಾರೋ ಯುಕ್ತ ಇತಿ ಇದಂ ಚೋದ್ಯಂ. ಅಮಾಯತ್ವ ನಿರ್ಗುಣೋಹಂ ಬಂಧ ಮೋಕ್ಷೌ ನ ಚಾಪಿ ಮೇ ಮದಹೀನಸ್ಯ ಜೀವಸ್ಯ ಬಂಧ ಮೋಕ್ಷೌ ಮದೇ ಸದೇವ ಮದೇವತು ಇತಿ ಸ್ಪಷ್ಟ ಪ್ರಮಾಣವತೇನ ಪರಿಹೃತಮಿತಿ ತ್ವನ್ಮನೋರಥ ಕಲ್ಪನಂ ಅತ್ರ ನ ಪ್ರಕಾಶೆಯ ಇತಿ. ಅದಕ್ಕೆ ಹೇಳಿದರು, ಒಬ್ಬ ದೇವರಿಗೆ ಬ್ರಹ್ಮಣ ಏವ ಮಾಯಾಮಯೋ ಬಂಧ ಮೋಕ್ಷೌ. ದೇವರಿಗೆ ಬಂಧ ಮೋಕ್ಷ ಅಂತ ಯಾಕೆ ಹೇಳಬಾರದು, ಅದ್ವೈತರು ಹೇಳೋದು ಹಾಗೇನೆ. ಅಜ್ಞಾನ ಯಾರಿಗೆ, ಬ್ರಹ್ಮನಿಗೇನೆ, ಅದ್ಯಾಕೆ ಹೇಳಬಾರದು ಅಂದರೆ, ಅಜ್ಞಾನ ಬ್ರಹ್ಮನಿಗೆ ಅಲ್ಲ, ಅಮಾಯತ್ವಾ. ಅಲ್ಲಿ ಅಜ್ಞಾನದ ಕಾರಣ ಏನು ಬೇಕು ಯಾವಾಗಲೂ ಕೂಡ, ಅಜ್ಞಾನ ಎಲ್ಲಿ ಬರುತ್ತೆ ಯಾವಾಗಲೂ, ಅಜ್ಞಾನ ಡಿಬಿಟೇಷನ್ ಇದ್ದಲ್ಲಿ ಅಜ್ಞಾನ ಬರುತ್ತೆ. ದೇವರು ಯಾರು, ಸರ್ವಜ್ಞ. ಅಜ್ಞತ ಅಖಿಲ ಸಂವೇತ್ತು ಘಟತೇನ ಕುತಶ್ಚನ, ಉಪಾಧಿ ಕಂಡರನ ಮೊದಲ ಮಾತದು. ದೇವರಿಗೆ ಯಾರಿಗೋ ಅಲ್ಪಜ್ಞರಿಗೆ ಅಜ್ಞಾನ ಬಂದ್ರೆ ಕರೆಕ್ಟೇ, ಸರ್ವಜ್ಞರಿಗೆ ಅಜ್ಞಾನ ಅಂದ್ರೆ ಏನರ್ಥ ಅಲ್ಲಿಗೆ? ಇಲ್ಲ ಸರ್ವಜ್ಞತ್ವ ಹೋಯ್ತಾರೆ, ದೇವರು ಸರ್ವಜ್ಞ ಅಂತ ಕಡದ್ಬಿಟ್ಟಿದೆ. ಯಕ್ ಸರ್ವಜ್ಞ ಸರ್ವವಿತ್ ಸತ್ಯಂ ಜ್ಞಾನ ಅನಂತ ಬ್ರಹ್ಮ ಕರೆದಾಯ್ತು. ಈಗ ಕರೆದ್ರೆ ಏನು ಹೇಳಬಾರ್ದು? ಈಗ ಅಜ್ಞಾನ ಹೇಳಬಾರ್ದು, ಅಜ್ಞಾನ ಆತನೇ ಹೇಳ್ತಾರೆ. ಮತ್ತೆ ಆದರೆ ಅಜ್ಞಾನ ನಾವು ಸಫರ್ ಮಾಡೋದು ಯಾವ ನ್ಯಾಯ ಇದು ಅಂತ ಸಾಧ್ಯನೇ ಇಲ್ಲ. ಇಲ್ಲ ಅಜ್ಞಾನಿ ಅಂತ ಕರೆಯೋದಾದ್ರೆ ದೇವರೇ ಇಲ್ಲ, ದೇವ್ರನ್ನ ಒಪ್ಪದಾಗ ಆಗಲೇ ಇಲ್ಲ ನೀನು. ಅದನ್ನು ಹೇಳಿದ ಅಮಾಯತ್ವಾತ್ ನಿರ್ಗುಣೋಹಂ, ಪ್ರಕೃತಿಯ ಸಂಬಂಧ ಇಲ್ಲ ಆದ್ದರಿಂದ ನಿರ್ಗುಣ ಅಂತ ಕರೀತಾರೆ. ಬಂಧ ಮೋಕ್ಷವು ನ ಚಾಪಿ ಮೇ, ನನಗೆ ಬಂಧ ಇಲ್ಲ ಮೋಕ್ಷ ಇಲ್ಲ ಅಂತ ದೇವರು ಹೇಳೋ ಮಾತುಗಳು. ಮದಧೀನಸ್ಯ ಜೀವಸ್ಯ ಬಂಧ ಮೋಕ್ಷವು ಮದೇವ, ಮದಧೀನಾದ ಜೀವನಿಗೆ ಬಂಧ ಮೋಕ್ಷಗಳು ಇಲ್ಲ. ಲೋಕದಲ್ಲಿ ಅದನ್ನೇ ಕಾಣ್ತಿದ್ದೇನು, ಫ್ಯಾಕ್ಟ್ರಿ ಓನರು ತಡಾಯಿ ಬಂದ, ವರ್ಕರ್ ಬಂದ ತಡವಾಗಿ ಬಂದ, ಅವನ ಕಡೆ ಬಾಯಿ ಬಂದ ಬೈತಾನೆ ಯಾಕಂತ ಕೇಳಿಬಿಟ್ಟು. ಅವ್ರು ಈ ಬಂದಿದ್ದಾನೆ, ಇವನು ಪ್ರಾಪರ್ಟಿ ಬಂದಿರೋದು ಈಗ, ಅವನು ಹತ್ತು ಬಿಟ್ಟು ಲೇಟಾಗಿ ರಿಪೇರ್ ರೆಕಾರ್ಡ್ ಆಗಿದೆ ಇಲ್ಲಿ, ಅದು ಬೈತಿದ್ದಾನೆ. ನೀನೇ ಸರ್ ಈ ಬಂದಿರಲ್ಲ ನನಗೆ ಹೇಳ್ತಿರಲ್ಲ ಅಂತ ಕೇಳಿದರೆ ಅವ್ರು ಡಿಸ್ಮಿಸ್ ಆಗಿಬಿಡ್ತಾರೆ, ಬಂದು ಬೈಸ್ಕೊಂಡ ಬೇರೆ ಹಾಕ್ತಾರೆ. ಇವನು ಕೇಳೋ ಹಕ್ಕೇ ಇಲ್ಲ ಅವನಿಗೆ, ಉಳಿದವ್ರಿಗೆ ಹೇಳ್ತಾನೆ ದಡ್ಡ, ಅವ್ನು ಕೇಳೋಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಅದು ದೇವರಿಗೆ ಬಂಧನ ಅನ್ನೋ ಮಾತು ಹೇಗಿದೆ ಅಂದರೆ, ವರ್ಕರ್ಸಿ ಬಂಧನ ಇಲ್ಲ, ದೇವರ ಯಜಮಾನಿಗೆ ಬಂಧನ, ಎಷ್ಟು ತಪ್ಪದು ಆ ಮಾತನ್ನು ಹೇಳಬಾರ್ದು ಅಂತ ಹೇಳಿದ್ರು. ಪ್ರಕಾಶೇ ಇತಿ ಜೀವಸ್ಯ ಸಂಸಾರೋ ವಾಸ್ತವೋ ನ ಚೇತ್ ತರ್ಹಿ ಕಸ್ಮಾದಯಂ ಅಶ್ಚ ಇತ್ಯಾಶಂಕ್ಯ ಅಜ್ಞಾನಾದಿತಿ ಸೋದಾಹರಣ ಮಾಹ ಶೋಕಮೋಹೌ ಇತಿ. ಶೋಕಮೋಹೌ ಸುಖಂ ದುಃಖಂ ದೇಹಾಪತ್ತಿಶ್ಚ ಮಾಯಯ ಸ್ವಪ್ನೇ ಯಥ ಆತ್ಮನ ಖ್ಯಾತಿ ಸಂಸ್ಕೃತಿರ್ನತು ವಾಸ್ತವೀ. ಶೋಕಮೋಹೌ ಸುಖಂ ದುಃಖಂ, ಶೋಕ ಬರೋದಾಗಲಿ ಮೋಹ ಬರೋದಾಗಲಿ ಸುಖಾನುಭವ ದುಃಖಾನುಭವ, ಈ ಸುಖಾನುಭವ ದುಃಖಾನುಭವ ಅಂದರೆ ಈ ಭೌತಿಕ ಸುಖಾನುಭವ ಆ ರೀತಿ ಅರ್ಥ ಮಾಡಬೇಕು. ಒಳ ಸುಖ ಇದ್ದೇ ಇದೆ, ಭೌತಿಕ ಸುಖಾನುಭವ ಭೌತಿಕ ದುಃಖಾನುಭವ. ದೇಹಾಪತ್ತಿಶ್ಚ ಮಾಯಯ, ದೇಹಾಪತ್ತಿ ಎಂಬುದೆಲ್ಲ ಏನಿದು ಮಾಯಯ, ಅವಡೇನು ತಿಳ್ಕೊಂಡ್ರೆ ಮಾಯ ಅಂದರೆ ಅವಿದ್ಯೆ ಅಂತ ತಿಳ್ಕೊಂಡ್ಬಿಟ್ರು, ಪ್ರಕೃತಿಯಿಂದ ಆಗುತ್ತೆ ಅಂತ. ಪ್ರಕೃತಿಯಿಂದ ಆಗುತ್ತೆ ಇದೆ, ಇದು ಯಾವುದೋ ಅರ್ಥ ಅಲ್ಲ. ಉಪನಿಷತ್ತಿನ ಅರ್ಥ ಹೇಳಿದ್ದ ಆಚಾರ್ಯರು ಮಾಯ ಅಂದ್ರೆ ಪ್ರಕೃತಿ, ಮಾಯ ಪ್ರಕೃತಿ ಅಂತ ಅರ್ಥ ಉಪನಿಷತ್ ಹೇಳಿದೆ, ಅವರು ಆ ಅರ್ಥ ಬಿಟ್ಟು ಬೇರೆ ಅರ್ಥ ಹೇಳಿದ್ದಾರೆ. ಸ್ವಪ್ನೇಯಥ ಆತ್ಮನ ಖ್ಯಾತಿ ಸಂಸ್ಕೃತಿರ್ನತು ವಾಸ್ತವಿ, ಸ್ವಪ್ನದಲ್ಲಿ ಹೇಗೆ ತನಗಾಗ್ತಕ್ಕಂಥ ಅನೇಕ ಅನುಭವಗಳು ಏನಲ್ಲವು ವಾಸ್ತವಿ ಅಲ್ಲ ಅಂತ ಹೇಳಿದ್ರೆ ಸುಳ್ಳು ಅಂತ ಅರ್ಥ ಅಲ್ಲ. ಹೊರಗಿನ ಪ್ರಪಂಚದ್ದಲ್ಲ, ಅದು ವಾಸನಾಮಯವಾದ ಪ್ರಪಂಚದ್ದು ಹೇಗೋ ಇದು ಹಾಗೇನೆ ಅಂತ ತಿಳುವಳಿಕೆಗಳು. ಜೀವಸ್ಯ ಸಂಸಾರೋ ವಾಸ್ತವೋ ನ ಚೇತ್ ತರ್ಹಿ ಕಸ್ಮಾದಯಮಸ್ಯ, ಇಲ್ಲಿ ವಾಸ್ತವ ಅಲ್ಲ ಅಂಬೋದಕ್ಕೆ ಏನರ್ಥ ಅಂದರೆ ಸ್ವರೂಪದ್ದೇ ಅಲ್ಲ ಅಂತ ಅರ್ಥ, ಅದು ಬಾಹ್ಯವಾದದ್ದೇ ಹೊರತು ಹಿಂದೆ ಹೇಳಿದ್ದಾರೆ. ವಾಸ್ತವ ಶಬ್ದಕ್ಕೆ ಅನೇಕ ಅರ್ಥಗಳು ಉಂಟು, ಇಲ್ಲಿ ಮಾತ್ರ ಈ ಅರ್ಥ ಹೇಳಬೇಕು. ಕಸ್ಮಾದಯಮಸ್ಯ ಇತ್ಯಾಶಂಕೆ ಅಜ್ಞಾನಾದಿತ್ಯ ಸೋದಾಹರಣ ಮಾಹ ಶೋಕಮೋಹುವಿತಿ. ಮಾಯೆಯ ಅಜ್ಞಾನೇನ ಯಥಾ ಸ್ವಪ್ನೆ ಸ್ವಪ್ನೋಯಮಿತಿ ಅಜ್ಞಾನೇನ ಆತ್ಮನ ಶೋಕಮೋಹಾದಿ ಖ್ಯಾತಿ ತಥಾ ಸ್ವರೂಪ ಅಜ್ಞಾನೇನ ಶೋಕಾದಿ ನತು ಸ್ವರೂಪಸ್ಯ ತಸ್ಯ ಸುಖಾತ್ಮಕತ್ವಾತ್. ಸ್ವರೂಪಾಜ್ಞೇನ ನತು ಸ್ವರೂಪಸ್ಯ, ಸ್ವರೂಪಕ್ಕಿಲ್ಲ, ಸ್ವರೂಪ ತಿಳಿದೇ ಇರೋದ್ರಿಂದ ಆಗ್ತಿರ್ತಕ್ಕಂಥದ್ದು ಅನರ್ಥ ಇದು. ಸ್ವರೂಪ ಎಂಬುದು ಏನಾಗಿದೆ ಸಜ್ಜೀವನಿಗೆ, ಸುಖಾತ್ಮಕತ್ವಾತ್ ಅರ್ಥಕ್ರಿಯಾಕಾರಿತ್ವೇನ ಸತ್ಯಪಿ ಸಂಸ್ಕೃತಿ ನ ವಾಸ್ತವೀ ಪ್ರತಿಹಂತು ಅಶಕ್ಯ ಭವತಿ ಇತ್ಯರ್ಥ. ಅರ್ಥಕ್ರಿಯಾಕಾರಿತ್ವೇನ ಈ ದೇಹ ಎಂಬುದು ಸುಳ್ಳು ಅಂತ ಹೇಳೋದಾಗಲಿ ಪ್ರಕೃತಿ ಸುಳ್ಳು ಅಂತ ಹೇಳೋದಾಗಲಿ ಮಾಡಬಾರದು, ಯಾಕೆ ಎಫೆಕ್ಟ್ ಕಾಣಿಸ್ತಾ ಇದೆ. ಎಫೆಕ್ಟ್ ಇದ್ದ ಮೇಲೆ ಏನಾಗಿರೋ ಸಾಧ್ಯ ಇಲ್ಲ. ಹಾವು ಕಚ್ಚಿಯಾಗಿದೆ ಈಗ, ಏ ಹಗ್ಗ ಇರ್ಬೋದು ಅಂತ ಕೇಳಿ ಹಗ್ಗ ಕಚ್ಚುತ್ತಾ? ಹಗ್ಗ ಕಚ್ಚೋ ಸಾಧ್ಯ ಇಲ್ಲ. ಹಗ್ಗನ ಹಾವು ಡೌಟ್ ಬಂದು ಎಲ್ಲಿವರೆ ಡೌಟ್ ಬರಬೇಕು? ಇನ್ನೂ ಬಣಿ ನೋಡಿ ನೋಡಿ ಬಂದ ನಡುಕ್ತಾ ಇದ್ದ ಅದಕ್ಕೆ ಡೌಟ್ ಬರ್ಬೋದು. ಕಚ್ಚಿಕೊಂಡು ಗಾಯ ರಕ್ತ ಬರ್ತಾ ಇದೆ ಪಾಪ, ಇನ್ನೂ ನೀನು ಭ್ರಮೆ ಅಂತ ಕೇಳಿದ್ರೆ ಏನರ್ಥ ಅದಕ್ಕೆ? ಅರ್ಥಕ್ರಿಯಾಕಾರಿತ್ವ ಅಂದ್ರೆ ಅದು, ಅದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಂದ ಮೇಲೆ ಏನಂತ ಕರಿಬಾರ್ದು ಅದನ್ನ? ಸುಳ್ಳು ಅಂತ ಕರಿಬಾರ್ದು. ಆಚಾರ ದೊಡ್ಡ ಉತ್ತರ ಅರ್ಥಕ್ರಿಯಾಕಾರಿತ್ವ ಒಪ್ಪಿಕೊಂಡ ಮೇಲೆ ಅದಕ್ಕೆ ಸುಳ್ಳು ಸತ್ಯ ಅಸತ್ಯಕ್ಕೇನಿಲ್ಲ, ಅರ್ಥಕ್ರಿಯಾಕಾರಿತ್ವ ಇಲ್ಲ, ಸತ್ಯಕ್ಕೆ ಮಾತ್ರ ಅರ್ಥಕ್ರಿಯಾಕಾರಿತ್ವ. ಅರ್ಥಕ್ರಿಯ ಅಂದ್ರೇನು? ಆ ವಸ್ತುವಿಗೆ ಏನು ಕ್ರಿಯಾ ಮಾಡೋ ಕೆಪಾಸಿಟಿ ಇರಬೇಕು ಅದು ಅಂತ ಅರ್ಥ. ಅದು ಅದರದೇ ಸ್ಪೆಷಲ್ ಕೆಪಾಸಿಟಿ ಅದು. ಮತ್ತು ಅದಿಲ್ಲ ಹೋದರೆ ಇಲ್ಲ, ಕರೆಂಟ್ ದೀಪ ಬರ್ತದೆ, ಇನ್ನೂ ಕರೆಂಟ್ ಇದೆ ನೋಡು ಅಂತ ಕೇಳಿದರೆ ಕರೆಂಟ್ ಕೈ ಇಟ್ಟು ನೋಡೋದು, ಮತ್ತೆ ದೀಪ ಅರ್ಥ ಆಗಲಿ, ಕೈ ಇಟ್ಟು ನೋಡಿದ್ರೆ ಅರ್ಥ ಆಗುತ್ತೆ ಅವನಿಗೆ, ಅರ್ಥ ಆಯ್ತಾ? ಅದು ಒಂದು ಯೋಚನೆ ಇರಬೇಕು. ಇವತ್ತು ಅರ್ಥಕ್ರಿಯಾಕಾರಿತ್ವ ಕಂಡ ಮೇಲೆ ಸುಳ್ಳು ಅಂತ ಹೇಳಬಾರದು. ಮಾಯೆಯ ಸ್ವಪ್ನದಲ್ಲೂ ಸ್ವಪ್ನ ಕೂಡ ಯಾತಕ್ಕೆ ಸುಳ್ಳಲ್ಲ? ಅರ್ಥಕ್ರಿಯಾಕಾರಿತ್ವ ಇದೆ ಅದರೊಳಗೆ. ಮತ್ತೆ ಸ್ವಪ್ನದಲ್ಲಿ ಏನು ಕಂಡ ಅದು ಅನುಭವಿಸಿದ್ದಾನೆ. ರಜಿ ಸ್ನಾನ ಮಾಡಿದ ಬಂದರೆ ಫ್ರೆಶ್ನೆಸ್ ಫೀಲ್ ಮಾಡ್ತಾನೆ, ಯಾವ್ದು ದುಃಖ ಕಂಡಾಗ ಅಸಹ್ಯ ಭಾವನೆ ಬರುತ್ತೆ. ಇದೆಲ್ಲ ಅರ್ಥಕ್ರಿಯಾಕಾರಿತ್ವ ಇರೋದ್ರಿಂದ ಅದು ಸತ್ಯನೇ. ಎದ್ದ ಕಾಣೋದಿಲ್ಲ ಅಂದ್ರೆ ಏನರ್ಥ? ಆಗ ಆ ಪ್ರಪಂಚ ಬೇರೆ, ವಾಸನಾಮಯ ಪ್ರಪಂಚವಾದ್ದರಿಂದ ಕಾಣ್ತಾ ಇಲ್ಲ. ಅರ್ಥಕ್ರಿಯಾಕಾರಿತ್ವೇನ ಸತ್ಯಪಿ ಸಂಸ್ಕೃತಿ ನ ವಾಸ್ತವಿ ಪ್ರತಿಹಂತು ಅಶಕ್ಯ ಭವತಿ ಇತ್ಯರ್ಥ. ಸ್ವಪ್ನ ಆದಷ್ಟೇ ಹೋಗೋ ಸಾಧ್ಯತೆ ಇಲ್ಲ. ಏಳೋವರೆಗೂ ಹೇಗೆ ಕನಸು ಹೋಗೋದಿಲ್ವೋ, ಇಲ್ಲಿ ಮುಕ್ತಿಗೆ ಹೋಗೋವರೆಗೂ ಸಂಸಾರ ಹೋಗೋದಿಲ್ಲ. ಅಲ್ಲಿ ಹೇಳಬೇಕು, ಇಲ್ಲಿ ಹೇಳಬೇಕು. ಅದಕ್ಕೆ ಉತ್ತಿಷ್ಠತ ಜಾಗ್ರತ ಅಂತ ಕರ. ಹೇಳಬೇಕು ಅಂದ್ರೆ ಏನೋ ಅಜ್ಞಾನ ಕಳ್ಕೋಬೇಕು ಅಂತ ಅರ್ಥ. ಆ ಸ್ವಪ್ನೋಯಮಿತಿ ಅವಿಜ್ಞಾನ ಸ್ವಪ್ನೇ ದುಃಖಂ ಉಪಾಶ್ನುತೆ, ನಿಜಸ್ವರೂಪ ಅನುಭವ ರಾಹಿತ್ಯ ತದ್ವದೇವತು. ಸ್ವಪ್ನದೊಳಗೆ ಸ್ವಪ್ನಾನ ಪರಿಜ್ಞಾನ ಇಲ್ಲ, ಅದಕ್ಕೆ ಅವನು ದುಃಖವನ್ನು ಅನುಭವಿಸ್ತಾನೆ. ನಿಜಸ್ವರೂಪ ಅನುಭವ ಅವನಿಗಿಲ್ಲ ಆಗ್ತಮಯದಲ್ಲಿ. ಜಾಗ್ರ ದುಃಖಮಿ ಪ್ರೋಕ್ತಂ ವಿಷ್ಣು ತತ್ವಂನ ಪಶ್ಯತಃ. ಆದ್ದರಿಂದ ಎಚ್ಚರಿಕೆ ಎಂಬುದು ಅಯೋಗ್ಯರ ದೃಷ್ಟಿಯಲ್ಲಿ ಅದು ದುಃಖಕರವೇ ಅವರಿಗೆ. ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಅಯೋಗ್ಯರಿಗೆ ಎಚ್ಚರ ಇರೋದು ಏನದು? ದುಃಖಕ್ಕೆ ಕಾರಣ. ಅದಕ್ಕೆ ಕುಡಿದು ಮಲಗಿಬಿಡ್ತಾರೆ ಮತ್ತೆ ಅವರು. ಅರ್ಥ ಆಯ್ತಾ? ಯಾತಕ್ಕೆ ಕುಡಿತಾರೆ ಅಂದರೆ ಎಚ್ಚರದಾಗ ಏನಾಗತ್ತೆ ಅವರಿಗೆ? ತುಂಬ ದುಃಖ ಬಿಡ್ತಿರ್ತಾರೆ. ಕುಡಿದ ತಕ್ಷಣ ನಾರ್ಮಲ್ ಆಗಿಬಿಡ್ತಾರೆ. ಅದು ಇವ್ರು ಏನು ಮಾಡ್ತಾರೆ? ಎಚ್ಚರದ ಸುಖ ಪಡ್ತಾರೆ. ಡಿಫರೆನ್ಸ್ ಗೊತ್ತಾಯ್ತಾ? ಎಚ್ಚರದ ಸುಖ ಪಡೋದು ಜ್ಞಾನಿಗಳು, ಎಚ್ಚರದ ದುಃಖ ಪಡೋದು ಅಜ್ಞಾನಿಗಳು. ಇದು ಅರ್ಥ ಮಾಡಿಕೊಂಡ್ರೆ ಅವ್ರು ಯಾತಕ್ಕೆ ಕುಡಿತಾರೆ ಎಂಬ ಸೈಕಲಾಜಿಕಲ್ ಅನಾಲಿಸಿಸ್ ಬಂದಾಗಾಯ್ತು. ಅವ್ರಿಗೆ ಸುಖ ಎಚ್ಚರ ಇಲ್ಲ, ಸುಖ ಅವರಿಂದ ಸಾಧ್ಯತೆ ಇಲ್ಲ. ಆದ್ದರಿಂದ ಏನು ಮಾಡ್ತಾರೆ ಅವರು? ಸಿನಿಮಾ ನೋಡ್ಬೇಕಾದ್ರೆ ಎದ್ದಿರ್ತಾರೆ, ಪಾಠದಲ್ಲಿ ಮಲಿಕೊಂಡ್ಬಿಡ್ತಾರೆ ಕ್ಲಾಸಲ್ಲಿ. ಯಾಕೆ ಹುಡುಗರು? ಅವ್ರಿಗೆ ಅರ್ಥ ಆಗೋದಿಲ್ಲ ಅವ್ರಿಗೆ. ಅದು ಬಂದಾಗ ಅರ್ಥ ಆಗುತ್ತೆ. ಆ ಫೀಲ್ಡೇ ಬೇರೆ ಅವರಿಗೆ. ಕುಡಿದಾಗಿರೋ ಎಚ್ಚರಿಕೆ ಇಲ್ಲ, ಕುಡಿದಿರ್ತಾರೆ ಅಷ್ಟು ಕುಡಿದು ಹೊಡೆ ಹೊಡೆ ಒಂದು ಅಕ್ಷರ ಹೊಡಿತಿರ್ತಾರೆ ಕುಡಿದು ಕೂಡೋದು. ಎದ್ದಾಗಿರೋದೇ ಇಲ್ಲ, ಗಾರ ಭಾರಿ ಬಂದುಬಿಟ್ಟಿರ್ತಾವೆ ಅವ್ರಿಗೆ. ಏನೋ ಮಾತಾಡ್ತಿರ್ತಾರೆ. ಯಾತಕ್ಕೆ ಅಂದರೆ ಅವ್ರು ನಾರ್ಮಲ್ ಇರೋದೇ ಆ ಸಮಯದಲ್ಲಿ. ಅದಕ್ಕೆ ಅವರಿಗೆ ದುಃಖಕರ ಅಂತ ಕರೀತಾರೆ. ತಸ್ಮಾತ್ ತದ ಅಸ್ವಭಾವತ್ವಾತ್ ಸದಪಿ ಏತದ ಅವಾಸ್ತವಂ. ಆದ್ದರಿಂದ ಅವ್ರ ಪಾಲಿಗೆ ಅದು ಸುಳ್ಳೇ ಹೊರತು ನಿಜವಾಗಲೂ ಕೂಡ ಅದು ಸತ್ಯವೇ ಆಗಿದೆ. ಇತಿ ವಚನ ಸ್ವಪ್ನ ದೃಷ್ಟಾಂತೇನ ಸಂಸಾರಸ್ಯ ಮಿಥ್ಯಾತ್ವ ಮಿಥ್ಯಾತ್ವ ಮುಚ್ಚತೆ. ಆದ್ದರಿಂದ ಈ ಸ್ವಪ್ನ ದೃಷ್ಟಾಂತ ಕೊಟ್ಟಿದ್ದರಿಂದ ಇವರೆಲ್ಲ ಅಪಾರ್ಥ ಮಾಡಿಕೊಂಡಿದ್ದೇನು? ವೈಧರ್ಮಾಚನ ಸ್ವಪ್ನಾದಿವತ್ತು ಬ್ರಹ್ಮಸೂತ್ರ ಅದಕ್ಕೆ ಅರ್ಥ ಬರ್ಕೊಂಡ್ಬಿಟ್ಟಿರೋರು. ಏನಂತ ನೋಡಿದ್ರ, ವೇದವ್ಯಾಸ ಸ್ಪಷ್ಟ ಹೇಳ್ತಿದ್ದಾರೆ. ಏನಂತ? ಜಗ ಸುಳ್ಳು ಅಂತ ಹೇಳ್ತಿದ್ದಾರೆ. ಎಕ್ಸಾಂಪಲ್ ಯಾವ್ದು ಕೊಟ್ಟರು? ಸ್ವಪ್ನದ ಕೊಟ್ಟಿದ್ದಾರೆ. ಸ್ವಪ್ನ ಸುಳ್ಳು, ಆದ್ರಿಂದ ಇದು ಸುಳ್ಳು. ಎಕ್ಸ್ಟೆಂಡ್ ಮಾಡ್ಕೊಬಿಟ್ರು. ವೇದವ್ಯಾಸ ದೃಷ್ಟಾಂತ ಕೊಡ್ತಿರೋ ಸ್ವಪ್ನ ದೃಷ್ಟಾಂತ ಯಾವ್ದು ಕೊಡ್ತಾ ಇಲ್ಲ ಅವರು? ಸುಳ್ಳು ಅಂತ ಹೇಳೋದು ಕೊಡ್ತಾ ಇಲ್ಲ. ಸ್ವಪ್ನದಲ್ಲಿ ಅನಿತ್ಯತ್ವ ಇದೆ, ಅದಕ್ಕೆ ಕೊಡ್ತಾರೆ. ಇದೆಲ್ಲ ಅನಿತ್ಯತ್ವ ಇದೆ ಲೋಕದೊಳಗೆ. ಅಷ್ಟೇ ಅಲ್ಲ, ಸ್ವಪ್ನದಲ್ಲಿ ಏನು ವೆರೈಟಿಗಳಿದೆ? ದುಸ್ವಪ್ನ ಸುಸ್ವಪ್ನಗಳಿವೆ. ಮತ್ತದು ವಾಸನಾಮಯ, ಗೊತ್ತಾಯ್ತಾ? ಅದು ಸಂಸಾರ ನಮಗೆ ಯಾತ್ರಿಂದ ಬಂದಿದೆ ಈಗ, ವಾಸನಾಮಯ. ಅದು ಹೇಳೋದಕ್ಕೋಸ್ಕರ ಮಾಡ್ತಾರೆ ಹೊರತು ಬೇರೆ ಇದಕ್ಕೆ ಸುಳ್ಳು ಅಂತ ಹೇಳೋದು ಕೊಟ್ಟಿಲ್ಲ. ನಿಜವಾಗಲೂ ವೇದವ್ಯಾಸ ದೇವರಿಗೆ ಸುಳ್ಳು ಅಂತ ಹೇಳೋ ಉದ್ದೇಶ ಇದ್ದಿದ್ರೆ ಏನು ಕೊಡ್ಬೋದಾಗಿತ್ತು ಅವರು? ಶುಕ್ತಿರಹಿತವತ್ತರ ಬದುಕ್ತಿ, ಶುಕ್ತಿರಹಿತವತ್ತು ಕೊಡ್ಬೋದು. ಸ್ವಪ್ನಾಧಿಪತ್ಯ ಕೊಡ್ಬೇಕು ಅದಕ್ಕೆ? ಸುಳ್ಳು ಎಚ್ಚರಿ ಕಟ್ಟಿರೋದು ಎಲ್ಲಿ ನಾವು? ಶುಕ್ತಿರಹಿತ ಅತ್ತ ದೃಷ್ಟಾಂತ ಕೊಡೋದು ಬಿಟ್ಟು ಅಲ್ಲೇ ಕೊಡ್ಬೇಕು ಅದನ್ನ. ಯಾತಕ್ಕೆ ಕೊಟ್ಟರು ಅಂದರೆ ಅಲ್ಲಿ ವೈಯಕ್ತಿಕ ಅನುಭವ ಸತ್ಯವಾಗಿದೆ ಅದು, ಗೊತ್ತಾಯ್ತಾ? ಆದರೆ ಉಳಿದವ್ರಿಗೆ ಅರ್ಥ ಆಗೋದಿಲ್ಲ. ಅಂತ ದೃಷ್ಟಾಂತ ಕೊಟ್ಟಿದ್ದರಿಂದ ನಮ್ಮ ಸುಖ ನಮ್ಮ ದುಃಖ ಅರ್ಥ ಆಗೋದು ಯಾರಿಗೆ? ನಮಗೆ. ಉಳಿದವ್ರಿಗೆ ಅರ್ಥ ಆಗೋದಿಲ್ಲ. ನಮ್ಮ ಸ್ವಪ್ನ ನಮಗೆ ಹಾಗೆ ತಿಳಿಬೇಕು. ನಮ್ಮ ಸಂಸಾರ ನಮಗೆ ಎಷ್ಟೋ ದಿನ ಏನೋ ಸಿನಿಮಾ ಕರ್ಕೊಂಡ್ಬಿಟ್ಟು ಹೋಗ್ಬಿಟ್ಟೆ ಅವನು. ಅಲ್ಲೇ ಪರೀಕ್ಷೆ ಎತ್ತು ಕರ್ಕೊಂಡ್ಬಂದಿದ್ದು ಕೇಳಿದ್ರೆ ನನಗೇನು ಗೊತ್ತೀರ ಹೇಳಬೇಕಾಗಿತ್ತು ಅಂತ ಹೇಳಿದ. ಇವನು ಪರೀಕ್ಷೆ ಇವರಿಗೆ ಗೊತ್ತಿರುತ್ತದೆ. ಅದು ಸ್ವಪ್ನ ಅಂಬೋದು ಅವನ ಅನುಭವ ಹೇಗೋ ಹಾಗೆ ಪ್ರತಿಯೊಬ್ಬರು ಸುಖದ ಕಾರಣ ಅವನೇ ಸೇರಿದ್ದ. ಆದ್ದರಿಂದ ಉಳಿದ ಬುದ್ಧರೇ ಅದು ಆತ್ಮಾನಾತ್ಮಾನ. ಉಳಿದ್ರ ಮೇಲೆ ಹಾಕಬಾರ್ದು ನಾವು. ಏನು ಮಾಡಬೇಕಾದ್ರೆ ನಮ್ಮ ಜವಾಬ್ದಾರಿ ಹೊರಬೇಕು ಅನ್ನೋ ಅರ್ಥ ಕೂಡ ಯಾವುದರಲ್ಲಿದೆ? ಸ್ವಪ್ನ ದೃಷ್ಟಾಂತದಲ್ಲಿ. ಅದು ಬಿಟ್ಟುಬಿಟ್ಟು ಸುಳ್ಳು ಅಂತ ಹೇಳ್ತಾರೆ ಅಂತೇಳಿದ್ರೆ ಏನರ್ಥ ಅದಕ್ಕೆ? ಸ್ವಪ್ನೇ ಯಥಾತ್ಮರ ಖ್ಯಾತಿ ಸಂಸ್ಕೃತಿರ್ನತು ವಾಸ್ತವಿ ವಿದ್ಯಾವಿದ್ಯೆ ಭವತನು. ಇನ್ನೊಂದು ಸ್ವಾರಸ್ಯನೇ ಇದೆ. ಸ್ವಪ್ನ ಸುಳ್ಳು ಅಂತ ಆಗೋದಾಗಿದ್ರೆ ಯಾರು ಕನಸು ಕಾಣಕ್ಕೆ ಇಷ್ಟ ಕನಸನ್ನ ದ್ವೇಷ ಮಾಡ್ತಿದ್ದೀರಿ ಯಾರು ಕೂಡ? ಮಾರೀಚ್ಯ ಮಲಗ್ತಾನೆ ಇದ್ದಿಲ್ವಂತೆ ಹೇಳ್ತಾರೆ ರಾಮಾಯಣದಲ್ಲಿ. ಮಲಗ್ತಾನೆ ಇದ್ದಿಲ್ಲ ನಾನು. ಯಾಕೆ ಅಂದರೆ ಮಲಗಿದ್ರೆ ಸ್ವಪ್ನದಲ್ಲಿ ರಾಮ ಕಾಣ್ತಾನೆ, ಮತ್ತೆ ಭಯ ಆಗುತ್ತೆ ಅಂತೇಳಿ. ಸ್ವಪ್ನ ಸುಳ್ಳಾಗಿದ್ರೆ ಏನು ಮಾಡ್ತಿದ್ದ ಅವನು? ಆರಾಮ ನಿದ್ದೆ ಹೊಡೆದ್ಬಿಟ್ಟು ಮಲಿಕೊಂಡ್ಬಿಡ್ತಿದ್ದ ಆ ಕಡೆ. ಅದು ಸ್ವಪ್ನ ಸತ್ಯ ಅಂಬೋದಕ್ಕೆ ಮಾರೀಚನ ಮಾತು ಕೂಡ ಸಾಕ್ಷಿ. ಮಲಗಿದಾಗ ರಾಮ ನನ್ನ ಕನಸಲ್ಲಿ ಕಾಣಿಸ್ಬಿಡ್ತಾನೆ, ಅದಕ್ಕೆ ನಿದ್ರೆ ಮಾಡೋದಿಲ್ಲ ನಾನು ಅನ್ನೋ ಮಾತಿನೊಳಗೆ ಸ್ವಪ್ನ ಸತ್ಯತ್ವ ಬಾರಿಸಿರೋ ಒಪ್ಕೊಂಡಿದ್ದಾನೆ ಅಂತ ಅರ್ಥ. ಅವ್ರು ಎಷ್ಟ ಇದಾದ್ರಿಗೂ ಇಷ್ಟು ಇಂಥ ಇದಲ್ಲ ಅವನು, ಇಂಥ ಮಾಯಾವಾದಿಯಲ್ಲ. ವಿದ್ಯಾವಿದ್ಯೆ ಮಮತನು ವಿದ್ಯೆ ಬುದ್ಧವ ಶರೀರಿಣಾಂ ಮೋಕ್ಷ ಬಂಧಕರಿ ಅದ್ದೇ ಮಾಯಯಾ ಮೇವಿ ನಿರ್ಮಿತೇ. ವಿದ್ಯಾ ವಿದ್ಯಾ ವಿದ್ಯಾಚ ವಿದ್ಯಾಚ ವಿದ್ಯಾವಿದ್ಯೆ ತೊಂದ ಸಮಾಸ ಅದು. ಮಮತನು ವಿದ್ಯೆಯು ನನ್ನ ದೇಹ, ಅವಿದ್ಯೆಯು ನನ್ನ ದೇಹ ಮೇಲಿನ ಅರ್ಥ ಅದಕ್ಕೆ. ವಿದ್ಯೆ ಉದ್ಧವ ಶರೀರಿಣಾಂ ಶರೀರಿಗಳಿಗೆ ಜೀವಿಗಳಿಗೆ ಏನು ಜ್ಞಾನ ಇದೆ ಅದು ನನ್ನ ದೇಹ, ಯಾವುದು ಅಜ್ಞಾನ ಇದೆ ಅದು ನನ್ನ ದೇಹ. ಇಲ್ಲಿ ತನು ಶಬ್ದಕ್ಕೆ ವಶತ್ವ, ದೇಹ ದೃಷ್ಟಾಂತ ಯಾತಕ್ಕೆ ಕೊಡ್ತಾರೆ ಅಂದರೆ ದೇಹ ನಮ್ಮ ವಶ ಹೇಗೋ ಹಾಗೆ ಇವೆರಡು ನನ್ನ ವಶ ಅಂತ ಅರ್ಥ. ಮೋಕ್ಷ ಬಂಧಕರಿ ಆದ್ದೆ ಮಾಯಾಮೇ ವಿನಿರ್ಮಿತೆ, ಇವೆಲ್ಲ ಏನಿವು? ಮೋಕ್ಷ ಬಂಧಕರಿ, ವಿದ್ಯೆ ಅಂಬೋದು ಮೋಕ್ಷಕರಿ, ಅವಿದ್ಯಾ ಬಂಧಕರಿ ರೆಸ್ಪೆಕ್ಟಿವ್ಲಿ. ನಾರಾಯಣಾಯ ವಿಭುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ. ವಿಭುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ. ಸುಮ್ಮನೆ ಓದ್ಕೊಂಡ್ರೆ ವಿಭುಧಾಸುರಿಗೆ ಸೌಖ್ಯ ದುಃಖಗಳನ್ನು ಉಂಟು ಮಾಡತಕ್ಕಂತಹ, ವಿಭುಧರರಿಗೆ ಸೌಖ್ಯವನ್ನು, ಅಸುರರಿಗೆ ದುಃಖವನ್ನು ಉಂಟು ಮಾಡತಕ್ಕಂತಹ ಇದು ಮೋಕ್ಷ ಬಂಧಕರಿ. ವಿದ್ಯಾ ಮೋಕ್ಷಕರಿ, ಅವಿದ್ಯಾ ಬಂಧಕರಿ. ಓದಿಲ್ಲ ಫೇಲಾದ, ಓದಿದ್ದ ಪಾಸ್ ಆದ. ಸೊ ವಿದ್ಯೆ ಏನು ಕಾರಣ ಆಯಿತು? ಪಾಸಿಗೆ ಕಾರಣ ಆಯಿತು. ಸೊ ಮೋಕ್ಷಕರಿ, ಓದಿಲ್ಲ ಅಂಬೋದು ಅವಿದ್ಯಾ, ಯಾವುದಕ್ಕೆ ಕಾರಣ ಆಯಿತು? ಫೇಲಿಗೆ ಕಾರಣ ಆಯಿತು. ವಿದ್ಯಾ ಮೋಕ್ಷ ಬಂಧಕರಿ ಅದೇ ಮಾಯಾಮೇವಿ ನಿರ್ಮಿತೆ, ಇವೆರಡನ್ನು ಏನು ಮಾಡಿದ್ದೇನೆ ನಾನು? ಮಾಯೆಯ ನಾನು ಪ್ರಕೃತಿಯಿಂದ ಸೃಷ್ಟಿ ಮಾಡಿದ್ದೇನೆ ಒಂದರ್ಥ, ಇಚ್ಛೆಯಿಂದ ಕೊಟ್ಟಿದ್ದೇನೆ ಇನ್ನೊಂದರ್ಥ ಅಂತ ಹೇಳ್ತಾರೆ. ಅತ್ರ ಮಾಯಾ ನಿಕೃತಿ ಕಿಂ ನಶ್ಯಾತ್. ಮಾಯಾ ಶಬ್ದಕ್ಕೆ ಮಾಯಾವಾದಿಗಳು ಹೇಳೋ ಹಾಗೆ ಈ ವಂಚನೆ ಕಪಟ ಅಂತ ಯಾಕೆ ಹೇಳಬಾರ್ದು ಅಂದರೆ ಹಾಗೆ ಹೇಳಬಾರ್ದು ಅಂತ ಹೇಳ್ತಾರೆ. ಯಾಕೆ ನನ್ನ ದೇಹ ಅಂತ ಹೇಳಿದ ಮೇಲೆ ಅದು ಸುಳ್ಳಾಗ ಚಾನ್ಸ್ ಇಲ್ಲ. ತಥಾ ಪ್ರಸಿದ್ಧೇ ರೀತ್ಯತಃ ತನ್ನ ನಿರಾಕರಣಮ ವಿದ್ಯಾ ವಿದ್ಯೆ ಇತಿ ಮಮತನು ಪ್ರತಿಮಾವತ್ ಚಿತೇ. ನನ್ನ ಪ್ರತಿಮೆಯಂತೆ ಇದೆ. ಕಿಂ ಕಾರ್ಯ ಇತ್ಯತ್ರ ಶರೀರಿಣಾಂ ಇತಿ ಶರೀರಿಣಾಂ ದೇಹಿನಾಂ ಬಂಧ ಮೋಕ್ಷಕರಿ ಆದ್ಯೆ ಅನಾದಿನೋ ವಿದ್ಯೆ ಆದ್ಯೆ ಅಂತ ಯಾತಕ್ಕೆ ಹೇಳಿದರು ಅಂದರೆ ಅನಾದಿ ಕಾಲದಿಂದ ಇದೆ. ಯೋಗ್ಯರಿಗೆ ಜ್ಞಾನ ಅನಾದಿ ಕಾಲದಿಂದ ಇದೆ. ಅಯೋಗ್ಯರಿಗೆ ಮಿಥ್ಯಾಜ್ಞಾನ ಅನಾದಿ ಕಾಲದಿಂದ ಇದೆ. ಅದಕ್ಕೋಸ್ಕರ ಮೇ ಮಾಯಯಾ ಪ್ರಕೃತಿಯ ವಿನಿರ್ಮಿತೇ ಮೊಮ್ಮ ಇಚ್ಛಾವಶಂ ಗತೇಚ. ಸಾಕ್ಷಾತ್ ಮಾಯಾಶ ಎರಡು ಅರ್ಥ ಇಟ್ಕೊಂಡ್ಬಿಟ್ರು. ಮಾಯಾಶ ಪ್ರಕೃತಿ ಅಂತನೂ ಅರ್ಥ, ಇಚ್ಛಾ ಅಂತನೂ ಅರ್ಥ. ಮಾ ಸಾಕ್ಷಾತ್ ಸ್ವರೂಪತ್ವೇ ವಿದ್ಯಾ ವಿದ್ಯೆ ಮಮತನು ಪ್ರತಿಮಾವತ್ ಸದೋದಿತೇ ಸದಾ ತದೋ ತದ್ವ್ಯತಿರಿಕ್ತಸ್ಯ ನಿತ್ಯಜ್ಞಾನ ಸುಖಾತ್ಮನಃ. ಯದೇ ಕುತ್ರ ಕೊಟ್ಟರದ್ರಿಂದ ವಿದ್ಯಾ ವಿದ್ಯೆ ನನ್ನ ದೇಹ ಅಂತ ಹೇಳಿದ್ದರಿಂದ ವಶ ಅಂತ ಒಂದರ್ಥ, ಇನ್ನೊಂದರ್ಥ ಭಿನ್ನ ಅಂತ ಇನ್ನೊಂದರ್ಥ. ನಮ್ಮ ದೇಹ ಅಂತ ಹೇಳಿದಾಗ ದೇಹಕ್ಕೂ ನಮಗೇನು ಸಂಬಂಧ, ಭೇದ ಸಂಬಂಧ. ಮತ್ತು ದೇಹ ನಮ್ಮ ಅಧೀನ, ಅದೆಲ್ಲ ಕೊಡಲಿಕ್ಕೆ ಮಮತನು ಅಂತ ಕರೆದು. ಮದಿಚ್ಛಾವಶಗೆ ನಿತ್ಯಂ ಅವಿದ್ಯಾ ನಿರ್ಮಿತ ಗುಣಾಹ. ಮದಿಚ್ಛಾವಶಗೆ ನಿತ್ಯಂ, ನನ್ನ ಇಚ್ಛೆಗೆ ಅಧೀನವಾದವುಗಳು. ಅವಿದ್ಯಾ ನಿರ್ಮಿತ ಗುಣಾಹ, ಅವಿದ್ಯೆಯಿಂದ ಪ್ರಕೃತಿಯಿಂದ ನಿರ್ಮಿತವಾದ ಗುಣಗಳು. ಸತ್ವಾದ್ಯಾಹ ಮದಧೀನತ್ವಾತ್ ಅವಿದ್ಯಾಯ ನಮೇ ಗುಣಾಹ. ಅವೆಲ್ಲ ನನ್ನ ಅಧೀನ ಸತ್ವಾದಿಗಳು, ಅದಕ್ಕೆ ಅವುಗಳ ಎಫೆಕ್ಟ್ ನನಗಿಲ್ಲ. ಅವಿದ್ಯಾ ಚೈವ ವಿದ್ಯಾಚ ಗುಣಾಹ ಸತ್ವಾದಿಕಾ ಅಪಿ ದೇಹೋತ್ಪತ್ತಿ ಸುಖಂ ದುಃಖಂ ಸರ್ವಮೇತನ್ ಮದಿಚ್ಛಯ. ದೇಹೋತ್ಪತ್ತಿ ಸುಖ ದುಃಖ ಯಾರು ಎಲ್ಲಿಂದ ಆಗೋದು? ನನ್ನಿಂದ. ಭಗವದ್ಗೀತೆಯಲ್ಲೇ ಬರುತ್ತೆ, ಸುಖಂ ದುಃಖಂ ಭವೋ ಭಾವೋ ಭಯಂಚಾಭಯಮೇಮಚ ಭವಂತಿ ಭಾವಾಭೂತಾನ ಮತ್ತೇವ ಪೃಥಗ್ ವಿಧಾಹ. ಅಲ್ಲಿ ಆತನ ಮುಂದೆ, ಇಲ್ಲಿ ಈತನ ಮುಂದೆ. ಅಥೋಹಂ ಆ ಅವರಿಗೆ ಮೋಹನಾಗಿರಬೇಕು, ಉಳಿದವರಿಗೆ ಜ್ಞಾನ ಜಾಸ್ತಿ ಆಗಬೇಕು. ಸರಿ ತಿಳ್ಕೊಂಡ್ಮೇಲೆ ಓ ಇಲ್ಲೆಲ್ಲ ಉಪಯೋಗಿಸೋದು ಅರ್ಥ ಆಗಬೇಕು. ಎರಡು ಕೆಲಸ ಒಟ್ಟಿಗೆ ಮಾಡ್ತಾರೋ. ಅಥೋಹಂ ಬಂಧ ಮೋಕ್ಷಾಭ್ಯಾಮ್ ರಹಿತೋ ನಿತ್ಯಮೇವತು. ಅದಕ್ಕೆ ನನಗೆ ಬಂಧ ಮೋಕ್ಷ ಎರಡೂ ಇಲ್ಲ, ಅದ್ರ ಒಡೆಯ ನಾನಾದ್ದರಿಂದ. ಮುಕ್ತ ಶಬ್ದೋದಿತೋ ಬಂಧರಾಹಿತ್ಯಾತ್ ನ ವಿಮೋಕ್ಷತಃ. ಮುಕ್ತ ಶಬ್ದೋದಿತೋ ಬಂಧರಾಹಿತ್ಯಾತ್ ನ ವಿಮೋಕ್ಷತಃ. ಪರಮಾತ್ಮನಿಗೆ ಮುಕ್ತ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಬಂಧ ಇಲ್ಲ ಅನ್ನೋ ಅರ್ಥದಲ್ಲಿ ಕರೆದೇ ಹೊರತು ಬಿಡುಗಡೆ ಆಗಿದ್ದಾರೆ ಅನ್ನೋ ಅರ್ಥದಲ್ಲಿ ಕರೆದಿಲ್ಲ. ಜೀವರಿಗೆ ಮುಕ್ತ ಅಂತ ಕರೀತಾರೆ, ಮೊದಲು ಬಂಧ ಇತ್ತು ಆಮೇಲೆ ಹೋಯಿತು. ದೇವರು ಮುಕ್ತ ಅಂತ ಕರೀತಾರೆ, ಬಂಧ ಇದ್ದು ಹೋಯಿತು ಅಂತ ಅರ್ಥ ಅಲ್ಲ, ಎಂದು ಇಲ್ಲ ಎಂಬ ಅರ್ಥದೊಳಗೆ ಅಂತ ತಿಳಿಸಿದರು. ಇತಿ ಪ್ರಮಾಣ ವಿರೋಧ ಅಪದ್ಯತೆ. ಮೋಕ್ಷ ಬಂಧಕರತ್ವ ಚ ಅಭಿಮಾನಿ ದೇವತಾ ಸಾಮರ್ಥ್ಯಾತ್ ತತ್ರ ಶ್ರೀಯ ಅಭಿಮತ ಪ್ರಾಕೃತ ಸತ್ವಗುಣ ಜಾತಾ ವಿದ್ಯಾ ದುರ್ಗಾಧಿಕೃತ ತಮೋ ಗುಣ ಜಾತಾ ಅಥವಾ ಅವಿದ್ಯಾ. ಇನ್ನೊಂದು ವಿಶೇಷವನ್ನು ಹೇಳಿದರು, ಇಲ್ಲಿ ವಿದ್ಯಾ ಅಂದರೆ ಶ್ರೀರೂಪ, ಅವಿದ್ಯಾ ಅಂದರೆ ದುರ್ಗಾರೂಪ, ಎರಡು ನನ್ನ ಅಧೀನ ಅಂತ ಕರೆದು. ಅರ್ಥ ಆಯ್ತಾ? ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಅಂತ ಕರೆದಿದ್ದರಿಂದ ದೇವರ ಕೈಯಲ್ಲಿ ವಿಜ್ಞಾನ ವಿದ್ಯಾನೂ ಇದೆ ಅವಿದ್ಯಾನೂ ಇದೆ, ನನ್ನ ಕೈಯಲ್ಲಿ ಇದೆ ಅಂತ ಹೇಳಿದ್ರಿಂದ ಯಾರಿಗೆ ಜ್ಞಾನ ಕೊಡಬೇಕು ಅವ್ರಿಗೆ ಜ್ಞಾನ ಕೊಡ್ತೇನೆ, ಯಾರಿಗೆ ಅಜ್ಞಾನ ಕೊಡಬೇಕು ಅಜ್ಞಾನ ಕೊಡ್ತೇನೆ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನ ಶ್ರೀಯೋಪಿಜ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಇದು ಸ್ವಾರಸ್ಯನೇ, ದೇವ್ರ ಕೈಯಲ್ಲಿ ಜ್ಞಾನ ಇದೆ, ಅದು ಗಾಯತ್ರಿ ಮಂತ್ರ ಹೇಳಿ ಹೇಳ್ತೇವೆ ನಾವೀಗ. ಜ್ಞಾನ ಕೊಡು ಜ್ಞಾನ ಕೊಡು ಅಂತ ಕೇಳಿ, ಯಾರು ಜ್ಞಾನ ಕೇಳೋದಿಲ್ಲ ಯಾತಕ್ಕೆ ಅಂದರೆ, ಯಾವ ಸರ್ಕಾರ ಜ್ಞಾನ ಕೊಡಿ ಅಂತ ಕೇಳೋದಿಲ್ಲ ಯಾತಕ್ಕೆ? ಪಾಪ ಅದಕ್ಕೆ ಜ್ಞಾನ ಇಲ್ಲ, ಆದ್ದರಿಂದ ನಮಗೆ ಜ್ಞಾನ ಕೊಡೋ ಚಾನ್ಸೇ ಇರೋದಿಲ್ಲ. ಜ್ಞಾನ ಇದ್ದ ಧನ ಇದ್ದವರು ಧನ ಕೇಳಬೇಕು, ಜ್ಞಾನ ಇದ್ದವರು ಜ್ಞಾನ ಕೇಳಬೇಕು. ಜ್ಞಾನ ಇದೆ ಅಂದರೂ ಒಂದೇ, ಎಲ್ಲ ಇದೆ ಅಂದರೂ ಒಂದೇ. ಜ್ಞಾನ ಸರ್ವೇಪಿ ಪುರುಷಾರ್ಥ ಶ್ಯು ಜ್ಞಾನಾದೇವನ ಸಂಶಯ. ಒಂದು ಹೇಳಿಬಿಟ್ರೆ ಸಾಕು, ಭಾರಿ ಬುದ್ಧಿವಂತ ಅಂತ ಹೇಳಿಬಿಟ್ರು. ಏನು ಆಸ್ತಿ ಗಿಸ್ತಿ ಇಲ್ಲ, ಭಾರಿ ಬುದ್ಧಿವಂತ ಅಂದರೆ ಇನ್ನೇ ಕೇಳೋದಕ್ಕೆ ಹೋಗೋದೇ ಇಲ್ಲ, ಓಕೆ ಅಂದ್ಬಿಡ್ತಾರೆ, ಮುಗಿದೋಯ್ತು. ಭಾರಿ ಆಸ್ತಿ ಇದೆ ಅಂದರೆ ಏನು ಕೆಲಸ ಮಾಡ್ತಾನೆ ಶುರು ಮಾಡ್ತಾರೆ, ಮತ್ತೆ ಏನು ಓದಿದ್ದಾರೆ ಇಲ್ಲ ಹಾಗೆ ನೋಡೋಣ ಅಂತ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾರೆ, ಮುಗಿದೋಯ್ತು. ಇದಿದ್ದ ಮೇಲೆ ಯೋಚನೆ ಮಾಡೋ ಕಾರಣ ಇಲ್ಲ ಯಾತಕ್ಕೆ? ಹೀಗೆ ಇಟ್ ಬ್ರಿಂಗ್ಸ್ ಎವರಿಥಿಂಗ್. ಅರ್ಥ ಆಯ್ತು? ಏನಿಲ್ಲ, ಎಲ್ಲ ಥರ ಶಕ್ತಿ ಯಾವುದಕ್ಕಿದೆ? ಲೋಕದಲ್ಲೇ ಜ್ಞಾನಕ್ಕಿದೆ. ಇನ್ನು ಅಧ್ಯಾತ್ಮದಲ್ಲಂತೂ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗದ ಶಕ್ತಿ ಅದಕ್ಕಿದೆ. ಏಕಶ್ಚೈವ ಮಮಾಂಶಸ್ಯ ಜೀವಶ್ಚೈವಂ ಮಹಾಮತೆ ಬಂಧೋವಶ್ಯ ವಿದ್ಯೆಯ ಅನಾದಿಹಿ ವಿದ್ಯೆಯಾಚ ತಥೇ ಇರತ. ಏಕಶ್ಚೈವ ಮಮ ಅಂಶಸ್ಯ ಜೀವಶ್ಚೈವಂ ಮಹಾಮತೆ. ಇದೆಲ್ಲ ಅವ್ರಿಗೆ ಕನ್ಫ್ಯೂಷಿಂಗ್. ಅವರಿಗೆ ಜೀವ ನನ್ನ ಅಂಶನೇ, ನಾನೇ. ಇದೆಲ್ಲ ಯಾತಕ್ಕೆ ಹೇಳ್ತಾರೆ? ಅಂಶ ಶಬ್ದಕ್ಕೆ ಹಿಂದೆ ಹೇಳಿದ್ದಾರೆ, ಅದು ಎರಡು ಅಂಶಗಳಿದೆ, ಸ್ವರೂಪಾಂಶ ಅಂತ ಒಂದು, ಭಿನ್ನಾಂಶ ಅಂತ ಒಂದು. ಇದು ಅಂಶ ಶಬ್ದಕ್ಕೆ ರಿಸೆಂಬಲ್ಸ್ ಅದು, ದೋಹಿ ರಿಸೆಂಬಲ್ಸ್ ಮೀ ಅಂತ ಅರ್ಥ. ಜೀವ ಚೇತನತ್ವೇನ ನನ್ನ ಜೊತೆ ಸಾಮ್ಯ ಹೊಂದಿದ್ರೂ ಕೂಡ ಈ ನನಗೆ ಅವಿದ್ಯೆಯ ಗಂಟಿಲ್ಲ ಅವನಿಗಿದೆ, ಅದು ಸಫರ್ ಆಗ್ತಾರೆ ಅಂತ ಅರ್ಥ. ಇವ್ರು ತಿಳ್ಕೊಂಡಿದ್ದೇನೋ ನಂದೆ ಪೀಸ್ ಅಂತ ತಿಳ್ಕೊಂಡು ಆ ಮಾತು ಹೇಳಬಾರ್ದವರು. ಇದು ತಮಾಷೆ ಅಂತ ಅಂದರೆ ಭಗವದ್ಗೀತೆ ವಾಕ್ಯ ಹೀಗೆ ಬರುತ್ತೆ, ಮಮೈ ಮಾಂಶ ಜೀವಲೋಕೆ ಜೀವಭೂತ ಸರಾತರ. ಇಲ್ಲಿ ಬಂದಿದ್ದೇನೋ ಮಮಾಂಶಸ್ಯ ಅಂತ ಬಂತು. ನೋಡಿದ್ರೆ ಏನನ್ಸುತ್ತೆ? ಅವ್ರಿಗೆ ಅನುಕೂಲ ಕಂಡಕ್ಕೆ ಕಾಣುತ್ತೆ. ಆ್ಯಕ್ಚುಲಿ ಅನುಕೂಲ ಅಲ್ಲ ಅವರಿಗೆ, ಗೊತ್ತಾಯ್ತಾ, ಭಾರಿ ಅನುಕೂಲ ವಾಕ್ಯ ಅವರಿಗೆ. ಯಾತಕ್ಕೆ ಅಂದರೆ ದೇವರಿಗೆ ಅಂಶಾಂಶಿ ಭಾವ ಇಲ್ಲ ಅವ್ರ ಪ್ರಕಾರ. ದೇವ ಬ್ರಹ್ಮ ಅಖಂಡ, ಅಖಂಡ ಅಂಶ ಏನು ಹೇಳ್ತಾರೆ ಮತ್ತೆ, ತಿರ್ಫರ್ ಅವರು ಸಿದ್ಧಾಂತನೇ ಹೋಗ್ಬಿಡುತ್ತೆ ಮಾತು ಒಪ್ಕೊಂಡು. ಅದ್ವೈತ ಪ್ರಕಾರ ಬ್ರಹ್ಮನ ಅಂಶ ಜೀವ ಅಂತ ತಿಳ್ಕೊಂಡ್ರೆ ತಪ್ಪೋದು. ಬ್ರಹ್ಮ ಯಾರಾತ? ಅಖಂಡ. ಅಖಂಡನಿಗೆ ಅಂಶ ಹೇಳಿಬಿಟ್ರೆ ಅವರು ಅಪಸಿದ್ಧಾಂತ ಅಂತ ಕರೀತಾರೆ. ಸಿದ್ಧಾಂತ ವಿರುದ್ಧವಾದ ಮಾತು ಹೇಳಬಾರದು. ನಮಗೆ ಅನುಕೂಲವಾದ ಮಾತಿದೆ. ನಮಗೆ ಯಾತಕ್ಕೆ ಅನುಕೂಲ ಅಂದರೆ ಅಂಶ ಎರಡು ವಿಧ ಇದೆ ಮತ್ತೆ. ಸ್ವರೂಪಾಂಶ ಅಂದರೆ ಸೇಮ್, ವಿಭಿನ್ನಾಂಶ ಅಂದ್ರೇನು ಸಿಮಿಲರ್, ಗೊತ್ತಾಯ್ತಾ. ಯಾವುದೋ ಹೇಳ್ತಾರೆ ಅಥವಾ ಏನೋ ಕೊಟ್ಟಿದ್ರೆ ನೀವು ಭಾರಿ ಒಳ್ಳೆ ಚೆನ್ನಾಗಿತ್ತು ಅಕ್ಕಿ ಕೊಡಿ ಅಂತ ಕೇಳಿದ ತಕ್ಷಣ ಕೊಟ್ಟವರು ಅದೇ ಅಕ್ಕಿ ಎಂದು ಕೊಟ್ಟ ಮತ್ತೆ ಅದೇ ಅಕ್ಕಿ ಕೊಟ್ಟರೆ ಅವ್ರಿಗೆ ಕೊಟ್ಟಿದ್ದೇ ಆಗಿದೆ. ಅದೇ ಅಕ್ಕಿ ಅಂದ್ರೆ ಏನೋದಕ್ಕೆ ಸಿಮಿಲರ್ ಸೇಮ್ ಕ್ವಾಲಿಟಿ ಕೊಡ್ತಿದ್ದೇವೆ ಅಂತ. ಅಲ್ಲಿ ಎಷ್ಟು ಸಾದೃಶ್ಯ, ಅತಿ ಎಷ್ಟು ಸಾದೃಶ್ಯ ಅಂತ ಕೇಳಿದ್ರೆ ಸೇಮ್. ಅದೇ ಅದನ್ನ ತಿಳ್ಕೊಂಡ್ರೆ ಸರಿ, ಅದೇ ಅವ್ರಿಗೆ ಹಾಕಿದ್ರೆ ಅದೇ ಸಾರ ಹಾಕಿದ್ರೆ ಅದೇ ಹಾಕಿಬಿಟ್ರೆ ಹೆಚ್ಚಿನ ಆಗಿಬಿಡುತ್ತೆ ಮನೆಗೆ. ಅದೇ ಸಾರ ಹೇಗೆ ಹಾಕ್ತಾರೆ? ಎಷ್ಟೋ ಸತಿ ಬಂದು 20 ವರ್ಷದಿಂದ ಹೋಗಿರ್ತಾನೆ ಮನೆಗೆ, ಅವತ್ತು ಒಳ್ಳೆ ಸಾರು ಮಾಡಿದ್ರಲ್ಲ ಅಂತದ್ದು ಹಾಕಿದ್ರೆ ಅದೇ ಸಾರೇ ಸ್ವಾಮಿ ಇವತ್ತು ಹಾಕ್ತಿದ್ದೀರಿ ಅಂದರೆ ಇದು ಹುಳ ಹಿಡಿದ ದಾಶ ಆಗಿರ್ಬೇಕಾಗಿತ್ತು ಎಲ್ಲ ಕೂಡ. ಸೇಮ್ ಅಂತಾರೆ, ಅವತ್ತು ಹೇಗೆ ಮಾಡಿದ್ರು ಇವತ್ತು ಹಾಗೆ ಮಾಡಿದ್ದೇವೆ. ಲೋಕದಲ್ಲಿ ಎಲ್ರಿಗೂ ಅರ್ಥ ಆಗುತ್ತೆ ಆ ಮಾತು. ಇಲ್ಲಿ ಬಂದಾಗ ಅಪರ್ಥ ಮಾಡ್ಕೊಬಿಡುತ್ತೆ. ಯಾವುದು ಯಾರಿಗೆ? ದೇವರಿಗೆ. ನಮಗೆ ಅಲ್ಲ, ಅಂಶ ಅಂದರೆ ಎರಡಿದೆ ಅಂತ ಹೇಳ್ಬಿಟ್ರಲ್ಲ. ಅಲ್ಲಿ ಅಂಶ ಅಂತ ತಕ್ಷಣ ಆವೇಶ ಅಂತ ಅರ್ಥ. ಎಲ್ಲಿ ಬಲರಾಮ ಅಂಶ ಅಂತ ಹೇಳ್ತೇವೋ ಏನಿದೆ ಅಂತ ಅರ್ಥ, ಅಲ್ಲಿ ಅಂಶದ ಆವೇಶ ಇದೆ ಅಂತ. ಎಲ್ಲಿ ಕೃಷ್ಣನ ಅಂಶ ಅಂತೇವೋ ಸಾಕ್ಷಾತ್ ಅಂತ. ಎಲ್ಲಿ ಜೀವನ ಅಂಶ ಅಂತ ಕರೆದಾಗ ವಿಭಿನ್ನ ಅಂತ. ಸ್ವರೂಪಾಂಶ ವಿಭಿನ್ನಾಂಶ. ಅವ್ರು ಏನು ಮಾಡಿದ್ರು? ನಮ್ಮಲ್ಲಿ ಎಕ್ಸಾಂಪಲ್ ತೊಗೊಳ್ಳಿ, 100 ರೂಪಾಯಿ ಕೊಟ್ಟರು, ಇಲ್ಲ ಚೇಂಜ್ ಇಲ್ಲ, 1 ರೂಪಾಯಿ ಕೊಡಿ ಅಂತ. ಏನು ಮಾಡಿದವನು? ಕಟ್ ಮಾಡಿದ ಒಂದು ಪೀಸ್ನ, 100 ತೋಳು ಮಾಡಿ ಒಂದು ಕೊಟ್ಟ. ಏನಂತಾರಾಗ ದಡ್ಡ ಅಂತ ಕೇಳಿ 1 ರೂಪಾಯಿ ಕೊಟ್ಟ, ಕರೆಕ್ಟ್ ಅದು. ಆದ್ರೆ ಕಟ್ ಮಾಡಿದ್ರು ಅಂಶ, 1 ರೂಪಾಯಿ ಪಕ್ಕದಲ್ಲಿ ಇಟ್ಟರು ಅಂಶ. ಈ ಕಟ್ ಮಾಡಿದ್ದೇನು ಅಂಶ? ಅದು ಸ್ವರೂಪಾಂಶ. ಇದೇನು ಭಿನ್ನಾಂಶ? ಸೊ ಈಕ್ವಲೆಂಟು 1 ರೂಪಾಯಿ ಅಷ್ಟೇ. ಅರ್ಥ ಆಯ್ತಾ? ಒಂದು ಸೇರು ಅಕ್ಕಿ ಕೊಡೆ ಸೇರು ಕೊಟ್ಬಿಟ್ರೆ, ಸೇರು ಅಕ್ಕಿ ಕೊಡೆ ಸೇರು ಸಮೇತ ಕೊಡ್ತಾರೆ ಅವನು. ಯಾಕೆ ಕೊಡ್ತಾನೆ? ಸೇರು ಅವನ ಹತ್ರ ಇರುತ್ತೆ, ಲೀಟ್ರ್ ಅವನ ಹತ್ರ ಇರುತ್ತೆ. ಯಾವ್ದು ಕೊಡ್ತಾನೆ ನಮಗೆ? ಈಕ್ವಲೆಂಟ್ ಮಾತ್ರ ಕೊಡ್ತಾರೆ. ತಿಳಿತಾ? ಇದೊಂದು ಸೇರು, ಇದು ಹೇಳ್ಬೇಕಾದ್ರೆ ಕೊನೆಗೆ ಸೇರು ಅಕ್ಕಿ ಎಂಬುದಿಲ್ಲ, ಇದು ಸೇರು 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 ಹೇಳ್ಬಿಡ್ತಾರೆ ಅಷ್ಟೇ. ಸೇರು ಅಕ್ಕಿ ಸೇರು ಬೇಳೆ ಅಂತ ಹೇಳ್ತಾನೆ. ಯಾತಕ್ಕೆ ಅದು ಈಕ್ವಲೆಂಟು 1 ಲೀಟರ್, ಈಕ್ವಲೆಂಟು ಲೀಟರ್? ಆ ಅರ್ಥಲ್ಲಿ ಹೇಳ್ತಾರೆ, ಬೇರೆ ಅರ್ಥಲ್ಲ. ಆ ರೀತಿ ಯಾಕೆ ಹೇಳ್ತಾರೆ ಅಂದರೆ ಮಿನಿಮೈಸ್ ಮಾಡಲೇಬೇಕಾಗ. ಇದು ಒಂದು ಸೇರಿನಷ್ಟು ಅಕ್ಕಿ, ಇದು ಸೇರಿನಷ್ಟು ಜೋಳ ಅಂತ ಯಾರು ಹೇಳ್ತಾರ? ಸೇರು ಸೇರು ಅಷ್ಟೇ ಹೇಳೋದು. ಆ ರೀತಿ ಹೇಳಿದಾಗಲೇ ಶಬ್ದಗಳಿಗೆ ಅರ್ಥ ಬರೋದು. ವೇದದ ಅರ್ಥ ಆ ಥರ ಇದೆ. ಅಂಥ ಚಾನ್ಸ್ ಕಾಯ್ತಿದ್ರು ಅವರು, ಅಂಥದ್ದು ಏನಾದ್ರು ಬಂದುಬಿಟ್ರೆ ಹೇಳ ಅಂಥೇಳಿ. ಅದು ಮೋಸದ ವ್ಯಾಪಾರ ಅಷ್ಟೆ. ಅದೇ ದೇವರಿಗೆ ಏನಂತ ಕರೀತೀವಿ, ಅದು ವಿಶೇಷ ಅಂತ ಒಪ್ಕೊಂಡಿದ್ದು ಸ್ವಾಗತ. ನಾವು ಅದೆಲ್ಲ ಅವ್ರಿಗೆ ಗೊತ್ತಿಲ್ಲ ಈ ಕಾನ್ಸೆಪ್ಟ್ಗಳೆಲ್ಲ. ವಿಶೇಷ ಅಂತ ಒಪ್ಕೊಂಡಾಗ ಏನಾಯ್ತು ಅಲ್ಲಿಗೆ? ಸ್ವರೂಪನೂ ಹೌದು, ಅಂಶನೂ ಹೌದು. ಅವರಿಗೆ ಕಾನ್ಸೆಪ್ಟ್ಗಳೇ ಗೊತ್ತಿಲ್ಲ. ಈಗ ಒಪ್ಕೊಂಡ್ರೆ ಏನಾಗುತ್ತಾಗ? ನಮ್ಮ ಶಿಷ್ಯರಾಗಿಬಿಡ್ತಾರೆ, ನಮ್ಮ ಫಾಲೋವರ್ಸ್ ಆಗಿಬಿಡ್ತಾರೆ. ಈಗ ಒಪ್ಕೊಂಡು ನಾವು ಹೇಳಿದ್ರೆ ಹೇಳಿದಾಗಾಯ್ತಲ್ಲ, ಶಿಷ್ಯರಾಗಿಬಿಡ್ತಾರೆ. ಅದು ಒಪ್ಪಲಿಕ್ಕೆ ತಯಾರು, ಕೊರೆಯವರಿಗೆ ಒಪ್ಕೋಬಾರ್ದು. ಆ ಸಿದ್ಧಾಂತ ಹೋಗಿಬಿಡುತ್ತವರು. ಏಕಸ್ಯವ ಮಾಂಸಶ್ಯ ಜೀವಶ್ಯವ ಮಹ. ಕ್ಯಾಚ್ ಹಿಡಿದ ಮೇಲೆ ಈ ಸತ್ ಕ್ಯಾಚ್ ಹಿಡಿದಾಗ ಹಿಡಿದಾಗ ಹೊಡಿತೀರಿ ಅಂತ ಹೇಳಿದರೆ ಔಟ್ ಆಗಿದ್ದಾರೆ. ಆಗಲೇ ಔಟ್ ಆಗಿ ಹೋಯ್ತು, ಈಗಾಗಲೇ ಈ ಸತ್ ಎಷ್ಟೇ ಚಾನ್ಸ್ ಕೊಡಿ ಕ್ಯಾಚ್ ಕೊಡೋದಿಲ್ಲ ಅಂತ ಕೇಳಿದರೆ ಅರ್ಥ ಇರೋದಕ್ಕೆ ಮುಗಿದೋಯ್ತು. ಆಗಲೇ ಹೇಳಿದಾಗಲೇ ಕತೆ ಮುಗೀತು. ಏಕಶ್ಚೈವ ಮಾಂಸಶ್ಯ ಜೀವಶ್ಚೈವ ಮಹಾಮತೆ ಬಂಧ ಅಸ್ಯ ಅವಿದ್ಯೆಯ ಅನಾದಿ ಹಿ ವಿದ್ಯೆಯಾಚ ತಥೇತರತ್ ಎನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತೆ ಅದೇ ಹಿ ಬದ್ಧತೆ ಚೇತ್ ಕಥಂ ಬದ್ಧತೆ ಇತಿ ಪರಮಾತ್ಮ ವಿಷಯ ಪ್ರಶ್ನೆ ಮೇ ಗುಣತೋ ಬಂಧಮೋಕ್ಷೋ ಇತಿ ಪರಿಹಾರೋಪಿ ತತ್ರ ಜೀವಶ್ಚೈವತೋ ಇತಿ ಭವದ್ಭಿರುಚ್ಯತೆ ಅತ ಇದಂ ಕಥಂ ಸಂಗಚ್ಯತೆ ಇತಿ ತಟಸ್ಥ ಶಂಕಾಂ ಪರಿಹರನ್ ಉಪಸಂಹರತಿ ಏಕಶ್ಚೇತಿ. ಅದೇ ಹಿ ಬದ್ಧತೆ, ದೇಹಿ ಬದ್ಧತೆ ಅಂತ ಎರಡೆರಡು ಹೇಳಿದ್ದೀರಿ, ಹೇಗೆಲ್ಲ ಕೂಡುತ್ತೆ ಅನ್ನೋ ಪ್ರಶ್ನೆಗೆ ಎಕ್ಸ್ಪ್ಲನೇಷನ್ ಇದು, ಅದು ಉತ್ತರ ಕೊಡ್ತಾರೆ. ಜೀವ ಪರಮಾತ್ಮೇತಿ ದ್ವಿವಿಧಂ ತತ್ವಂ ನೆನಪಿರಬೇಕು. ಸ್ವತಂತ್ರ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ ಇದ್ದ ಹಾಗೆ ಜೀವ ಪರಮಾತ್ಮೇತಿ ದ್ವಿವಿಧಂ ತತ್ವಂ ತಯೋ ಏಕಶ್ಚೈವ ಜೀವಸ್ಯ ಬಂಧಮೋಕ್ಷೌ. ಅಲ್ಲಿ ಬಂಧಮೋಕ್ಷ ಯಾರಿಗದು? ಜೀವ ಮತ್ತು ಪರಮಾತ್ಮರಿಗೆ ಅಷ್ಟೇ. ಜೀವ ಮಾತ್ರ, ಪರಮಾತ್ಮನಿಗೆ ಬಂಧದ ಹೆಸರೇ ಇಲ್ಲ. ಸಖಃ ಇತ್ಯತೋ ಮಮಾಂಶಸ್ಯ ಇದೆ. ಯಾರೇ ಜೀವ ಯಾರು ಅಂದರೆ ಮಮ ಅಂಶಸ್ಯ. ಸಖಿಂ ಸ್ವರೂಪಾಂಶ ಇತ್ಯತೋ ಜೀವಸ್ಯ ಇತಿ ಜೀವೋ ಭಿನ್ನಾಂಶ ಇತಿ ಪ್ರಶ್ನ ಆಚಾರ ತಾತ್ಪರ್ಯ. ಭಿನ್ನಾಂಶಶ್ಚವ ಜೀವಸ್ಯ ಬಂಧಮೋಕ್ಷೌ ನ ಮೇ ಕ್ವಚಿತ್ ಅಭಿನ್ನಾಂಶಾಸ್ತು ಮತ್ಸಾಧ್ಯಾ ತೇಜಸ ಕಾಲಬಂಧಿವತ್. ದೃಷ್ಟಾಂತ ಕೊಡ್ತಾರೆ. ಜೀವ ಯಾರು? ಭಿನ್ನಾಂಶ. ಮತ್ಸ್ಯಕುರ್ಮಾದಿಗಳು ಯಾವುದದು? ಅಭಿನ್ನಾಂಶ. ಸ್ವರೂಪಾಂಶ ವಿಭಿನ್ನಾಂಶ ಇದೆಲ್ಲ ಬ್ರಹ್ಮಸೂತ್ರದಲ್ಲಿ ಬಂದಿದೆ. ಅಂಶೋ ಅಂತ ಶುರು ಮಾಡ್ತಾರೆ. ಅದಕ್ಕೆಲ್ಲ ಆಚಾರ ಬೇಕಾಷ್ಟು ಪ್ರಮಾಣ ಕೊಟ್ಟಿದ್ದಾರೆ, ಉಪಯೋಗಿಸಬೇಕು. ತೇಜಸ ಕಾಲಬನ್ನಿವತ್ ಜೀವ ಭಿನ್ನಾಂಶಕಾಸ್ತತ್ರ ತೇಜಸ ಪ್ರತಿಬಿಂಬವತ್ ಇತ್ಯನೇನ ಸಿದ್ಧಂ. ಜೀವ ಭಿನ್ನಾಂಶಕಾಹ ತತ್ರ ತೇಜಸ ಪ್ರತಿಬಿಂಬವತ್ ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಅದು ಎರಡು ದೃಷ್ಟಾಂತ ಕೊಡ್ತಾರೆ. ಈಗ ಒಂದು ಬೆಂಕಿಯ ಕಿಡಿ ಇದೆ, ಅರ್ಥ ಆಯ್ತಾ? ಒಂದು ಬೆಂಕಿಯ ಕಿಡಿ ಇದೆ, ಅದೇನದು ಬೆಂಕಿಗೂ ಅದಕ್ಕೇನು ಸಂಬಂಧ? ಯಾವ ಅಂಶ ಅದು? ಸ್ವರೂಪಾಂಶ. ಬೆಂಕಿಯ ಫೋಟೋ ಇದೆ, ಅದೇನದು ಸ್ವರೂಪಾಂಶನಾ? ಸ್ವರೂಪಾಂಶ ಏನು ಮಾಡಬೇಕಾಗಿತ್ತು? ಅದು ಸುಡಬೇಕಾಗಿತ್ತು. ಅಲ್ಲ, ಸ್ವರೂಪಾಂಶ ಅದಾಡ್ಬಿಡ್ತಾರೆ ನಿಶ್ಚಿಂತೆಯಾಗ. ಯಾತಕ್ಕೆ? ಅದು ಭಿನ್ನಾಂಶ. ಅರ್ಥ ಆಯ್ತಾ? ಈಗ ಈ ಸಾಮಾನ್ಯ ಸೂರ್ಯನ ಡೈರೆಕ್ಟರ್ ನೋಡಬೇಡಿ ಗ್ರಹಣ ಬಂದ ಕಾಲಕ್ಕೆ ಅಂತ ಹೇಳ್ತಾರೆ. ಟಿ ವಿಲಿ ಗ್ರಹಣ ತೋರಿಸ್ತಾ ಇರ್ತಾರೆ, ಹೌದಲ್ಲ? ಅದು ಇದು ನೋಡಬೇಡಿ ಯಾಕೆ ತೋರಿಸ್ತಾರೆ ಅಂತ ಕೇಳಿದ್ರೆ ಇದೇನಿದು ಭಿನ್ನಾಂಶ. ಇದು ನೋಡಿ ಏನಾಗೋದಿಲ್ಲ, ಇದನ್ನ ಹಾಕೊಂಡು ಗ್ಲಾಸ್ ಹಾಕೊಂಡು ನೋಡಿ ಅಂತ ಹೇಳೋದಿಲ್ಲ. ಯಾತಕ್ಕೆ? ಆ ಕೆಲಸ ಮಾಡಿ ಆಗಿದೆ ಆಗಲಿ ಅವರು. ಅರ್ಥ ಆಯ್ತಾ? ಅದು ತೊಗೊಂಡಿದ್ದೇ ಇಮೇಜ್ ಆದ್ದರಿಂದ ನೀವು ನೋಡಿದ್ರೆ ಇಮೇಜ್ ಅಷ್ಟೇ ಇದು. ಆ್ಯಕ್ಚುಲಿ ಅದು ನೋಡೋದಿಲ್ಲ, ಇದು ನೋಡಿದ್ರೆ ಕಣ್ಣು ಹೋಗೋದಿಲ್ಲ ಇವರಿಗೆ. ಡಿಫ್ರೆನ್ಸ್ ಗೊತ್ತಾಯ್ತಾ? ಎರಡೂ ಅದೇ ಆದರೂ ಕೂಡ ಇಲ್ಲದ್ರೆ ಆ ಪ್ರಕಾರ ಆಗಿದ್ರೆ ನಮ್ಮ ಟಿ ವಿಯಲ್ಲಿ ಕಾಣಿಸೋ ನಿಜ ಸೂರ್ಯ ಆಗಿದ್ರೆ ಎಷ್ಟು ಸೂರ್ಯ ಆಗಿಬಿಡ್ತಿದ್ರೆ ಅಲ್ಲಿಗೆ? ಪ್ರತಿಯೊಬ್ಬರಲ್ಲಿ ಒಂದು ಟಿ ವಿ, ಎಷ್ಟು ಸೂರ್ಯ ಆಗ್ತಿದ್ರೆ ಅಲ್ಲಿಗೆ? ಅನಂತಾದ ಸೂರ್ಯ ಆಗಿಬಿಡ್ತದೆ. ತಪ್ಪದು. ಅದರ ಭಿನ್ನಾಂಶ ಬೇರೆ, ಸ್ವರೂಪಾಂಶ ಬೇರೆ. ಸಾವಿರಾರು ಸರೋವರಗಳಿದೆ, ಆ ಸೂರ್ಯನ ಪ್ರತಿಬಿಂಬ ಇದೆ, ಅದಿಷ್ಟು ಭಿನ್ನಾಂಶ. ಗೊತ್ತಾಯ್ತಾ? ಸೂರ್ಯ ಅಲ್ಲಿದ್ದಾರೆ, ಆತನ ಕಿರಣ ನಮ್ಮಲ್ಲಿ ಬೀಳುತ್ತೆ. ಅದೇನದು ಸ್ವರೂಪಾಂಶ. ಸ್ವರೂಪಾಂಶಕ್ಕೆ ಸುಡೋ ಶಕ್ತಿ ಇದೆ, ಪ್ರತಿಬಿಂಬಾಂಶಕ್ಕೆ ಏನಿಲ್ಲ, ಆ ಶಕ್ತಿ ಇಲ್ಲ. ಅದಕ್ಕೆ ಭಿನ್ನಾಂಶ. ಅಂಶ ಅಂತ ಯಾತಿ ಕರಿತೀರಿ ಅಂದರೆ ರಿಸೆಂಬ್ಲೆನ್ಸ್ ಇದೆ. ಆ ಫೈರ್ ಫೋಟೋಗೆ ಏನಿದೆ? ರಿಸೆಂಬ್ಲೆನ್ಸ್ ಇದೆ. ಆದ್ದರಿಂದ ಏನಾಗೋದಿಲ್ಲ, ಅದು ಏನಾಗೋದಿಲ್ಲ, ಅದು ನಮಗೆ ಭಿನ್ನ ಆಗೋಯ್ತು. ರಿಸೆಂಬ್ಲೆನ್ಸ್ ಇರೋದ್ರಿಂದ, ರಿಸೆಂಬ್ಲೆನ್ಸ್ ಅಂತ ಹೇಳಿದ ತಕ್ಷಣ ಅದು ಭೇದ ಅಂತಲೇ ಅರ್ಥ. ರಿಸೆಂಬ್ಲೆನ್ಸ್ ನೀವು ಅವರಿದ್ದಾಗಿದ್ದೀರ, ಅವರೇ ಅಲ್ರಿ, ಅವರೇ ನಾನು ಅಂತ ಹೇಳ್ತಾರೆ. ಅವರಿದ್ದಾಗಿದ್ದೀರಲ್ಲ, ಅವರೇ ನಾನು. ಅವರೇ ನೀವು ಅಂದ್ರೆ ಇಲ್ಲ, ಅವರಿದ್ದಾಗಿದ್ದೇನೆ ಅಷ್ಟೇ. ಎಷ್ಟು ಡಿಫ್ರೆನ್ಸ್ ಇದೆ? ಅವರಿದ್ದಾಗಿದ್ದೇನೆಂದ್ರೆ ಅವರಲ್ಲ, ಅವರೇ ಆಗಿದ್ದೇನೆ, ಇದ್ದಾಗ ಇಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ಜೀವ ವಿಭಿನ್ನಾಂಶನಾಗಿದ್ದಾರೆ ಹೊರತು ಸ್ವರೂಪಾಂಶನಾಗಿಲ್ಲ ಅಂತ. ಹಾಂ, ಅದೇ ದುಷ್ಟಾಂತ. ಈ ದುಷ್ಟಾಂತ ಸರ್ವಸಾಮ್ಯ ಹೇಳಿ. ದುಷ್ಟಾಂತದಲ್ಲಿ ಅವರು ಏನು ಮಾಡಬೇಕು, ಅರ್ಥ ಮಾಡ್ಕೊಳ್ಳಿ ಎಷ್ಟು ಬೇಕು ಅಷ್ಟೇ ತೊಗೋಬೇಕು ಹೊರತು ಉಳಿದ್ರೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು. ಇವತ್ತು ನಿಜವಾದ ಬೆಂಕಿ ಬೇರೆ, ಟಿ ವಿಯಲ್ಲಿ ತೋರಿಸೋ ಬೆಂಕಿ ಬೇರೆ, ಹೌದಲ್ಲ? ಟಿ ವಿಯಲ್ಲಿ ಬೆಂಕಿ ತೋರಿಸ್ತಿರ್ತ ಅದು ಸುಟ್ಟೋಗುತ್ತಾಗಿದ್ರೆ ಜೋರು ಎಷ್ಟು ಸುಟ್ಟರು ಕೂಡ ಸ್ಕ್ರೀನ್ ಆಗಿದೆ, ಏನೇನು ಚೇಂಜ್ ಆಗಿರೋದು. ಅದು ಮುಟ್ತೇವೆ, ಅದು ಸುಡೋದೇ ಇಲ್ಲ. ಈ ಮುಟ್ಟಿದ್ರು ಸುಡೋದಿಲ್ಲ, ಅದು ಆ ಟಿ ವಿನೂ ಸುಡೋದಿಲ್ಲ, ನಮ್ಮನ್ನು ಸುಡೋದಿಲ್ಲ. ಅಲ್ಲಿ ಬೆಂಕಿ ಸುಡ್ತಾ ಇರುತ್ತೆ, ಹೋಗ್ತಾನೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ವಿಭಿನ್ನ ಅಂಶ ಚೆನ್ನಾಗಿರ್ತದೆ. ಸೈನ್ಸ್ ಅಕಾಲ ನಮ್ಮ ಸೈನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಾದಷ್ಟು ಕೂಡ ಏನಾಗುತ್ತಾಗ ಕ್ಲಿಯರ್ ಆಗುತ್ತೆ. ಬೆಂಕಿ ಅಂತ ನೋಡಿರಿ, ಬೆಂಕಿ ತೋರಿಸ್ತೀವಿ ಏನಂತ ತೋರಿಸ್ಬೇಕಾದ್ರೆ ನೋಡಲಿ ಬೆಂಕಿ ಹೇಗೆ ಉರಿತಾ ಇದೆ. ಅಪ್ಪ ನೋಡೋಕ್ಕಾಗಲ್ಲ ಅಂತ ಹೇಳ್ತಾರೆ, ಬೆಂಕಿ ಉರಿತಾ ಇದೆ ಅಂತ ಹೇಳ್ತಾರೆ, ತೋರಿಸ್ತಾರೆ. ಆದರೆ ನೀರು ಇಟ್ಕೊಂಡು ಟಿ ವಿಯಲ್ಲಿ ನೀರು ಹಾಕಿಲ್ಲ ಪುಣ್ಯಕ್ಕೆ ಯಾರು, ಅದು ಎರಡು ಬಕೆಟ್ ನೀರು ಹಾಕಿಬಿಟ್ರೆ ಏನಾಗ್ತಿತ್ತು? ಯಾರು ಹಾಕೋದಿಲ್ಲ, ಯಾಕೆ ಜ್ಞಾನ ಇದೆ ಅವನಿಗೆ. ಬೆಂಕಿ ಅಂತ ಕರೀತಾನೆ, ಕರೆದಾಗ ನೀರಂತ ಕರೀತಾನೆ, ಮತ್ತೆ ಅದು ಬೆಂಕಿ ಚಿತ್ರ ಅಂತ ಗೊತ್ತು ಅವನಿಗೆ. ಬೆಂಕಿ ಅಂತ ಕರಿಬೇಕಾದ್ರೂ ಕೂಡ ಬೆಂಕಿ ಚಿತ್ರ ಅಂತ ಗೊತ್ತು. ಸೊ ಜೀವರನ್ನ ದೇವರು ಅಂತ ಕರೆದಾಗಲೇ ಏನಂತ ಅರ್ಥ? ಅದಕ್ಕೆ ಪ್ರತಿಬಿಂಬ ಅಂತಾನೆ ಗೊತ್ತು ಹೊರದು, ಬೇರೆ ಅಲ್ಲ. ದೊಡ್ಡವ್ರಿಗೆ ನೀವೇ ನಮ್ಮ ಪಾಲಿ ದೇವರು ಅಂದು ಬಿಡ್ತಾರೆ, ಅರ್ಥ ಆಯ್ತಾ? ಆಮೇಲೆ ಬಾಯಿ ಬಂದ ಬೈತಾರೆ, ಆ ವಿಚಾರ ಬೇರೆ. ನೀವೇ ನಮ್ಮ ದೇವರು, ಆ ಮಾತಿಗೆ ಏನರ್ಥ? ದೇವರು ಉಪಕಾರ ಮಾಡ್ತಾರೆ, ನೀವು ಮಾಡಿದ್ದೀರಿ, ಅದಕ್ಕೆ ದೇವರ ಅನುಗ್ರಹ ಅಂತ ಅಷ್ಟೇ ಅರ್ಥ. ಸನ್ನಿಧಾನ ಅಂತ ತಾತ್ಪರ್ಯನೇ ಹೊರತು ಏನಂತ ಕರಿಬಾರ್ದು, ದೇವರಂತ ಕರಿಬಾರ್ದು. ಸಾಲಿಗ್ರಾಮ ದೇವರಾಗಿದ್ರೆ ಇದು ದೇವರು ಕೊಡ, ಸಾಲಿಗ್ರಾಮ ಕೊಡ್ತದೆ ದೇವರಾದ ಅಲ್ಲ. ದೇವರ ಸನ್ನಿಧಾನ ಇರೋದಷ್ಟೇ, ಸ್ವಯಂ ವ್ಯಕ್ತ ದೇವರು ಅಷ್ಟೇ ಹೊರತು ಅದೇ ದೇವರಲ್ಲ, ಪ್ರತಿಭೆನೇ ದೇವರಲ್ಲ. ಸೊ ಜೀವನ ದೇವರಲ್ಲ, ಪ್ರತಿಮೆ ದೇವರಲ್ಲ, ದೇವರಂತ ಕರಿತೇವೋ ಇಲ್ಲೋ? ಜೀವರು ದೇವರಲ್ಲ, ಆ ದೇವರಂತ ಕರಿತೇವೋ ಅವ್ರನ್ನ? ದೇವರಂತ ಕರಿತೇವೆ ಅಂತ ಬಹಳ ಸುಲಭ. ಅಹಂ ಬ್ರಹ್ಮಾಸ್ಮಿ ತತ್ವಮಸಿಗೆ ಅದೇ ಅರ್ಥ. ಅಥ ಬದ್ಧಸ್ಯ ಮುಕ್ತಸ್ಯ ವೈಲಕ್ಷಣ್ಯಂ ವದಾಮಿತೆ ವಿರುದ್ಧ ಧರ್ಮಿಣೋ ಸ್ತಾತ ಚಿತಯೋರೇಕ ಧರ್ಮಿಣಿ. ಬಂಧೋಸ್ಯ ವಿದ್ಯೆಯ ಅನಾದಿಹಿ ವಿದ್ಯೆಯ ತಥೇತರತ್. ನೋಡಿ, ವಿದ್ಯೆಯ ಅವಿದ್ಯೆಯ ಬಂಧ, ವಿದ್ಯೆಯ ಇತರತ್. ಇತರತ್ ಅಂದರೆ ಡಿಫ್ರೆಂಟ್ ಫ್ರಮ್ ಬಂಧ, ದಟ್ ಈಸ್ ಮೋಕ್ಷ. ಅವಿದ್ಯೆಯ ವಿದ್ಯೆಯ ಅಮೃತಮಶ್ನುತೆ, ಈಶಾವಾಸ್ಯದ ಅರ್ಥ ಅದಕ್ಕೆ. ಅವಿದ್ಯೆಯಿಂದ ಬಂಧನ, ವಿದ್ಯೆಯಿಂದ ಮೋಕ್ಷ. ಆದ್ದರಿಂದ ಯಾವ ಯಾವುದಕ್ಕೆ ಪ್ರೇಮ ಮಾಡ್ಬೇಕು ನಾವಾಗ? ವಿದ್ಯೆಗೆ ಪ್ರೇಮ ಮಾಡ್ಬೇಕು, ಇಲ್ಲದ ಹೋದ್ರೆ ಇಲ್ಲ. ಅಥ ಬದ್ಧಸ್ಯ ಮುಕ್ತಸ್ಯ ವೈಲಕ್ಷಣ್ಯಂ ವದಾಮಿತೆ ವಿರುದ್ಧ ಧರ್ಮಿಣೋ ಸ್ತಾತ ಚಿತಯೋರೇಕ ಧರ್ಮಿಣಿ. ಇಲ್ಲಿ ಸ್ವಾರಸ್ಯ ಅಂದರೆ ಉದ್ಧವ ಪ್ರಶ್ನೆ ಕೇಳಿದ್ದೇನಂತ, ಬದ್ಧ ಮುಕ್ತ ಒಂದೇ, ಜೀವ ದೇವ ಒಂದೇ ಅಂತ ನನ್ನ ಅಭಿಪ್ರಾಯ ಅಂತ ಕೇಳಿಬಿಟ್ಟ. ಅದು ಸರಿ ಇದ್ದಿದ್ದ ಕೃಷ್ಣ ಏನು ಮಾಡ್ತಿದ್ದ? ಇದು ಮುಂದಿನ ಅಧ್ಯಯನ ಬರ್ತಿರ್ಲಿಲ್ಲ, ಓಕೆ ಅಂತ ಮುಂದೆ ಹೋಗ್ಬಿಡ್ತಿದ್ದ ಹಾಗೆ. ಅಂಡರ್ಸ್ಟುಡ್ ಬೈ ಪಾಯಿಂಟ್ ಅಂತ ಮುಂದೆ ಹೋಗ್ಬಿಡ್ತಿದ್ದ ಅಷ್ಟೇ. ಇಷ್ಟೆಲ್ಲ ಯಾತಕ್ಕೆ ಹೇಳ್ತಾರೆ? ತಪ್ಪು ತಿಳ್ಕೊಂಡಿದ್ದೆ ಅಂತ ಹೇಳೋದಕ್ಕೋಸ್ಕರ. ಸೊ ಇಲ್ಲಿ ಮದ್ವೈತ ಏನಾಗಿ ಬಂತಿಲ್ಲಿ? ಉದ್ಧವನ ಮಾತ, ಕೃಷ್ಣನ ಮಾತ ಬಂದಿಲ್ಲ, ಯಾರ ಮಾತ ಬಂತದ? ಉದ್ಧವನ ಮಾತಾಗಿ ಬಂತು, ಪೂರ್ವಪಕ್ಷವಾಗಿ ಬಂತು, ಸಿದ್ಧಾಂತವಾಗಿ ಬಂದಿಲ್ಲ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಅವ್ರು ಸುಳ್ಳು ಅಂತ ಹೇಳೋಕೆ ಅದು ಒಂದೇ ಸಾಕ್ಷಿ. ಆತ ಬದ್ಧಸ್ಯ, ಹೌದು, ಮೃತ್ಯು ಅಂದ್ರೇನು? ಅವಿದ್ಯೆಯ ರಿಸಲ್ಟ್. ಅವಿದ್ಯೆಯ ಮೃತ್ಯುಮ್ ತೀರ್ಥ ಅಂತ ಕೇಳಿದರೆ ಅದಕ್ಕೆ ಗುರುದೇವರು ಯಾರಿಗೂ ಅರ್ಥ ಆಗಲಿಲ್ಲ ಪದ, ಅದಕ್ಕೆ ಆಚಾರ ಅರ್ಥ ಹೇಳಿದರು. ಅವಿದ್ಯೆಯ ಮೃತ್ಯುಮ್ ತೀರ್ಥ, ವಿದ್ಯೆಯ ಅಮೃತ ವಶ್ಯತೆ. ಅವಿದ್ಯೆಯ ಮೃತ್ಯುಮ್ ಅಂತ ಕೇಳಿದರೆ ಅವಿದ್ಯಾ ಶಬ್ದಕ್ಕೆ ಏನರ್ಥ ಅಲ್ಲ, ಅಲ್ಲಿ ಅವಿದ್ಯೆ ಅಂತ ಅರ್ಥ ಅಲ್ಲ. ಅವಿದ್ಯೆಯನ್ನು ಅರ್ಥ ಮಾಡಿಕೊಂಡು ಖಂಡನೆ ಮಾಡೋದ್ರಿಂದ ಮೃತ್ಯುವನ್ನು ದಾಟ್ತಾನೆ. ಅರ್ಥ ಆಯ್ತು? ಆಶಿಷ್ಟು ಸೇರಿಸ್ಕೋಬೇಕು. ಅವಿದ್ಯೆಯ ಮೃತ್ಯುಮ್ ತೀರ್ಥ, ಅವಿದ್ಯೆಯಿಂದ ಮೃತ್ಯು ಇಡಿಗೆ ಇದ್ಲೆ ಎತ್ತು ಅಡುಗೆ ಮಾಡಿದೆ ಅಂದ್ಬಿಟ್ಟ. ಸೌದೆ ಎತ್ತು ಅಡುಗೆ ಮಾಡಿದೆ, ಸೌದೆನ ಬೇಯಿಸ್ಬಿಟ್ಟಾಗಿದ್ರೆ ಸೌದೆ ಹೆಲ್ಪ್ ಮಾಡಿತು ಏನು ಮಾಡಲಿಕ್ಕೆ, ಅಡುಗೆ ಮಾಡಲಿಕ್ಕೆ. ಸೊ ಅವಿದ್ಯಾ ಜ್ಞಾನ ಏನು ಮಾಡ್ತು, ನಮಗೆ ಅವಿದ್ಯೆ ನಮಗಿರಬಾರ್ದು, ಅವಿದ್ಯೆ ನಾಲೆಜ್ ನಮಗಿರ್ಬೇಕು. ಅವಿದ್ಯೆ ನಾಲೆಜ್ ನಮಗಿದ್ದಾಗ ಏನಾಗುತ್ತೆ, ಇವತ್ತು ಕಳ್ಳರ ನಮ್ಮ ಪೊಲೀಸ್ ಕಳ್ತನ ಗೊತ್ತಿರಬೇಕು, ಕಳ್ತನ ಮಾಡಬಾರ್ದು. ಕಳ್ತನ ಗೊತ್ತಿದ್ರೆ ಅನುಕೂಲ ಏನು, ಕಳ್ಳ ಹಿಡಿಲಿಕ್ಕೆ ಬರುತ್ತೆ. ಅದಕ್ಕೆ ಅವಿದ್ಯೆ ನಾವು ಯಾರು ತಿಳ್ಕೊಂಡಿರ್ಬೇಕು ಅಂದರೆ ಖಂಡನೆ ಮಾಡಲಿಕ್ಕೆ ಬೇಕು. ಆ ರೀತಿ ಖಂಡನೆ ಮಾಡೋದಷ್ಟು ವಿದ್ಯೆ ತಿಳ್ಕೊಂಡಿದ್ರೆ ಎಲ್ಲೂ ನಾವು ಸಿಕ್ಕಾಕೊಳ್ಳೋದಿಲ್ಲ, ಗೊತ್ತಾಯ್ತಾ. ವಿದ್ಯೆ ತಿಳ್ಕೊಂಡ್ರೆ ಮೋಕ್ಷಕ್ಕೆ ಹೋಗ್ಬಿಡಿ. ಅದು ಮೋಕ್ಷದಲ್ಲಿ ಎರಡು ಭಾಗ, ಅದು ಅನಿಷ್ಟ ನಿವೃತ್ತಿ, ಇಷ್ಟಪ್ರಾಪ್ತಿ. ಅನಿಷ್ಟ ನಿವೃತ್ತಿಗೆ ಏನು ಮಾಡಬೇಕು, ಅವಿದ್ಯಾ ನಿರಸನ ಮಾಡಿರಬೇಕು. ಇಷ್ಟಪ್ರಾಪ್ತಿಗೆ ಏನಾಗಬೇಕು, ವಿದ್ಯಾಪ್ರಾಪ್ತಿಯಾಗಿರಬೇಕು. ಆದ್ದರಿಂದನೇ ಅವಿದ್ಯಾ ಮೃತ್ಯುಂ ತೀರ್ಥ ವಿದ್ಯೆಯ ಅಮೃತ. ದುರ್ಮತ ಖಂಡನ ಮಾಡಿದ್ದಕ್ಕೆ ಅನಿಷ್ಟ ಪರಿಹಾರ ಆಯಿತು, ಮೃತ್ಯು ಪರಿಹಾರ ಆಯಿತು. ಸನ್ಮತ ಸ್ಥಾಪನೆ ಮಾಡಿದ್ದಕ್ಕೆ ಮೋಕ್ಷ ಸಿಕ್ಕಿ. ಎರಡು ಅಂಶ ಇದೆ, ಈಶಾವಾಸ್ಯ ಭಾಷೆ ಅದಕ್ಕೆ ಹೊರಟಿತ್ತು. ಉಳಿದವರಿಗೆ ಅರ್ಥ ಬರೋದಿಲ್ಲ ಯಾರು ಕೂಡ. ಆದ್ದರಿಂದ ನಿಮಗೆ ಎರಡೂ ಓಕೆ ಅಂತ ಆಯ್ತಾಗ, ಅವಿದ್ಯೆಯಿಂದ ಮೃತ್ಯು ದಾಟ್ತಾ ಇರೋದು, ತಮಗೆ ಇರೋದೇ ಅವಿದ್ಯೆ. ಆದ್ದರಿಂದ ಸುಖ ಮೃತ್ಯು ದಾಟ್ಬಿಡ್ಬೇಕಾಗಿತ್ತು ಎಂದೋ ಕೂಡ. ಇನ್ನು ದಾಟಿಲ್ಲ ಅಂದಮೇಲೆ ಅದು ಅರ್ಥ ಅಲ್ಲ. ಸೊ ಪೊಲೀಸರು ಕಳ್ಳನ್ನು ಹಿಡಿದ, ಇವನು ಹಿಡಿದ, ತಮಾಷೆ ಅಂದ್ರೆ ಇವನಿಗೆ ಅವಾರ್ಡ್ ಕೊಡ್ತಾರೆ, ಅವ್ರು ಶಿಕ್ಷೆ ಮಾಡ್ತಾರೆ. ಇಬ್ಬರು ಮಾಡಿದ ಒಂದೇ ಕೆಲಸನೇ, ಆದರೆ ಇವನು ಕಳ್ಳತನ ಮಾಡಿ ಸಿಕ್ಕಾಕೊಂಡ, ಮಾಡಿದ ಹಿಡಿದು ಇವನು ಉದ್ಧಾರ ಆಗಿಬಿಟ್ಟ. ಮಾಡಿ ಸಿಕ್ಕಾಕೊಂಡು ಅನ್ನೋನು, ಮಾಡಿದವನು ಹಿಡಿದೋ ನೀವು. ದುರ್ಮತ ಖಂಡನೆ ಅಂದ್ರೆ ಏನೋ, ಕೆಟ್ಟದ್ದು ಹೇಳೋದನ್ನು ಹಿಡಿದು ಸೋಲಿಸೋದು. ಅದಕ್ಕೆ ಅಂತ ಪ್ರಯೋಜನ ಇದೆ ಅಂತ ಅರ್ಥ. ಯಾರನ್ನ, ಯಾರ ರೂಪಾಂಶ ಅಂತ? ಕರೆಕ್ಟ್ ಕರೆಕ್ಟ್, ಹೌದು ಹೌದು. ಅದು ಭಿನ್ನನೇ, ಬೆಂಕಿ ಅಂತ ಭಿನ್ನವಾದಲ್ಲ. ಬೆಂಕಿ ಬೂದಿ ಅಂತ ಹೇಳಿದ ತಕ್ಷಣ ಏನಲ್ಲ, ಅದು ಬೆಂಕಿ ಅಲ್ಲ ಅಂತ. ಅದು ಭಿನ್ನಾಂಶ, ಯಾವುದಲ್ಲ ಅಂತೇ ಅದು ಭಿನ್ನಾಂಶ. ಯಾವುದಾದ್ರು ಸ್ವರೂಪನೋ ಅದು ಸುಟ್ಟು ಗುಣ ಇರಬೇಕು. ಬೆಂಕಿ ಸುಡಗುಣ ಇದೆ, ಸುಡಗುಣ ಇದ್ದ ತಕ್ಷಣ ಏನಾಯ್ತು, ಅದು ಬೆಂಕಿ ಆಯಿತು. ಪ್ರತಿಬಿಂಬ ಸುಡಗುಣ ಇಲ್ಲ, ಜೀವನಿಗೆ ದೇವರಲ್ಲಿ ಏನಿದೆ ಸ್ವಾತಂತ್ರ್ಯ ಇದೆ. ಪ್ರತಿಬಿಂಬ ಜೀವನದಲ್ಲಿ ಏನಿಲ್ಲ, ಮೇನ್ ಕ್ವಾಲಿಟಿನೇ ಮಿಸ್ಸಿಂಗ್. ಎಷ್ಟೇ ರಿಸೆಂಬ್ಲೆನ್ಸ್ ಇದ್ರೂ ಕೂಡ ಸುಡೋ ಶಕ್ತಿ ಮಿಸ್ಸಿಂಗ್ ಫೋಟೋಕ್ಕೆ. ಸೊ ಜೀವನದಲ್ಲಿ ಎಷ್ಟೇ ಗುಣಗಳಿದ್ರೂ ಏನು ಮಿಸ್ಸಿಂಗ್, ಅದು ಸ್ವಾತಂತ್ರ್ಯ ಮಿಸ್ಸಿಂಗ್. ಅಲ್ಲಿಗೆ ಒಂದು ಕಥೆ ಮುಗೀತು. ಅಥ ಬದ್ಧಸ್ಯ ಮುಕ್ತಸ್ಯ ವೈಲಕ್ಷಣ್ಯಂ ವದಾಮಿದೆ ವಿರುದ್ಧ ಧರ್ಮಿಣೋ ಸ್ತಾತ ಸ್ಥಿತಯೋರೇಕಧರ್ಮಿಣಿ. ವೈಲಕ್ಷಣ್ಯಂ ವದಾಮಿತೆ, ಭೇದ ಹೇಳ್ತೇನೆ ಕೇಳು ಅಂತ ಹೇಳ್ತೇನೆ ಕೃಷ್ಣ. ಬದ್ಧಸ್ಯ ಬದ್ಧಸ್ಯ ಜೀವಸ್ಯ ಮುಕ್ತಸ್ಯ ಪರಮಾತ್ಮನಃ ತೇ ವೈಲಕ್ಷಣ್ಯಂ ತೇ ವದಾಮಿ, ಭೇದ ಹೇಳ್ತೇನೆ ಕೇಳು ನನಗೆ. ವಿರುದ್ಧ ಧರ್ಮಿಣೋ ಸ್ತಾತ, ಇಬ್ಬರಿಗೆ ಏನು ಕ್ವಾಲಿಟೀಸ್ ಇದೆ, ಆಪೋಸಿಟ್ ಕ್ವಾಲಿಟೀಸ್. ಜೀವನದು ಅಸ್ವಾತಂತ್ರ್ಯ, ದೇವರು ಸ್ವಾತಂತ್ರ್ಯ, ಎಂಥ ಕ್ವಾಲಿಟೀಸ್ ಅವು? ಒಂದಿದ್ರೆ ಮತ್ತೊಂದು ಇರೋದೇ ಇಲ್ಲ, ಕತ್ತಲೆ ಬೆಳಕು ಇದ್ದಾಗೆ. ವಿರುದ್ಧ ಧರ್ಮಿಣೋ ಸ್ತಾತ ಚಿತಯೋರ್ ಏಕಧರ್ಮಿಣಿ, ಒಂದೇ ಕಡೆ ಇದ್ದಾರೆ, ಗುಣಗಳು ಮಾತ್ರ ಪೂರ್ತಿ ಭಿನ್ನ. ಒಂದೇ ಕ್ಲಾಸಲ್ಲಿ ಇದ್ದಾರೆ, ಮೇಷ್ಟ್ರು ಕೂಡ ಬೇರೆ, ವಿದ್ಯಾರ್ಥಿ ಕೂಡ ಬೇರೆ, ಒಂದೇ ಕ್ಲಾಸಲ್ಲಿ ಇದ್ದಾರೆ. ಅರ್ಥ ಆಯ್ತಾ? ಆ ರೀತಿ ಒಂದೇ ಸಂಸಾರದಲ್ಲಿ ಇದ್ದರೂ ಕೂಡ ಸಂಸಾರದಲ್ಲಿ ಸ್ವಾಮಿಯಾಗಿ ಪರಮಾತ್ಮ ಇದ್ದಾನೆ, ಅನುಭವ ಮಾಡ್ತಕ್ಕ ಇವನೇ ಆಗಿದ್ದಾನೆ ಅಷ್ಟೇ. ಏಕಸ್ಮಿನ್ ಏವಂ ಉಕ್ತ ವಿಧಸ್ಯ ಜೀವಸ್ಯ ಅವಿದ್ಯೆಯ ಅರಾದಿ ಬಂಧ ತಥಾ ವಿದ್ಯೆಯ ಇತರತ್ ಮೋಕ್ಷ ಲಕ್ಷಣಂ ಶ್ರೇಯ ಸ್ತಃ ಇತ್ಯರ್ಥ. ಅಥ ಪರಮಾತ್ಮ ಕಥಂ ಬದ್ಧತೆ ಇತಿ ಪ್ರಶ್ನೋ ಅನುಪಪನ್ನ ಇತಿ ಭಾವ. ಸೊ ದೇವರಿಗೆ ಬಂಧನ ಇಲ್ಲ ಅನ್ನೋದು ಸರಿ ಹೋಯಿತು. ಬಂಧನ ಯಾಕೆ ಅಂತ ಕೇಳೋದಕ್ಕೆ ಹೋಗಬೇಡ. ಏಕಸ್ಮಿನ್ ಭೋಗಾಯತನೇ ಸ್ಥಿತಯೋಹೋ ಜೀವಪರಯೋಹೋ ಏಕಸ್ಯ ಜೀವಶ್ಚೈವ ತೌ ಸ್ತಃ ಇತಿ ತದು ಯದುಚ್ಯತೆ ತತ್ರ ವಿವೇಕ ಜ್ಞಾನಂ ಕಥಮತ್ರಾಹ ಅಥೇತಿ. ಒಂದೇ ದೇಹದೊಳಗೆ ಏಕಧರ್ಮಿಣಿ, ಒಂದೇ ದೇಹದೊಳಗೆ ಜೀವ ಪರಮಾತ್ಮ ಇಬ್ಬರು ಇದ್ದಾರೆ. ಜೀವಾತ್ಮ ಇದ್ದಾರೆ, ಪರಮಾತ್ಮ ಇದ್ದಾರೆ. ಆದರೆ ಪರಮಾತ್ಮನಿಗೇನಿಲ್ಲ, ದುಃಖ ಇಲ್ಲ. ಜೀವನಿಗೇನಿದೆ, ದುಃಖ ಇದೆ. ಜಡಕ್ಕೂ ದುಃಖ ಇಲ್ಲ. ನಮ್ಮ ಸ್ವಾರಸ್ಯ ಅಂದರೆ ನಮ್ಮ ಒಳಗೆ ದೇವರಿದ್ದಾರೆ, ಹೊರಗೆ ದೇಹ ಇದೆ. ದೇಹಕ್ಕೆ ದುಃಖದ ಹೆಸರಿಲ್ಲ, ಯಾತಕ್ಕೆ? ಜಡ ಪದಾರ್ಥ. ದೇಹಕ್ಕೆ ದುಃಖ ಹೆದ್ದಿದ್ದರೆ ಯಾರು ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡ್ತಾನೆ ಇದ್ದಿಲ್ಲ, ದಾನಾದಿಗಳನ್ನು ಮಾಡ್ತಾನೆ ಇರಲಿಲ್ಲ. ಯಾತಕ್ಕೆ ಮಾಡ್ತಾರೆ? ಅದಕ್ಕೇನಿಲ್ಲ, ಅದಕ್ಕೆ ದುಃಖ ಇಲ್ಲ. ಅವ್ರ ಒಳಗಿರೋ ದೇವರಿದ್ದಾರೆ, ಆತನೂ ದುಃಖ ಇಲ್ಲ. ಇನ್ ಬಿಟ್ವೀನ್ ಅಂದ್ರೆ ನಾವು, ನಮ್ಮ ಮಧ್ಯವರ್ತಿ ಸಿಕ್ಕಾಕೊಳ್ತಾರೆ. ಯಾವಾಗಲೂ ಮಧ್ಯವರ್ತಿಗಳು ಸಿಕ್ಕಾಕೊಳ್ಳೋದು, ಮಧ್ಯೆ ಇರತಕ್ಕಂಥ ನಮಗೆ ದುಃಖ ದುಃಖ ಹೊರತು ದೇವರಿಗೆಲ್ಲ ದುಃಖಿರ. ಅದಕ್ಕೆ ಹೇಳಿ ಅದುಃಖ ವಿತರ ಸರ್ವಂ ಜೀವಾಯವತ ದುಃಖಿನಃ ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷಾ ಪ್ರವರ್ತತೆ ಇತಿ ಪರಮಶ್ರುತಿ ಅಂತ ಆಚಾರ ಕೋಟ್ ಮಾಡ್ತಾರೆ ವಿಷ್ಣು ತತ್ವ ವಿನಿರ್ಣಯದೊಳಗೆ. ನಮಗೆ ದುಃಖ, ದೇವರಿಗಿಲ್ಲ. ಅತಃ ಪರಮಾತ್ಮ ಕಥಂ ಬದ್ಧತೆ ಇತಿ ಪ್ರಶ್ನೆ ಅನುಪಪನ್ನ ಇತಿ ಭಾವ ಏಕಸ್ಮಿನ್ ಭೋಗಾಯತನೇ. ಇದು ಸ್ವಾರಸ್ಯ. ಫ್ಯಾಕ್ಟ್ರಿ ಬೆಂಕಿ ಬಿದ್ದುಬಿಟ್ಟಿದೆ, ಫ್ಯಾಕ್ಟ್ರಿ ಅಳ್ತಾ ಇಲ್ಲ, ಇವರು ಯಜಮಾನ ಅಳ್ತಾ ಕೂತಿದ್ದಾರೆ ಪಕ್ಕದಲ್ಲಿ ನಿಂತ್ಕೊಂಡು. ಅವ್ರಿಗೆ ಬೆಂಕಿ ಹತ್ತಿಲ್ಲ, ಬೆಂಕಿ ಹತ್ತಿರ ಯಜಮಾನ ಗೋಳಾಡ್ತಿದ್ದಾರೆ, ಫ್ಯಾಕ್ಟ್ರಿ ಜೋರಾಗಿ ಉರಿತಾ ಇದೆ. ಅದು ಚೂರ್ಕೊಳ್ಳೋ ಶಬ್ದ ಮಾಡೋದಿಲ್ಲ, ಗೊತ್ತಾಯ್ತಾ? ಶಬ್ದ ಬೆಂಕಿ ಶಬ್ದ, ಅದು ಶಬ್ದ ಅಲ್ಲ ಅದು. ಯಾತಕ್ಕೆ? ಫ್ಯಾಕ್ಟ್ರಿ ಏನಿಲ್ಲ, ಜಡ ಪದಾರ್ಥಕ್ಕೆ ಏನು ದುಃಖದ ಹೆಸರಿಲ್ಲ. ಇವನು ಅನುಭವ ಅನುಮಾನ ಇದೆ ಇವನಿಗೆ, ಅಭಿಮಾನ ಇದೆ, ದುಃಖ ಪಡ್ತಾ ಇದ್ದಾರೆ. ಅದೇ ಅವನು ಇನ್ಶೂರ್ ಮಾಡಿಸ್ಬಿಟ್ಟಿದ್ರೆ ತಾನೇ ಬೆಂಕಿ ಹಚ್ಚಿಬಿಡ್ತಾರೆ. ಕೆಲವು ಸಲ ಏನು ಮಾಡ್ತಾರೆ, ಸಿಕ್ಕಾಪಟ್ಟೆ ಇನ್ಶೂರ್ ಮಾಡಿಬಿಟ್ಟಿರ್ತಾರೆ, ಲಾಭ ಬರುತ್ತೆ ಅವರಿಗೆ. ಅದರಲ್ಲಿ ಅಷ್ಟು ವ್ಯತ್ಯಾಸ ಇದೆ. ಸಿದ್ಧಂ ಅಭಿಮಾನ ದುಃಖಕ್ಕೆ ಕಾರಣ. ದೇಹದಲ್ಲಿ ಪರಮಾತ್ಮ ಇದ್ದಾನೆ, ಅಭಿಮಾನ ಇಲ್ಲ. ಜೀವ ಇದ್ದಾನೆ, ಅಭಿಮಾನ ಇದೆ. ಅದಕ್ಕೆ ಅವರಿಗೆ ದುಃಖ ಪ್ರಾಪ್ತಿ, ಜೀವನಿಗೆ ದುಃಖ ಪ್ರಾಪ್ತಿ ಇಲ್ಲ ಪರಮಾತ್ಮನಿಗೆ. ಯಥೋ ಜೀವಶ್ಚೈವ ಬಂಧ ಮೋಕ್ಷೋ ಅಥ ತಸ್ಮಾತ್ ಬದ್ಧಸ್ಯ ಜೀವಸ್ಯ ಮುಕ್ತಸ್ಯ ವಿಷ್ಣೋ ವೈಲಕ್ಷಣ್ಯಂ ಅಸ್ವಾತಂತ್ರ್ಯ ಸ್ವಾತಂತ್ರ್ಯಾದಿ ಲಕ್ಷಣಂ ತೇ ತುಭ್ಯಂ ವದಾಮಿ ಇತ್ಯನ್ವಯ. ನೆನ್ಪಿಟ್ಕೊಂಡಿರ್ಬೇಕಿದೆ, ದೇವರಿಗೂ ಜೀವರಿಗೂ ವ್ಯತ್ಯಾಸ ತೋರಿಸ್ಬೇಕು. ನೂರಾರು ವ್ಯತ್ಯಾಸ ತೋರಿಸ್ಬಾರ್ದು, ಒಂದು ತೋರಿಸ್ಬಿಟ್ರೆ ಸಾಕು. ದೇವರ್ಯಾರು ಸ್ವತಂತ್ರ, ದೇವರ್ಯಾರು ಅಶ್ವತ. ಕತೆ ಮುಗಿತೀನಿ, ಏನು ಹೇಳಿದ್ರು ಕೂಡ ಹೇಳ್ಕೊಂಡಿರ್ತಾಳೆ. ಸಾವಿರ ಗುಣ ಇರಲಿ, ಒಂದು ಮೈನಸ್ ಪಾಯಿಂಟ್ ಏನಿರುತ್ತೆ? ಅಸ್ವಾತಂತ್ರ್ಯ ಇದ್ರೆ ಮುಗಿದು. ಎಷ್ಟೇ ದೋಷ ಇದ್ರೂ ಈ ಗುಣ ಸ್ವಾತಂತ್ರ್ಯ ಏನು ಮಾಡಿಬಿಡುತ್ತೆ? ಬೇರೆ ಕೆತ್ಬಿಡುತ್ತೆ. ಸ್ವಾತಂತ್ರ್ಯದಲ್ಲಿ ಏನು ಬರೋಕ್ಕೆ ಚಾನ್ಸ್ ಇಲ್ಲ, ದೋಷ ಬರೋ ಚಾನ್ಸೇ ಇಲ್ಲ. ಇದು ಯಾರು ಹೈಲೈಟ್ ಮಾಡಿದ್ದಿಲ್ಲ, ಆಚಾರ್ಯ ಮಾತ್ರ ಹೈಲೈಟ್ ಮಾಡಿದ್ರು. ಸ್ವತಂತ್ರವು ಭಗವಾನ್ ವಿಷ್ಣು ಅಂತ ಹೇಳಿದ್ರಿಂದ ಆ ರೀತಿಯೇ ಚೇಂಜ್ ಆಗೋಯ್ತು. ತತ್ವ ಸಂಖ್ಯೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರು ಅಂದರೆ ಎಲ್ಲ ತತ್ವನೂ ಗೊತ್ತಾದಾಗಲೇ ನಾನು ರಿಯಲೈಸ್ ಮಾಡ್ಕೋಬೇಕು. ಸ್ವತಂತ್ರ ಅಂದರೆ ಏನೋಬೋದನ್ನು ಗಟ್ಟಿ ಸರಿಯಾಗಿ ತಿಳ್ಕೊಂಡ್ಬಿಡ್ಬೇಕು. ತಿಳ್ಕೊಳ್ತಾ ಹೋದಂತೆ ಏನಾಗ್ಬಿಡುತ್ತದ, ಕ್ಲಿಯರಾಗಿ ದೇವರು ಯಾರು ನಾವ್ಯಾರು ಅಂತ ಅರ್ಥ ಆಗುತ್ತೆ. ಅಥವಾ ಜೀವಸ್ಯ ದೇವರು ಗುಣಪೂರ್ಣ ಅಂತ ಯಾಕೆ ಹೇಳ್ತಾರೆ ಅಂತ ಕೇಳಿದರೆ, ಸ್ವತಂತ್ರ ಅಂದಮೇಲೆ ಏನಾಗಿರ್ತಾನೆ ಅವನು? ಗುಣಪೂರ್ಣನಾಗೇ ಇರ್ತಾನೆ. ದೋಷ ದೂರ ಅಂತ ಯಾತಕ್ಕೆ ಹೇಳ್ತಾರೆ? ಸ್ವತಂತ್ರ ಆಗಿದ್ರೆ ಏನಾಗಿರ್ತಾನೆ? ದೋಷ ದೂರ ಆಗಿರಲೇಬೇಕು. ಸ್ವತಂತ್ರತ್ವದ ಇಂಪ್ಲಿಕೇಶನ್ನೇ ಇವೆರಡು, ಸ್ವತಂತ್ರತ್ವ ಇಂಪ್ಲಿಕೇಶನ್ನು, ಗುಣಪೂರ್ಣತ್ವ, ದೋಷ ದೂರತ್ವ. ಇದನ್ನ ಅರ್ಥ ಮಾಡಿಕೊಂಡ್ರೆ ನಾವು ಗುಣಪೂರ್ಣತ್ವ ದೋಷ ದೂರತ್ವ ಯಾತಕ್ಕೆ ಹೇಳಿದ್ರು ಅಂಬುದು ನಿದರ್ಶನ. ಮುಕ್ತಶ್ಯತು ನಭೇ ಮುಕ್ತನಾಮತ್ವಂಚ ಹರೇರೇವ ಮುಖ್ಯಂ ನಿತ್ಯ ಶುದ್ಧ ಮುಕ್ತಾದಿ ಪದಾನಾಂ ಹರೌ ಏವ ಅನ್ವಯಾತಿ ಪುರುಷೋತ್ತಮ ಧ್ಯಾನವಚನಾತ್ ಸಿದ್ಧಂ. ಮುಕ್ತ ಅಂತಕ್ಕಂಥ ಹೆಸರು ದೇವರಿಗೆ ಮಾತ್ರ ಕೊಡುತ್ತೆ ಸ್ಟ್ರಿಕ್ಟ್ ಸೆನ್ಸಲ್ಲಿ, ಯಾಕೆ ಸ್ವತಂತ್ರ ಎಂಬ ಅರ್ಥದೊಳಗೆ ಇನ್ಯಾರಿಗೂ ಕೊಡೋದಿಲ್ಲ. ಮುಕ್ತ ಶತು ನಮೇ ಮೋಕ್ಷೋ ಬಂಧಾಭಾವಾತ್ ಕಥಂಚನ ಮುಕ್ತೈತ್ಯಪಿ ನಾಮೈತ ದೀಪ್ಯತೆ ಅಸೌ ದಿವಾಕರ ಇತಿವತ್ ಬಂಧರಾಹಿತ್ಯಾತ್ ನತು ವೃಕ್ಷಾದಿ ದೀಪ್ತಿವತ್. ಇವತ್ತು ದೃಷ್ಟಾಂತ ಕೊಡ್ತಾರೆ, ಸೂರ್ಯ ಹೊಡಿತಾ ಇದ್ದಾನೆ ಅಂತ ಹೇಳಿದರು. ಗೊತ್ತಾಯ್ತಾ? ಸೂರ್ಯ ಹೊಡಿತಾ ಇದ್ದಾನೆ, ಯಾವಾಗ ಡಲ್ಲಿದ್ದ ಹೊಡಿತಾ ಇದ್ದಾನೆ ಅಂತ ಅರ್ಥನ? ಏನರ್ಥ ಅದಕ್ಕೆ? ಯಾವಾಗಲೂ ಹೊಡಿತಾನೆ ಅಂತ ಅರ್ಥ. ಆಮೇಲೆ ಏನು ಮಾಡಿದರು? ಈ ವೃಕ್ಷ ಹೊತ್ತು ಉರಿತಾ ಇದೆ ಅಂತೇಳಿ, ವೃಕ್ಷ ಬೆಳಕೊಡ್ತಾ ಇದೆ. ವೃಕ್ಷ ಬೆಳಕೊಡೋದು ಯಾತಕ್ಕೆ? ಬೆಂಕಿ ಹಚ್ಚಿದ್ದಕ್ಕೆ. ಅದು ಕೂಡ ಶಕ್ತಿ ಅದಕ್ಕಿಲ್ಲ. ದಿವಾಕರ್ರಿಗೆ ಏನಾಗಿದೆ? ಡೈರೆಕ್ಟಾಗಿ ಕೊಡೋದು. ಸೊ ದೇವ್ರ ಮುಕ್ತ ಅಂತ ಏನರ್ಥ ಅದಕ್ಕೆ? ಸೂರ್ಯನಂತೆ ಮುಕ್ತ, ಯಾವಾಗಲೂ ಬೆಳಕಿದೆ ಅಂತ ಅರ್ಥ. ಜೀವನ ಮುಕ್ತ ಅಂತ ಕರೆದು ಏನರ್ಥ? ಅದು ಸಂಸಾರ ಇತ್ತು ಈಗ ಹೋಯಿತು ಅಂತ ಅರ್ಥ. ಯಾವುದ್ರ ಟೋಟಲಿ ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಮುಕ್ತ ಅಂತ ಯಾರನ್ನು ಕರಿಬೇಕು? ದೇವ್ರನ್ನೊಂದೇ. ಅದಕ್ಕೆ ಮುಕ್ತ ಅಂತ ದೇವರನ್ನು ಕರೆದಿದ್ದಾರೆ. ಇತಿವತ್ ಬಂಧರಾಹಿತ್ಯಾತ್ ತತು ವೃಕ್ಷಾದಿ ದೀಪ್ತಿವತ್. ವೃಕ್ಷದ ದೀಪ್ತಿಗೂ ದೂರದ ದೀಪ್ತಿಗೂ ವ್ಯತ್ಯಾಸ ಇದೆ. ಕಾದಾಚಿತ್ ಕಥೆಯ ವಾಚ್ಯಂ ಬಂಧಾಭಾವಾದ ಮೋಕ್ಷತಃ ಜೀವಸ್ಯ ಬಂಧ ಮೋಕ್ಷಸ್ತು. ಜೀವನಿಗೆ ಒಂದು ಕಾಲಕ್ಕೆ ಬಂಧ ಇತ್ತು, ಆಮೇಲೆ ಮೋಕ್ಷ ಬಂತು, ಅದಕ್ಕೆ ಆತ ಬದ್ಧನೇ. ಪರಮಾತ್ಮನ ಯಾವಾಗಲೂ ಮುಕ್ತ ಇರೋದ್ರೆ ಆತ ಮುಕ್ತನೇ. ಜೀವಸ್ಯ ಬಂಧ ಮೋಕ್ಷಸ್ತು ಮತ್ಪ್ರಸಾದಾತ್ ಕದಾಚನ. ಇಷ್ಟೆಲ್ಲ ಜೀವರು ಮುಕ್ತಿಗೆ ಹೋದರೂ ಕೂಡ ಆ ದೇವರ ಅನುಗ್ರಹ ಬೇಕೇ ಬೇಕಾದ್ದರಿಂದ ನಿಜವಾಗಲೂ ಮುಕ್ತತ್ವ ಇರೋ ದೇವರಲ್ಲೇನೆ. ಇತಿ ತತ್ವೋದಯ ವಚ. ಸಾಲ ತಗೊಂಡು ಶ್ರೀಮಂತ ಅಂತ ಕರೀತಾರ? ಕೊಟ್ಟವನು ಶ್ರೀಮಂತನೋ ಸೊಂದವನು ಶ್ರೀಮಂತನೋ? ಸಾಲ ತಗೊಂಡ ಇವನು, ಸಾಲ ತಗೊಂಡಷ್ಟು ಕೂಡ ಏನಾಗ್ತಾ ಹೋಗ್ತಾನೆ ಇವನು? ಜಾಸ್ತಿ ಬಡವಾಗಿಬಿಡ್ತಾನೆ, ಹೆಚ್ಚು ಸಾಲ ಮಾಡಿದಷ್ಟು ಕೂಡ. ಕೊಟ್ಟಷ್ಟು ಅವ್ರು ಭಾರಿ ಶ್ರೀಮಂತನಾಗಿಬಿಡ್ತಾನೆ. ಸೊ ಮೋಕ್ಷ ಕೊಡೋ ಶ್ರೀಹರಿ ಮುಕ್ತ. ಮೋಕ್ಷ ತಗೊಳ್ಳೋ ಜೀವ ಸಾಲಗಾರ ಆಯ್ತಾಗ ಬದ್ಧನೇ ಅವನು. ಮುಕ್ತನಾದ್ಮೇಲೆ ಕೂಡ ಏನಂತ ಹೆಸರು ಅವನಿಗೆ? ಸ್ವಾತಂತ್ರ್ಯ ಇಲ್ಲ, ಆದ್ದರಿಂದ ಬದ್ಧ ಅಂತಲೇ ಕರೆಯೋದು. ಬದ್ಧ ಜೀವ ಇಮೇ ಸರ್ವೇ. ಈ ಅಸ್ವಾತಂತ್ರ್ಯ ಜೀವನ ಸ್ವರೂಪ ಅಂತ ಅರ್ಥ ಮಾಡ್ಕೊಂಡ್ಮೇಲೆ, ಸ್ವಾತಂತ್ರ್ಯ ಜೀವನ ಸ್ವರೂಪ ಅಂತ ಅರ್ಥ ಮಾಡ್ಕೊಂಡ್ಮೇಲೆ ಮುಕ್ತಿಯಲ್ಲಿ ಸಾಮ್ಯ ಬರುತ್ತೆ ಎಂಬ ಹೊರಟೋಯ್ತಾಗ. ಸೊ ಮುಕ್ತಿಯಲ್ಲಿ ಸಾಮ್ಯ ಬರುತ್ತೆ, ಏನು ಹೋಗ್ಬೇಕಾಯ್ತಾಗ? ದೇವರಿಗೆ ಸ್ವಾತಂತ್ರ್ಯ ಹೋಗಬೇಕು, ಜೀವನಿಗೆ ಸ್ವಾತಂತ್ರ್ಯ ಬರಬೇಕು. ಜೊತೆಗೆ ಸಾಧ್ಯ ಉಂಟಾದು ಇಲ್ಲ, ಆ ಗುಣ ಒಪ್ಕೊಂಡ ಮೇಲೆ ಭೇದ ಅಂಬೋದು ಎಲ್ಲಿ ಬಂತು? ಎಲ್ಲ ಕಾಲಕ್ಕೂ ಕೂಡ ಇಟ್ ರಿಮೇನ್ಸ್ ಆಸ್ ಇಟ್ ಇಸ್, ಚೇಂಜ್ ಆಗೋದೇ ಇಲ್ಲ. ಅದ್ವೈತದಲ್ಲಿ ಸಂಸಾರದಲ್ಲಿ ಪ್ರಾಬ್ಲಮ್ ಬಂದರೆ ಅವ್ರಿಗೆ ಮೋಕ್ಷದಲ್ಲಿ ಪ್ರಾಬ್ಲಮ್ ಬರುತ್ತೆ. ವಿಶಿಷ್ಟಾದ್ವೈತದಲ್ಲಿ ಮೋಕ್ಷದಲ್ಲಿ ಈಕ್ವಾಲಿಟಿ ಹೇಳೋದ್ರಿಂದ ಅಲ್ಲಿ ದೋಷ ಬರುತ್ತೆ. ಸ್ವಾತಂತ್ರ್ಯ ದೇವರು ಕಳ್ಕೊಂಡ್ಬಿಟ್ಟ ಅಂತಾಗಬೇಕು, ಜೀವನಿಗೆ ಬಂತು ಅಂತಾಗಬೇಕು. ಏನ ಅದೇ ಅಲ್ಲ ಅಂತ ಹೇಳ್ತಿರೋದು. ಜೀವಸ್ಯ ಬಂಧ ಮೋಕ್ಷಸ್ತು ಮತ್ಪ್ರಸಾದಾತ್ ಕದಾಚರ ಇತಿ ತತ್ವೋದಯ ವಚನಾಚ ಇದು ತತ್ವೋದಯ ಅಂತ ಗ್ರಂಥದ ಹೆಸರು. ಇದು ತತ್ವೋದಯ ವಚನ, ತತ್ವೋದ್ಯೋತ ಆಚಾರ ಗ್ರಂಥದ ಹೆಸರು. ಯಾವಾಗ ತತ್ವೋದಯ ತತ್ವೋದಯ ಅಂತ ವೇದವ್ಯಾಸ ಗ್ರಂಥದ ಹೆಸರು. ಬದ್ಧಸ್ಯ ಜೀವಸ್ಯ ಬದ್ಧ ಜೀವ ಇಮೇ ಸರ್ವೇ ಪೂರ್ವಬಂಧ ಸಮನ್ವಯಾತ್ ನಿತ್ಯ ಮುಕ್ತಸ್ತೋ ವಿಷ್ಣು ಮುಕ್ತನಾಮ ಸದೋದಿತ ಅಬದ್ಧತ್ವಾ ತಮೋಕ್ಷೋಪಿ ದೀಪ್ಯತೋಸೌ ರವಿರ್ಯಥ ದೀಪ್ಯತೇಸೌ ರವಿರ್ಯಥ ಇತಿ ಸ್ಪಷ್ಟ ಪ್ರಮಾಣಂ. ಬದ್ಧ ಜೀವ ಇಮೇ ಸರ್ವೇ ಪೂರ್ವಬಂಧ ಸಮನ್ವಯಾತ್. ಉದಾಹರಣೆಗೆ ಪಾಠ ಕೇಳಿಬಿಟ್ಟ, ಗಾನ ಬಂದುಬಿಡ್ತು, ಶಿಷ್ಯನಾಗಿ ಪಾಠ ಕೇಳಿದ, ಪಾಠ ಮುಗಿದ್ಮೇಲೆ ಗುರು ಏನಾಗಿರ್ತಾನತ್ತ? ಶಿಷ್ಯನೇ ಆಗಿರ್ತ. ಸೊ ಬದ್ಧನಾದ ಇವ ಮುಕ್ತನಾದ್ಮೇಲೆ ಕೂಡ ದೇವರ ವಿಚಾರ ಬಂದಾಗ ಏನಾಯ್ತು? ಇವನು ಬದ್ಧನೇ. ಮತ್ತೆ ಎಲ್ಲಿವರೆಗೂ ದೇವರಲ್ಲೋ ಇವನು, ಅಲ್ಲಿ ಏನಂತ ಕರಿಬೇಕು ಅವನನ್ನು? ಬದ್ಧಬದ್ಧ ಅಂತಲೇ ಕರಿಬೇಕು. ಅಬದ್ಧತ್ವ ತಮೋಕ್ಷೋಪಿ ದೀಪ್ಯತೆ ಅಸೌ ರವಿರ್ಯಥ ನಿತ್ಯಮುಕ್ತಸ್ತೋ ವಿಷ್ಣು ಮುಕ್ತನಾಮ ಸದೋದಿತ. ಅದಕ್ಕೆ ಸದಾಕಾಲ ಮುಕ್ತ ಅಂದರೆ ದೇವರೇ. ಅಬದ್ಧತ್ವ ತಮೋಕ್ಷೋಪಿ ದೀಪ್ಯತೆಯಸೌ ರವಿರ್ಯಥ. ದೇವರು ಮುಕ್ತನಲ್ಲ ಅಂತ ಕರಿಬಹುದು, ಯಾಕೆ ಬದ್ಧನೇ ಬಂಧ ಇಲ್ಲ ಅದರಿಂದಾಗಿನೆ. ಸತಿ ವೈಲಕ್ಷಣ್ಯೆ ಬದ್ಧಾಬದ್ಧ ವ್ಯವಸ್ಥಾ ವಕ್ತುಂ ಶಕ್ಯ ತದೇವ ಕಥಮಿತ್ಯತ ಉಕ್ತಂ ವಿರುದ್ಧ ಧರ್ಮಿಣೋ ರೀತಿ. ಸರಿ, ಈ ವೈಲಕ್ಷಣ್ಯ ಇದ್ದಾಗ ಬದ್ಧಾಬದ್ಧ ಅಂತ ಕರಿಬೇಕು. ಜೀವದೇವರಲ್ಲಿ ಉಂಟು ಅಂದರೆ ಉಂಟು ಅಲ್ಲ, ವಿರುದ್ಧ ಧರ್ಮಿಣೋ, 100% ಆಪೋಸಿಟ್ ಗುಣಗಳಿದೆ. ಏನು ಹೇಳಬೇಕು ಅದಕ್ಕೆ? ಅದನ್ನೇ ಹರಿಕಥಾಮೃತಸಾರದಲ್ಲಿ ಅಸ್ವತಂತ್ರನು ಜೀವ, ಹರಿ ಸರ್ವಸ್ವತಂತ್ರನು ನಿತ್ಯ ಸುಖಮಯ ನಿಸ್ವ ಬದ್ಧ ಅಲ್ಪಜ್ಞ ಶಕ್ತಿ ಸದುಃಖಿ ನಿರ್ವಿಣ್ಣ ಹ್ರಸ್ವದೇಹಿ ಸನಾಥ ಜೀವನು. ಎಷ್ಟೆಷ್ಟು ವ್ಯತ್ಯಾಸ ಇದೆ. ದೇವರು ಸರ್ವತ್ರ ವ್ಯಾಪ್ತ ಜೀವ ಅಣು, ದೇವರು ಸರ್ವಶಕ್ತ ಜೀವ ಅತ್ಯಂತ ಅಲ್ಪಶಕ್ತ ಅಥವಾ ಅಶಕ್ತ. ದೇವರು ಸರ್ವತ್ರ ವ್ಯಾಪ್ತ, ಇವನು ಅಣು. ಒಂದು ಕಡೆಗೆ ಇದ್ದಾನೆ ಅದು ಅಸ್ವಾತಂತ್ರ್ಯನ ಇದ್ದಾನೆ. ದೇವರು ಸ್ವಜ್ಞ, ಅವನು ಅಸರ್ವಜ್ಞ ಅಲ್ಪಜ್ಞ. ಸರ್ವಶಕ್ತ ಅಶಕ್ತ, ಸರ್ವಜ್ಞ ಅಲ್ಪಜ್ಞ, ಸ್ವತಂತ್ರ ಅಸ್ವತಂತ್ರ. ಇಲ್ಲಿ ಎಂಥ ಗುಣಗಳಿವೆಲ್ಲ ಕೂಡ ಯಾವಾಗಲೂ ವಿರುದ್ಧ ಧರ್ಮ, ಯಾವಾಗಲೂ ಇರತಕ್ಕ ವಿರುದ್ಧ ಧರ್ಮಗಳಾದ್ರಿಂದ ಇಬ್ಬರು ಒಂದಾಗಲಿಕ್ಕೆ ಸಾಧ್ಯತೆಯೇ ಇಲ್ಲ. ಹಾಲು ಬೆಳಗಿದೆ, ಬಜ್ಜಿಗೂ ಬೆಳಗಿದೆ. ಕಾಫಿಗೆ ಬಜ್ಜಿ ಹಾಕಿಬಿಟ್ಟು ಏನು ಮಾಡ್ತಾರೆ ಎಲ್ಲರೂ ಕೂಡ? ಬಾಯಿ ಬಂದ ಒಯ್ತಾರೆ, ಮತ್ತೆ ಸ್ವಲ್ಪ ಅಲ್ಲ ಡಿಸ್ಮಿಸ್ ಮಾಡ್ತಾರೆ, ಅಡಿಗೆ ಒಂದು ತೆಗೆದಾಕ್ಬಿಡ್ತಾರೆ. ಅರ್ಥ ಆಯ್ತಾ? ಈಗ ಹೇಗೆ ಅವ್ರು ಹಾಕಿ ಪಾಪ ಫಾಲ್ಡಲ್ಲಿ ಹಾಕಿಲ್ಲ, ಅವ್ರು ಏನಾಕಿದ? ಮಜ್ಜಿಗೆ ಹಾಕಿದ ಅಷ್ಟೇ. ಎರಡು ಏನಿವೆ? ಎರಡು ವಿಧ ಇದೆ. ಏನಾಗಿದೆ? ಎರಡು ಕೂಡ ಸಿಹಿ ಮಜ್ಜಿಗೆ ಬೇರೆ, ಹುಳಿ ಮಜ್ಜಿಗೆ ಹಾಕಿಲ್ಲ. ಎಂಥ ಮಜ್ಜಿಗೆ ಹಾಕಿದ್ದಾನೆ? ಸಿಹಿ ಮಜ್ಜಿಗೆ ಹಾಕಿದ್ರು ಡಿಸ್ಮಿಸ್ ಆಗ್ತಾನೆ. ಅದಕ್ಕೆ ಎಷ್ಟು ಸಾಮ್ಯ ಇದ್ರು ಕೂಡ ಮೂಲತಃ ಏನದು? ಇದು ಹಾಲು ಮಜ್ಜಿಗೆ. ಆ ಗುಣದಲ್ಲೇ ವ್ಯತ್ಯಾಸ ಬಂದು, ಎಷ್ಟೇ ಆಕಾರ ಒಂದೇ ಇದ್ರು ಕೂಡ ಏನು ಮೂಲತಃ ಹೆಸರೇನಿದೆ? ಬೇರೆ ಬೇರೆ. ಆದ್ದರಿಂದನೇ ದೇವರು ಇಷ್ಟೆಲ್ಲ ಒಂದು ವ್ಯತ್ಯಾಸ ಇದ್ರೂ ಸಾಕು ನಮಗೆ. ಇಲ್ಲಿ ಎಷ್ಟು ವ್ಯತ್ಯಾಸ ಇದೆ? ಇದು ಅನಂತಾನಂತ ಡಿಫರೆನ್ಸ್ ಇದೆ ನಮಗೂ ದೇವರಿಗೂ ಅಂದ ಮೇಲೆ ಎಂದು ಕೂಡ ಜೀವೇಶ್ವರ ಐಕ್ಯವನ್ನು ಹೇಳಕೂಡುದು ಅಂತ. ಅಬದ್ಧತ್ವ ತಮೋಕ್ಷೋಪಿ ದೀಪ್ಯತೆ ಸೌ ರವಿರ್ಯಥ ಇದೆ ಸ್ಪಷ್ಟ ಪ್ರಮಾಣ. ಇದು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಈ ಬೇರೆ ಅನೇಕ ಮತಾಂತರ ಹೊಂತಾರಲ್ಲ, ಅವ್ರೇನು ಕಾರಣ ಕೊಡ್ತಾರೆ ಗೊತ್ತಾ? ನಾವು ಮತ್ತೆ ಕೆಲವರು ಇರ್ತಾರೆ, ಕೆಲವರು ಕೇಸ್ ನಮಗೆ ಗೊತ್ತು, ಭಾರಿ ಬಡವರು ಇರ್ತಾರೆ, ದುಡ್ಡು ಹೋಗ್ತಾರೆ, ಅವೆಲ್ಲ ಬೇರೆ. ಭಾರಿ ಶ್ರೀಮಂತರು, ಚಿಕ್ಕಾಬಟ್ಟಿ ಓದ್ದವರು, ಚನ್ವರ್ಟಾದವರಿದ್ದ ಗೊತ್ತಾಯ್ತಾ? ಪೇಪರ್ ಬರ್ತಾರೆ, ಔಟ್ಲುಕ್ ಅಲ್ಲಿ ನೋಡಿಬೇಕಾದ್ರೆ ಅವರೇ ಲೆಟರ್ ಬರ್ಕೊಂಡಿದ್ದಾರೆ. ಯಾಕೆ ಕನ್ವರ್ಟ್ ಆದ್ರೆ ಅಂತ ಕೇಳಿದರೆ, ಸಂಪತ್ತು ಎಲ್ಲ ನನಗಿತ್ತು, ಮನಃಶಾಂತಿ ಇದ್ದಿಲ್ಲ, ಅಲ್ಲಿ ಸಿಕ್ತು ಹೋದೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಈಗ ಇವರೆಲ್ಲ ಎಂಥವ್ರು ಅಂತ ಕೇಳಿದರೆ, ಈ ಮಾಯಾವಾದ ಇತ್ಯಾದಿ ಓದ್ದವರು. ಇದೆಲ್ಲ ಈಗ ಡಿಸ್ಟರ್ಬ್ ಆಗುತ್ತೆ ಮೈಂಡ್ ಅವರಿಗೆ. ಅಲ್ಲಿ ದೇವರಿದ್ದಾರೆ ಕಾನ್ಸೆಪ್ಟ್ ಇದೆ, ಹೋಗ್ಬಿಡ್ತಾರೆ ಓದ್ತಾನೆ. ಅರ್ಥ ಮಾಡಿಕೊಂಡ್ರೆ ಸಿಂಪಲ್. ಅದೇ ಹೇಳ್ತಿರೋದು. ಆ ರೀತಿ ಹೇಳೋದ್ರಿಂದ ಏನಾಯ್ತು ಅವರಿಗೆ? ಒಂಥರ ಖುಷಿ ಸಿಕ್ತ, ಹೋಗ್ಬಿಟ್ಟು ನೆಮ್ಮದಿ ಸಿಕ್ತಾನೆ ಬಂದ್ಮೇಲೆ ಅಂತ ಹೇಳ್ತಾ. ಆ ತಾತ್ಪರ್ಯ ನಿಜವಾಗ್ಲೇ ಅನ್ಬೋದಿರೋ ನಮ್ಮಲ್ಲಿ. ಯಾತಕ್ಕೆ ಹೋದ್ರವರು ಹಿಂದೂ ಧರ್ಮ ಕೆಟ್ಟದ್ದು ಅಂತ ತಿಳ್ಕೊಂಡ್ಬಿಟ್ರಲ್ಲ. ಹಿಂದೂ ಧರ್ಮ ಕೆಟ್ಟದಲ್ಲ, ಅದ್ರ ಒಂದು ಇಮೇಜ್ ಇದೆ, ಫಾಲ್ಸ್ ಹಿಂದೂ ಧರ್ಮ ಫಾಲೋ ಮಾಡಿದ್ದಕ್ಕೆ ಹಾಗಾಯ್ತು. ರಿಯಲ್ ಭಗವದ್ಗೀತಾ ಓದಿದವರಿಗೆ ಅರ್ಥ ಆಗುತ್ತೆ. ಎಂದು ಕೂಡ ಬಿಟ್ಟೋಗ್ಲೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಇದು ಯೋಚನೆ ಮಾಡಿದರೆ ಈ ಮತಾಂತರದ ಒಂದು ಹೆಚ್ಚು ಹೈಯರ್ ಲೆವೆಲ್ ಮತಾಂತರ ಆಗುತ್ತೆ ಅಂತ ಕೇಳಿದರೆ ಅದು ಮಾಯಾವಾದಾದಿಗಳ ರಿಸಲ್ಟ್. ಅರ್ಥ ಆಯ್ತಾ? ತತ್ವವಾದ ಆಚಾರ ಸಿದ್ಧಾಂತ ಗೊತ್ತಾದರೆ ಆ ಕಡೆಯವ್ರು ಈ ಕಡೆ ಬರೋ, ಈ ಕಡೆಯವ್ರು ಆ ಕಡೆ ಹೋಗೋ ಚಾನ್ಸ್ ಇಲ್ಲ. ಇಷ್ಟು ಕ್ಲಿಯರಾಗಿ ಕನ್ಫ್ಯೂಷನ್ ಎಲ್ಲ ತೆಗೆದಾಕ್ತಿರ್ತಕ್ಕಂಥ ಭಾಗ ಇದೆ. ನಾಳೆ ಅದನ್ನು ಕಂಟಿನ್ಯೂ ಮಾಡಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂಸೇನ ಪ್ರಿಯತಾಂ ಕಮಲಾಮ. ಈ ಕಾರ್ಯಕ್ರಮ ಶುಕ್ರವಾರ ಶನಿವಾರ ಭಾನುವಾರ ಇದೆಯಲ್ಲ, ಪ್ರಿಂಟ್ ಆಗಿದೆ, ಅದಕ್ಕೆಲ್ಲರೂ ಕೂಡ ಇಟ್ಟಿದ್ದಾರಾ? ಈ ಬೇಡ ನೀಗದು ಬೇಕಾ ಬೇಡ ಮತ್ತೆ ಅದಕ್ಕೆ ಇದೆ. ಯಾರು ಬೇರೆ ಮಠದ ಕಾಂಟ್ಯಾಕ್ಟ್ ಇದೆ, ಅವ್ರು ತೊಗೊಂಡು ಕೊಡ್ಬೋದು. ಜನಗಳಿಗೆ ಕಾಂಟ್ಯಾಕ್ಟ್ ಇದ್ದವರು, ಮಠ ಕಾಂಟ್ಯಾಕ್ಟ್ ಇದ್ದವರು ಮಠಗಳಿಗೆ ಕೊಟ್ಬಿಟ್ಟು, ಇನ್ನು ಬೇಕಾದಷ್ಟು ಇದೆ, ಎಷ್ಟು ಬೇಕಾದಷ್ಟು ಬಿಡಿ. ಮಠಗಳು ಮಠಗಳ ಹತ್ತಿರ ಇದ್ದವರು, ಮಠಕ್ಕೆ ಸಂಬಂಧಪಟ್ಟವ್ರು ಇದ್ರೆ ಅದನ್ನೆಲ್ಲರಿಗೂ ನಿಮ್ಮ ಅದರಲ್ಲಿ ಅನುಗ್ರಹ ಇದರಲ್ಲಿ ಸುತ್ತಮುತ್ತ ಏನೇ ಆಗುತ್ತಾರೆ.